योऽन्तः प्रविश्य मम वाचमिमां प्रस्तुताम् सञ्जीवयत्यखिलशक्तिधरस्वधाम्नः अन्यांश्च हस्तचरणश्रवणत्वकालीन् प्राणान्नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्ना हरौ सुभक्तिं मयि सन्ति सन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्भ्रममरासुरसिद्धवन्द्यम् नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಪಾಂಡವರು ಅರಗಿನ ಮನೆಯಿಂದ ಅತ್ಯಂತ ಸುರಕ್ಷಿತರಾಗಿ ಮುಂದಕ್ಕೆ ತೆರಳಿದ್ದಾರೆ ಎಂಬುದನ್ನು ನೋಡಿದ್ದೇವೆ. ದುರ್ಯೋಧನ ಪಾಂಡವರನ್ನು ಸುಡಿಸಿ ನಾಶ ಮಾಡತಕ್ಕಂತಹ ಒಂದು ಅತ್ಯಂತ ಕೆಟ್ಟ ವ್ಯವಸ್ಥೆಯನ್ನು ಮಾಡಿದ. ಆದರೆ ಅದರ ಪರಿಣಾಮ ಪಾಂಡವರಿಗೆ ಏನೂ ಆಗಲಿಲ್ಲ. ಅದರ ಬದಲು ಅವರು ನೇಮಿಸಿದ್ದಂತಹ ಅವನ ಮಂತ್ರಿ ಪುರೋಚನ ಸುಟ್ಟು ಬೂದಿಯಾಗಿ ಹೋದ. ಈ ಮಧ್ಯೆ ಅಲ್ಲಿ ನಡೆದ ವಿಚಾರವನ್ನೆಲ್ಲ ನೋಡಿದಾಗ ಮರು ದಿವಸ ಬೆಳಗ್ಗೆ ಜನ ನೋಡ್ತಾ ಇದ್ದಾರೆ, ಭಾರಿ ಮಧ್ಯಾಹ್ನ ಮಧ್ಯರಾತ್ರಿ ಬೆಂಕಿನೇ ಅವರಿಗೆ ಭಾರಿಯಷ್ಟು ಅಪಾಯ ಆಶ್ಚರ್ಯ ಉಂಟು ಮಾಡಿತ್ತು. ಬೆಳಗ್ಗೆ ಎದ್ದು ನೋಡಿದರೆ ಬರೀ ಬೂದಿಯ ರಾಶಿ, ಹುಡುಕಿದಾಗ ಸರಿಯಾಗಿ 7 ಅಸ್ಥಿಪಂಜರಗಳು ಸಿಕ್ಕು, ಸುಟ್ಟು ಬೂದಿಯಾಗಿತ್ತು. ಅದೇನು ಅನ್ಕೊಂಡ್ರಂತೆ ಪಾಪ, ಮಧ್ಯರಾತ್ರಿ ಏನು ನಡೆದಿದೆ ಗೊತ್ತಿಲ್ಲ ಅವರಿಗೆ. ಏನು ತಿಳ್ಕೊಂಡು ಸರಿಯಾಗಿ 7 ಜನ, 6 ಜನ, 5 ಜನ ಪಾಂಡವರು, ಒಬ್ಬಳು ಕುಂತಿ ಮತ್ತು ಇನ್ನೊಬ್ಬರು ಪುರೋಚನ, ಅಂತೂ ಪಾಂಡವರು ಸುಟ್ಟೋದ್ರು ಅಂತಕ್ಕಂತಹ ಭ್ರಮೆಗೊಳಗಾಗ್ತಾ ಇದ್ದ. ಪಾಂಡವರೆಲ್ಲ ಸುಟ್ಟು ಬೂದಿಯಾದರು. ಸರಿಯಾಗಿ ಒಬ್ಬ ಸ್ತ್ರೀಯ ಶವ, ಉಳಿದ 6 ಪುರುಷರ ಶವ, ಸರಿಯಾಗಿ ಎಷ್ಟೋ ಸರ್ತಿ ಈ ರೀತಿ ಆಗೋದನ್ನ ಮಹಾಭಾರತ ಎಷ್ಟು ಚೆನ್ನಾಗಿ ಹೇಳಿತ್ತು. ಆಕ್ಸಿಡೆಂಟ್ನಲ್ಲಿ ಯಾವುದೋ ಶವಗಳು ಸಿಕ್ಕಿಬಿಡುತ್ತೆ, ಅವ್ರ ಸಮೋರು ಎಲ್ಲೋ ಹೋಗಿರ್ತಾರೆ ಅನ್ನೋ ಯಾವುದೋ ಒಂದು ರೀತಿ ಟ್ಯಾಲಿ ಆಗುತ್ತೆ, ಸಂಸ್ಕಾರ ಮಾಡಿ ಹಾಕ್ಬಿಟ್ಟಿರ್ತಾರೆ, ಯಾವುದೋ ಸಿಕ್ಕಿಬಿಟ್ಟ ಪದ್ಧತಿ ಆಗುತ್ತೆ. ನೋಡಿದಾಗ ಬಂದುಬಿಟ್ಟಾಗ ಮೊದಲು ದೆವ್ವ ಅಂತ ತಿಳ್ಕೊಳ್ಳೋದೊಂದು, ಇಲ್ಲದವರೆ ನಂಬೋದಿಲ್ಲ ಇನ್ನೊಂದು. ಇಂಥ ಒಂದು ಅನಾಹುತವಾಗೋದುಂಟು. ಅಂದರೆ ಮಹಾಭಾರತ ಎಲ್ಲ ವೈವಿಧ್ಯವನ್ನು ತೋರಿಸ್ತಕ್ಕಂಥ ಒಂದು ಅಪೂರ್ವವಾದ ಕೃತಿಯ ಜೀವನದಲ್ಲಿ ಎಷ್ಟೆಷ್ಟು ಆಗಬಹುದು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ. ಜನಗಳೆಲ್ಲ ತುಂಬಾ ದುಃಖಪಟ್ಟರಂತೆ. ಹಾ ಪಾಂಡವಾನ್ ಅಧಃ ದೇಶ ಪಾಪಃ, ಪಾಂಡವರನ್ನ ಈ ಪಾಪಿಷ್ಠ ಕೊಲ್ಲಿಸಿಬಿಟ್ಟ, ನಾಶ ಮಾಡಿಬಿಟ್ಟ, ದುರ್ಯೋಧನ ಪರಮ ಪಾಪಿಷ್ಠ ಅಂತ ಬೈಕೊಂಡು ಈ ಪುರೋಚನನ್ನು ಬೈಕೊಂಡು, ಪುರೋಚನ ಪರಮ ಪಾಪಿ, ದುರ್ಯೋಧನನ ಮಾತು ಕೇಳಿ ಪಾಂಡವರನ್ನು ಸುಡ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟ, ತಾನೂ ಸುಟ್ಟು ಹೋಗಿಬಿಟ್ಟ. ಅದಕ್ಕೆ ಅಂದ್ಕೊಂಡ್ರಂತೆ, ಕೋನಾಮ ಸತ್ಸು ವಿಷಮಃ ಪ್ರಭವೇತ್ ಸುಖಾಯ. ತಾತ್ಪರ್ಯ ನಡೆಯದ ಒಳ್ಳೆ ಸುಭಾಷಿತ. ಕೋನಾಮ ಸತ್ಸು ವಿಷಮಃ ಪ್ರಭವೇತ್ ಸುಖಾಯ, ಸಜ್ಜನರಿಗೆ ದ್ರೋಹ ಮಾಡಿದ ಯಾವನು ತಾನೇ ಸುಖವಾಗಿರ್ತಾನೆ. ಒಳ್ಳೆಯ ಸುಭಾಷಿತ. ಸಜ್ಜನರ ದ್ರೋಹ ಎಂದೂ ಕಲ್ಯಾಣಕ್ಕೆ ಕಾರಣವಾಗೋದಿಲ್ಲ. ಕೋನಾಮ ಸತ್ಸು ವಿಷಮಃ ಪ್ರಭವೇತ್ ಸುಖಾಯ. ಆದರೆ ಸಜ್ಜನರಲ್ಲಿ ನಾವು ಆಧಾರವನ್ನ ಗೌರವವನ್ನು ತೋರಿಸಿ ಸುಖ ಶಾಂತಿಗಳನ್ನು ಕಾಣಬೇಕೇ ಹೊರತು ಸಜ್ಜನರನ್ನು ವಿರೋಧಿಸಿ ಸುಖ ಶಾಂತಿ ಕಾಣಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣಕ್ಕೆ ಪುರೋಚನ ಸುಟ್ಟು ಬೂದಿಯಾದ. ಇದು ಪುರೋಚನನ ದುರಂತ. ಕಡೆ ದುರ್ಯೋಧನನಿಗೆ ತನ್ನ ಮಂತ್ರಿ ಸತ್ತ ದುಃಖ ಇಲ್ಲ. ಅವನಿಗೇನು ಅರಗಿನ ಮನೆಯ ಸುಟ್ಟು ಬೂದಿಯಾಯ್ತು ಅಂದ ತಕ್ಷಣ ಖುಷಿಯೋ ಖುಷಿ, ಪಾಂಡವರು ಸುಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಕೆಲಸ. ಎಲ್ಲ ಭೀಷ್ಮದ್ರೋಣಿಗಳ ವಿಷಯ ತಿಳಿಯಿತು. ಈ ಬಂಧುಗಳಲ್ಲಿ ಮೃತರಾದ ಅತ್ಯಂತ ಹತ್ತಿರ ಮೃತರಾಗಿಬಿಟ್ರೆ ಮಾತಾಡ್ಸಕ್ ಹೋಗೋದು ಪದ್ಧತಿ, ಅದಕ್ಕೆ ಕುಲ್ಯ ಅಂತ ಕರೀತಾರೆ. ಕುಲಧರ್ಮ ಅದು ಒಂದು ಕುಲಧರ್ಮ, ಅದಕ್ಕೋಸ್ಕರವಾಗಿ ಮಾತಾಡಿಸೋ ಪದ್ಧತಿ. ಈ ಧರ್ಮೋದಕ ಎಲ್ಲ ಕೊಡೋ ಬೇರೆ ಇದೆಯಲ್ಲ. ಸ್ವತಃ ಕೃಷ್ಣ ಪರಮಾತ್ಮ ಬಂದಂತಲ್ಲಿಗೆ ಬಂದು ಎಲ್ಲರೂ ಕೂಡ ನಿಜವಾಗಲೂ ಜನಗಳೆಲ್ಲ ದುಃಖದಿಂದ ಪಾಂಡವರು ಮೃತರಾಗಿ ಬಿಟ್ರಲ್ಲ, ದುರ್ಯೋಧನ ಕೊಲಿಸಿಬಿಟ್ನಲ್ಲ ಅನ್ನೋ ಸಂಕಟದಿಂದ ಅವರಿದ್ದಾರೆ. ಆ ಸಂಕಟ ನಿಜ ಭೀಷ್ಮದ್ರೋಣಾದಿಗಳಿಗೂ ಭಾರಿ ದುಃಖ ಆಗಿಬಿಟ್ಟಿದೆ. ಎಂಥ ಪಾಂಡವರು, ಎಂಥ ಧರ್ಮರಾಜಾದಿಗಳು ಅಂತ ಅವರು ದುಃಖ ಪಡ್ತಾ ಇದ್ದಾರೆ. ಆ ಸಭೆ ಎಲ್ಲ ದುಃಖ ಪಡ್ತಿರೋರೆ, ವಿದುರನು ದುಃಖ ಪಟ್ಟು ಬಿಟ್ಟನಂತೆ. ಯಾಕೆಂದ್ರೆ ಸುಖ ಪಡೋದಕ್ಕೆ ಡೌಟ್ ಬರುತ್ತೆ ಮತ್ತೆ ವಿದುರ, ಆದ್ರಿಂದ ತಾನು ದುಃಖ ಪಟ್ಟುಬಿಟ್ಟಂತೆ ವಿದುರ. ಆ ಕ್ಷಣದಲ್ಲಿ ವಿದುರನು ಸುಮ್ಮನೆ ದುಃಖಪಟ್ಟ, ನಾಟಕ ಮಾಡಿದ, ದುರ್ಯೋಧನಾದಿಗಳು ದುಃಖಪಟ್ಟರಂತೆ. ಆಶ್ಚರ್ಯ, ನಂಬಿ ಸುಮ್ ಸುಮ್ಮನೆ ಕಣ್ಣೀರು ಸುರಿಸಿದ್ರಂತೆ. ಆ ಸಮಯ ಸ್ವತಃ ಕೃಷ್ಣ ಏನ್ ಮಾಡಿದ್ರಂತೆ, ತಾನು ಅರ್ಥ ಮಾಡಿಬಿಟ್ಟನಂತೆ. ಇದು ಆಶ್ಚರ್ಯ. ಆದ ದುರ್ಯೋಧನಾದಿಗಳಿಗೆ ಕನ್ಫರ್ಮ್ ಆಯ್ತು, ಬಹುಶಃ ಪಾಂಡವರು ಗ್ಯಾರಂಟಿ ಸತ್ತಿರಬೇಕು ಅಂತೆ. ಕೃಷ್ಣ ಅತ್ತ ಅಂದ ಮೇಲೆ ಗ್ಯಾರಂಟಿ ಪಾಂಡವರು ಸತ್ತಿರಬೇಕು. ಕೃಷ್ಣ ಎಷ್ಟು ನಾಟಕ ಮಾಡ್ತಾನೆ, ಇದು ಆಶ್ಚರ್ಯ. ದುರ್ಯೋಧನಾದಿಗಳು ಭ್ರಮೆ ಹುಟ್ಟಿಸಬೇಕು. ಕೃಷ್ಣ ಸರ್ವಜ್ಞ, ಪಾಂಡವರನ್ನ ಅವ ಬರೀ ಪಾಂಡವರನ್ನ ವಿಶ್ವದ ಪ್ರತಿಯೊಬ್ಬರನ್ನು ಕಾಪಾಡ್ತಕ್ಕಂಥವನು ಪರಮಾತ್ಮ. ಅವನಿಗೆ ಗೊತ್ತಿಲ್ಲದ ಯಾವುದಿದೆ ಈ ಮಧ್ಯೆ, ಆದರೆ ತನಗೆ ಗೊತ್ತಿಲ್ಲ ಅಂದ ಹಾಗೆ ನಾಟಕ ಮಾಡಿದನಂತೆ. ದುರ್ಯೋಧನಾದಿಗಳಿಗೆ ಕೃಷ್ಣನ ನಾಟಕ ಪೂರ್ತಿ ಭ್ರಮೆಗೆ ಕಾರಣವಾಯಿತು. ಆದ್ದರಿಂದ ದೇವರು ಹೇಗೆ ಆ ಕಾಲಕ್ಕೆ ಹೇಗೆ ವರ್ತಿಸ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಬೇಕೇ ಹೊರತು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಚಿಂತ್ಯಾ ಹರಿಶಕ್ತಿರಿಹಿ ಅಂತ ಆಚಾರ್ಯ ಹೇಳಿದ್ದಾರೆ. ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನ ಪರಮಾತ್ಮ. ಅದು ನಡೀತು. ಆಗ ಭೀಷ್ಮದ್ರೋಣರೆಲ್ಲ ಧರ್ಮಕ ಧರ್ಮೋದಕ ಇತ್ಯಾದಿ ಕೊಡಬೇಕಾದ್ರೆ ಮಾತಾಡ್ಕೊಂಡ್ರಂತೆ. ಅಲ್ಲ ದ್ರೋಣರೇ, ಎಂಥ ಧರ್ಮರಾಜ, ಅವನ ಹೆಸರು ಹೇಳಿದರೆ ಬದುಕಬೇಕು, ಅವನು ಸುಟ್ಟೋದ ಅಂದ್ರೆ ನಂಬಲಿಕ್ಕೆ ಆಗೋದಿಲ್ಲ ಅಂತ ಅವರಂದ್ರ. ಅವರಂತ ಹೌದು, ನನಗೂ ಹಾಗೆ ಅನಿಸ್ತಾ ಇದೆ ಭೀಷ್ಮರೇ. ಎಂಥ ಭೀಮಸೇನ, ಅಂಥ ಭೀಮಸೇನ ಸಾಯೋದೊಂದು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಎಂಥ ಬಲ, ಎಂಥ ಶಕ್ತಿ, ಎಂಥ ಅಪೂರ್ವವಾದ ವ್ಯಕ್ತಿ, ಎಂಥ ಅರ್ಜುನ. ಈ ಪಾಂಡವರು ಸತ್ತಿದ್ದಾರೆ ಅಂದ್ರೆ ನಂಬಲಕ್ಕೆ ನಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ, ನಂಬಲಕ್ಕೆ ನಮಗೆ ಆಗ್ತಾ ಇಲ್ಲ ಅಂದ್ರೆ ಆಶ್ಚರ್ಯ, ಸುದ್ದಿ ಮುಟ್ಟೋಗಿದೆ. ಅಂತ ಹೊತ್ತಿನಲ್ಲಿ ಅವರಿಗೆ ದೃಢವಾದ ನಿಶ್ಚಯ, ಪಾಂಡವರಂತ ಧರ್ಮಾತ್ಮ, ಅವರ ಧರ್ಮ ಅವರನ್ನು ಕಾಯುತ್ತೆ ಒಂದು ಕಡೆಗೆ, ಅವರ ಶಕ್ತಿ ಕಾಯುತ್ತೆ ಇನ್ನೊಂದು ಕಡೆಗೆ. ಎಲ್ಲದರ ಮೇಲೆ ದೇವರ ಅನುಗ್ರಹ ಅವರ ಮೇಲಿದೆ. ಇಂಥವ್ರು ಹೇಗೆ ಸಾಯ್ತಾರೆ, ಇದು ಪ್ರಶ್ನೆ. ಇದನ್ನೆಲ್ಲ ವಿದುರ ಪಕ್ಕದಲ್ಲೇ ಕುತ್ಕೊಂಡು ಕೇಳಿಸ್ಕೊತಾ ಇದ್ದಂತೆ. ಮೆಲ್ಲಗ ಅವ್ರ ಜೊತೆ ಹೇಳ್ತಾನೆ, ದಯವಿಟ್ಟು ತಪ್ಪಿರ್ಕೋಬೇಡಿ, ಅವ್ರು ಸತ್ತಿಲ್ಲ ಅಂತ ಹೇಳಿದ. ಅವರಿಗೆ ಮಾತ್ರ ಹೇಳಿದ್ರೆ, ಭೀಷ್ಮದ್ರೋಣರಿಗೆ ಮಾತ್ರ ಹೇಳ್ತಾನೆ ಅವ್ರಿಗೆ ಸತ್ತಿಲ್ಲ, ಮುಂದಿನ ವಿಷಯ ಆಮೇಲೆ ಹೇಳ್ತೀನಿ, ನೀ ಹೇಳೋದಿಲ್ಲ ಅಂತ ಹೇಳಿಬಿಡ್ತಾನೆ. ಪಾಂಡವರು ಸತ್ತಿಲ್ಲ ಹೇಳ್ಕೊಂಡ್ಬಿಟ್ರೆ ಸಾಕು ಅಂತ ಹೇಳಿದ್ದಾನೆ. ಅದು ಹೇಳೋದಕ್ಕೆ ಏನು ಕಾರಣ ಅಂದ್ರೆ, ಅವರು ನಿಜವಾಗ್ಲೂ ದುಃಖ ಪಡ್ತಿದ್ರು ಪಾಪ, ಅವರ ದುಃಖ ಶಮನ ಆಗಬೇಕು. ನಿಜವಾಗ್ಲೂ ಪ್ರೀತಿಯಿಂದ ದುಃಖ ಪಟ್ಟವರು. ಅವರಿಗೆ ಸಂದೇಶವನ್ನ ವಿದುರ ಕೊಟ್ಟ, ಧರ್ಮಾದಿಗಳು ಸತ್ತಿಲ್ಲ. ಇವತ್ತು ಹಾಗೆ ಕಲಿಯುಗದಲ್ಲಿ ನೋಡಿ, ಎಲ್ಲಿದೆ ಧರ್ಮ, ಎಲ್ಲಿದೆ ನೋಡಿ ಅಂತಕ್ಕಂಥ ಪ್ರಶ್ನೆ ಅನೇಕರ ಕೈ ಬರ್ತದೆ. ತಂದೆ ತಾಯಿ ಮನೆಯಿಂದ ಹೊರಗಾಕುವ ಮಕ್ಕಳಿದ್ದಾರೆ ಅಂದ ಮೇಲೆ ಧರ್ಮ ನಿವೇದನೆ ಮಾಡಕ್ಕಾಗತ್ತ? ಎಲ್ಲಿದೆ ಧರ್ಮ? ಹಾಕಿದ್ರೆ ಅನ್ನ ಹಾಕಿದರೆ ಮೋಸ ಮಾಡೋ ಜನಗಳಿಲ್ವೇನು? ಮಠದಲ್ಲೇ ಕದಿಯೋ ಜನಗಳಿಲ್ವೇನು? ಎಷ್ಟು ಜನಗಳಿಲ್ಲ, ಕದ್ಕೊಂಡು ಬರಾರೆ ಓಡೋ ಬಿಡುತ್ತೆ, ಕರೆಕ್ಟ್ ಆಗ್ತಷ್ಟು ಹಾರೆ ಹೋಗ್ಬಿಡುತ್ತೆ. ಇಲ್ಲಿ ಇದು ಸಾಮಾನ್ಯ ಸಾಮಾನ್ಯ ಉಪಕಾರ ಮಾಡಿದವರಿಗೇನೆ ಜನ್ಮಪೂರ್ತಿ ಕೃತಜ್ಞನಾಗಿರಬೇಕು ಅಂತ ಹೇಳುತ್ತಾರೆ. ಇವರು ಅಂತ ರಕ್ಷಣೆ ಕೊಟ್ಟವರಿಗೆ ಈ ರೀತಿ ಮೋಸ ಮಾಡೋದಾದ್ರೆ ಇದೆಲ್ಲಿದೆ ಧರ್ಮ ಅಂತ ಅನಿಸೇ ಅನಿಸುತ್ತೆ ಜನಗಳಿಗೆ. ಧರ್ಮ ಇಲ್ಲ ಬಿಡಿ, ಕಲಿಯುಗದಲ್ಲಿ ಧರ್ಮ ಇಲ್ಲ. ಅಲ್ಲಿ ದುರ್ಯೋಧನ ತಿಳ್ಕೊಂಡ, ಧರ್ಮಾದಿಗಳು ಸತ್ತೋದ್ರು ಸುಟ್ಟೋದ್ರು ಅಂತೇಳಿ ಅನೇಕರು ತಿಳ್ಕೊಂಡಿದ್ದಾರೆ ನಾಸ್ತಿಕರು. ಆದರೆ ಗೊತ್ತಿ, ಯೋಚನೆ ಮಾಡಬೇಡಿ, ವಿದುರ ಹೇಳಿದ. ಅವರಿದ್ದಾರೆ, ನಮಗೆ ಕಣ್ಣಿಗೆ ಕಾಣದೇ ಇದ್ದಾರೆ, ಸುಖವಾಗಿದ್ದಾರೆ. ಧರ್ಮಾದಿಗಳಿವೆ, ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ ಹೊರತು ಇರೋದು ಗ್ಯಾರಂಟಿ. ಧರ್ಮಾದಿಗಳು ಇಲ್ಲದೆ ಹೋಗಿದೆ ಜಗತ್ತು ಇರ್ತಾನೆ ಇರಲಿಲ್ಲ ಯೋಚನೆ ಮಾಡಿದ್ರು. ಇವತ್ತು ಕೂಡ ಜಗತ್ತು ಬದುಕಿರೋದು ಯಾವುದೋ ಕಾನೂನಿನಿಂದ ಜಗತ್ತು ಬದುಕಿಲ್ಲ, ಧರ್ಮದಿಂದ ಇವತ್ತು ಜಗತ್ತು ಬದುಕಿರು. ಧರ್ಮೋ ರಕ್ಷತಿ ರಕ್ಷಿತಃ. ಹೀಗೆ ಇದರ ಅವರಿಗೆ ಧರ್ಮದೊಂದು ವಿಶೇಷವಾದಂತಹ ನೆಮ್ಮದಿಯನ್ನು ಉಂಟು ಮಾಡಿದ. ಉಳಿದ ವಿಷಯ ಆಮೇಲೆ ಹೇಳ್ತೇನೆ ಅಂತ ಹೇಳಿದ. ಅದೆಲ್ಲ ಕೆಲಸ ಮುಗಿತು. ಇಲ್ಲಿ ಪಾಂಡವರು ಅರಗಿನ ಮೇಲೆ ಇಲ್ಲಿ ವಾಸ ಮಾಡಿದ್ದು, ಅಲ್ಲಿಂದ ಸುರಕ್ಷಿತ ಹೊರಟಿದ್ದು, ಇಡೀ ಅಧ್ಯಾತ್ಮವನ್ನ ಮುಂದೆ ಇಡ್ತಕ್ಕಂಥ ಒಂದು ಅಪೂರ್ವವಾದ ಶಾಸ್ತ್ರ. ಆಚಾರ್ಯ ಹೇಳ್ತಾರೆ, ಮಹಾಭಾರತದ ಯಾವುದೋ ಒಂದು ಭಾಗದಲ್ಲಿ ತತ್ವ ಇದೆ ಅಂತ ತಿಳ್ಕೊಂಡ್ಬಿಡಬೇಡಿ, ಮಹಾಭಾರತದ ಪ್ರತಿ ಜಾಗದಲ್ಲೂ ತತ್ವ ಇದೆ ಅಂತ ಹೇಳ್ತಾರೆ. ಏವಂ ಅಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಪ್ರತಿಯೊಂದು ಕಡೆಗೂ ಕೂಡ ತತ್ವ ತುಂಬಿದೆ. ಪಾಯಸದ ಯಾವುದೋ ಭಾಗ ಸಿಹಿ ಇರೋದಿಲ್ಲ, ಪ್ರತಿ ಭಾಗದಲ್ಲೂ ಹೇಗೆ ಹನಿ ಹನಿಯಲ್ಲೂ ಸಿಹಿ ಇರುತ್ತೋ, ತತ್ವ ಮಹಾಭಾರತ ರಾಮಾಯಣಾದಿ ಶಾಸ್ತ್ರ ಗ್ರಂಥಗಳಲ್ಲಿ ತತ್ವ ಇಲ್ಲದ ಜಾಗವೇ ಇಲ್ಲ. ಆ ತತ್ವ ಆಧ್ಯಾತ್ಮಿಕ ತತ್ವವೇ ತತ್ವ, ಇಲ್ಲೂ ಅಂತ ತತ್ವ ತುಂಬಿದೆ ಅಂತ ಹೇಳಿದ್ದಾರೆ. ದುರ್ಯೋಧನ ಕಲಿ ಪಾಂಡವರನ್ನ ಬೂದಿ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟ, ಇದು ಮೊದಲ ಹಂತ. ಇದು ಪಾಂಡವರನ್ನ ಬೂದಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ದುಷ್ಟರು ಧರ್ಮಾದಿಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ಕೂಡಿದ ತಂತ್ರ ಏನು ಅಂದ್ರೆ, ಅರಗಿನ ಮನೆಯ ತಂತ್ರವನ್ನು ಹೂಡಿದ್ರು. ಮೇಲ್ನೋಟಕ್ಕೆ ಕಾಂಚನ ರತ್ನ ಗೂಢಂ, ಏನು ಬಂಗಾರ ಇಂಗಾರ ಮೇಲೆ ಮುಚ್ಚಿಬಿಟ್ಟಿದ್ದಾನೆ, ಒಳಗಡೆ ನೋಡಿದ್ರೆ ಅರಗು ತುಂಬಿಸಿಬಿಟ್ಟಿದ್ದಾನೆ. ಅಂದ್ರೆ ಮೇಲೆ ನೋಡಿದ್ರೆ ಆಕರ್ಷಣೆ ಇದೆ, ಒಳಗಡೆ ನೋಡಿದ್ರೆ ಕೊಡತಕ್ಕಂಥ ಶಕ್ತಿ, ಅದು ಭೋಗಗಳೆಲ್ಲ ಹಾಗೇನೆ. ಇವತ್ತು ಭಯಂಕರ ಎಷ್ಟೋ ಪನಿಷ್ಠ, ಇವತ್ತಿನ ದಿವಸ ನೋಡಿ ಸಿಕ್ಕಾಬಟ್ಟೆ ತಿಂತಾನೆ. ಇವತ್ತು ಎಲ್ಲ ದಾರಿಯಲ್ಲಿ ನೋಡ್ತೀರಿ, ದರ್ಶಿನಿಗಳು ಪಬ್ ಬಾರ್ಗಳು ಓದು ನಿಂತು ಬಿಟ್ಟಿದ ತಿಂತಾನೆ. ಕ್ಯೂ ಹೇಳ್ತದೆ, ಓ ರಾಶಿ ರಾಶಿ ಜನ ಮನೆಯಲ್ಲಿ ತಿನ್ನೋ ಹ್ಯಾಬಿಟ್ಟೇ ಹೋಯ್ತು ಜನಗಳಿಗೆ. ದಾರಿಯಲ್ಲಿ ಬರ್ತಾ ತಿನ್ಕೊಂಡು ಮಲಗಿ ಬಿಡ್ತಾರ ಅಷ್ಟೇ ಹೊರತು ಮನೇಲಿ ಅಡಿಗೆ ಮನೇನೆ ಬೇಕಿಲ್ಲ. ಆ ಕಾಲ ಬಂದೋಯ್ತು, ಇಷ್ಟು ದೇವ್ರ ಮನೆ ಬೇಕಾಗಿದ್ದಿಲ್ಲ. ದೇವ್ರ ಮನೆ ಎಂದೋ ಬಿಟ್ಟ ತೆಗೆದಾಕಿ ಬಿಟ್ಟಿದ್ರು ಪಾಪ. ಈಗ ಅಡಿಗೆ ಮನೆಯೋ ತೆಗೆದಾಕಿ ಬಿಡ್ತಾರೆ, ಯಾಕೆ ಅಡಿಗೆ ದಾರಿ ತಿಂದು ಬಂದು ಬಿಡ್ತಾರಲ್ಲ ಅಂತ ಕಾಲ ಬಂತು. ಮನುಷ್ಯ ಅದಕ್ಕೋಸ್ಕರ ಬದುಕಬೇಕೇನು, ಯೋಚನೆ ಮಾಡೋ ಜನಗಳೇ ಇಲ್ಲ ಅಂದ್ರೆ ನೋಡಿದ್ರೆ ಎಷ್ಟು ಸುಲಭ ನೋಡಿದ್ರ, ಏನಿಲ್ಲ ಎಂಜಲಿಲ್ಲ ಮುಸರೆ ಇಲ್ಲ ತೊಳೆಯೋ ವ್ಯಸನೆ ಇಲ್ಲ ಏನೇನೋ ಇಲ್ಲ, ಹೋಗೋದು ಟಿವಿ ನೋಡಿ ಮಲಗಿ ಬಿಡೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ ಇಷ್ಟೇ ನೋಡೋದಕ್ಕೆ. ಇದು ಲೈಫ್ ಜೀವನನ ಪಶುಗಳು ಸಾಕಿ ಕೆಲಸ ಮಾಡಲಿಕ್ಕೆ, ಆದ್ರೆ ಮನುಷ್ಯ ಯೋಚನೆ ಮಾಡೋದೇ ಇಲ್ಲ. ಎಷ್ಟು ಸುಲಭ ಅಂತಕ್ಕಂಥ ಭಾವನೆಗೆ ಒಳಗಾಗಿ ಮನುಷ್ಯ ನಾಶಕ್ಕೆ ಒಳಗಾಗ್ತಾನೆ. ಟೇಬಲ್ ಮಿಸ್ ನೋಡಿ ಒರೆಸಿಬಿಟ್ರೆ ಆಗೋಯ್ತು, ಆಯ್ತು ನೀವೇನೋ ಟೇಬಲ್ ಒರೆಸಿಬಿಡ್ತೀರಿ, ಅದು ಶುದ್ಧ ಅದು ಕ್ಲೀನ್ ಆಯ್ತೆ ಹೊರತು ಪವಿತ್ರವಾಗಿಲ್ಲ. ಪಾವಿತ್ರ್ಯ ಬೇರೆ, ಕ್ಲೀನ್ಲಿನೆಸ್ ಬೇರೆ. ಕ್ಲೀನ್ಲಿನೆಸ್ ಅದಿರಲೇಬೇಕು ಮಿನಿಮಮ್, ಅದರ ಮೇಲೆ ಪಾವಿತ್ರ್ಯವು ಹೊಸ ಪರಕೆ ಒಳ್ಳೆ ಕ್ಲೀನ್ ಆಗಿದೆ ಬಟ್ ಪವಿತ್ರ ಅಲ್ಲ. ಹೋಗಿ ಅದನ್ನು ದೇವರಕಟ್ಟೆ ಮೇಲೆ ಹೇಳಕ್ ಬರೋದಿಲ್ಲ ಅದನ್ನು. ಆದರೆ ಹಳೆಯ ತುಳಸಿ ದೇವರಕಟ್ಟೆ ಮೇಲೆ ಹೇಳಕ್ ಬರೋದು, ಹಳೆಯ ತುಳಸಿ ಕೊಳತು ಹೋಗಿಬಿಟ್ಟಿದೆ, ಆದರೆ ಎಷ್ಟು ಮೂಲ್ಯ ಹಾಕಿ ಬರೋದಿಲ್ಲ, ಅತ್ಯಂತ ಪವಿತ್ರ. ಪಾವಿತ್ರ್ಯಕ್ಕೂ ಈ ಪರಿಶುದ್ಧಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಪರಿಶುದ್ಧಿ ಪಾವಿತ್ರ್ಯ ಸೇರಿದಾಗ ಅದರ ರೀತಿನೇ ಬೇರೆ. ಅದನ್ನು ಅರ್ಥ ಮಾಡಿಕೊಳ್ಳದ ಜನ ಇವತ್ತು ಏನೇನೋ ಬದುಕ್ತಾರೆ, ಬಲುಬೇಗ ಆಕರ್ಷಣೆಗೆ ಒಳಗಾಗ್ತಾರೆ, ಅದು ಅರಗಿನ ಮನೆ ಇದ್ದ ಹಾಗೆ. ಆದರೆ ಧರ್ಮರಾಜ ಏನ್ ಮಾಡಿದಾಗ ಗೊತ್ತ, ಅರ್ಥ ಮಾಡ್ಕೊಂಡ ಇಲ್ಲಿರಬೇಕು ಇನ್ವಾಲ್ವ್ ಆಗಬಾರದು. ಅದನ್ನೇ ದಾಸರ ಹೇಳುತ್ತಾರೆ, ಈಸಬೇಕು ಇದ್ದು ಜಯಿಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡೋದು ಹಂಗೆ, ಅಲ್ಲಿದ್ದಿರಬೇಕು ಸಾಯದಂತೆ ಬದುಕಬೇಕು. ಅದಕ್ಕೆ ಉಪಾಯ ಏನ್ ಮಾಡಿ, ನಮಗೆ ಆ ಶಕ್ತಿ ಇಲ್ಲ, ಆತರುವ ಶಕ್ತಿ ಇರಲಿಲ್ಲ, ಅದಕ್ಕೆ ಭೀಮನ ಮೇಲೆ ಭಾರ ಹಾಕಿಬಿಟ್ಟು, ಭೀಮನ ಮೇಲೆ ಭಾರ ಹಾಕಿದ್ದರ ಫಲ ಸುಖವಾಗಿದ್ದ ನಿದ್ದೆ ಮಾಡ್ಕೊಂಡಿದ್ದಾನೆ ಅಷ್ಟೇ. ಅರಿಗೆ ಮೇಲೆ ನಿದ್ದೆ ಬರಬೇಕು ಎಂದಾದ್ರೂ ಕೂಡ ಬ್ರೇಕ್ ಫೇಲ್ ಆಯ್ತು ಅಂದ್ರೆ ಎಲ್ಲ ಎದ್ದು ಕೂತು ಬಸ್ ನಲ್ಲಿ ಬ್ರೇಕ್ ಫಾಲ್ ಆಗಿದೆ ಸುಳ್ಬೇಡ ಎಬ್ಬಿಸ್ಬೇಡ ಯಾರು ಅನ್ನೋದಿಲ್ಲ, ಎಲ್ಲ ಎದ್ದು ಒಂದು ಕ್ಷಣದಲ್ಲಿ ಎದ್ದು ಬಿಡ್ತಾರೆ. ಎಲ್ಲಿಂದ ಹಾರಕ್ಕೆ ಟ್ರೈ ಮಾಡ್ತಾರೆ ಆಗ್ಲೇ, ಇಲ್ಲಿ ಹೇಗೆ ಬದುಕು. ಆದ್ರೆ ಪಾಂಡವರು ಧರ್ಮರಾಜ ಸುಖವಾಗಿ ಅಂತ ಹೊತ್ತಲ್ಲಿ ಬದುಕಿದ್ದಾರೆ ಅಂದ್ರೆ ಏನು ಕಾರಣ, ಭೀಮ ನಮ್ಮನ್ನು ಕಾಪಾಡಲಿಕ್ಕಿದ್ದಾನೆ ಇಷ್ಟೇ. ಭೀಮ ನಮ್ಮನ್ನು ಕಾಪಾಡ್ತಾನೆ, ಈ ವಿಶ್ವಾಸ ಅವರನ್ನು ಧೈರ್ಯ ಇರಲಿಕ್ಕೆ ಕಾರಣವಾಗಿದೆ. ಈ ಮಾತು ಅರ್ಥವಾದರೆ ನಾವು ಎಷ್ಟು ವಾಯುದೇವರು ನಂಬಿದ್ದರ ಫಲ ಸುಖವಾಗಿದ್ದ. ವಾಯುದೇವರು ಅಂದ್ರೆ ಏನು, ಜ್ಞಾನದ ಸಂಕೇತ. ಜ್ಞಾನಾಭಿಮಾನಿನೇ ವಾಯವೇ ನಮ, ಜ್ಞಾನಿಗೆ ಭಯ ಇಲ್ಲ. ಅದಕ್ಕೆ ಜನಕರಾಜ ಏನ್ ಮಾಡಿದ, ಮಿಥಿಲಾಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಎಂದು ಸುದ್ದಿ ಬಂದ್ರೆ ಆತ ಗಾಬರಿ ಆಗಲೇ ಇಲ್ಲ, ಎಲ್ಲ ಕೂತವರೆಲ್ಲ ಎದ್ದು ಭಾಗವತ ಕೇಳಿದ್ ಬಿಟ್ಟು ಓಡೋಗ್ಬಿಟ್ರು. ಪಾಪ ಜನಕರಾಜ ಮಾತ್ರ ಹೇಳಲೇ ಎಲ್ಲ ಹೋದ್ರು, ಒಬ್ಬರು ಭಾಗವತ ಹೇಳ್ತಾ ಇದ್ದಾರಂತ. ಜನಕರಾಜ ಎಲ್ಲ ಹೋದ್ರೆ ಹೋಗೋದಿಲ್ಲ ಅಂತ ಕೇಳಿದ್ರೆ, ಸ್ವಾಮಿ ನಿಮ್ಮಂದು ಕೂತ ನಾನು ಯಾಕೆ ಹೋಗ್ಲಿ ಅಂತ ಹೇಳ್ತಾರೆ. ನಿಮ್ಮಂದು ಕೂತಿದ್ರೆ ಜಗದ್ರಕ್ಷಕ ನೀವೇನೆ, ನಿಮ್ಮಂದು ಕೂತ ನನಗೆ ಅವಸರ ಏನು ಯೋಚನೆ ಇಲ್ಲ. ಇದು ಜ್ಞಾನ ಅಂದ್ರೆ ದೇವರನ್ನು ನಂಬಿದವರಿಗೆ ಭಯವೇ ಇಲ್ಲ. ಅದಕ್ಕೇನೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯ ಅನಾಥ ಶಾಸ್ತ್ರಕಾರರು ಹೇಳಿದ್ದು, ದಾಸರ ಮಾತ್ರ ಶಾಸ್ತ್ರದ ಮಾತದು. ಆ ದೃಷ್ಟಿಯಲ್ಲಿ ಯೋಗಕ್ಷೇಮಂ ಮಹಾಮ್ಯಹಂ, ಭಗವಂತ ಕೊಟ್ಟ ಭರವಸೆ, ಅದಕ್ಕೆ ಸುಖವಾಗಿದ್ದಾರೆ. ಭೀಮನ ಮೇಲೆ ಭೀಮನ ಕಷ್ಟಪಟ್ಟವರು ಮಾಡ್ತಾ ಇಲ್ಲ, ಭೀಮನಿಗೆ ಎಫರ್ಟ್ಲೆಸ್ ಕಾಪಾಡ್ತಾರೆ. ಭೀಮಸೆ ಅಷ್ಟು ಶಕ್ತಿ ಸಂಪನ್ನ, ಪುರೋಚನ ಹೊಂಚಾಗ್ತಾನೆ ಇದ್ದಾನೆ, ವಿಷಯಗಳು ಹೊಂಚಾಗ್ತಾನೆ ಇರುತ್ತೆ, ಇವತ್ತಲ್ಲ ನಾಳೆ ನಾಶ ಮಾಡಬೇಕು ಅಂತ ಹೇಳಿ. ಆದರೆ ಅಷ್ಟೊತ್ತಿಗೇನಾಯ್ತು, ಅರಿಗಿನ ಮನೆಯಲ್ಲಿ ಅವನೇ ಸಾಯೋ ಪ್ರಸಂಗ ಬಂತು. ಅಷ್ಟೊತ್ತಿಗೇನಾಗಿದೆ, ಆ ಅರಿಗಿನ ಮನೆಗೂ ಗಂಗಾ ನದಿಗೂ ಲಿಂಕ್ ಇದೆ. ಅರಿಗಿನ ಮನೆಗೂ ಗಂಗಾ ನದಿಗೂ ಲಿಂಕ್ ಅನ್ನ ವಿದುರ ಮಾಡಿಸಿಬಿಟ್ಟಿದ್ದಾರೆ. ಈ ನಮ್ಮ ದೇಹವೇ ಅರಿಗಿನ ಮನೆ ಇದ್ದ ಹಾಗೆ, ಅದು ಉರಿದೋಯ್ತಲ್ಲ, ಇದು ಉರಿದೋಗ್ಲೇಬೇಕು, ಒಂದಲ್ಲ ಒಂದಿವಸ ಹೋಗ್ಲೇಬೇಕು. ಯಾರ ದೇಹ ಉಳಿಯೋದಿಲ್ಲ, ಇಲ್ಲ ಹಾಗೆ ಮಣ್ಣಲ್ಲಿಟ್ರೆ ಮಣ್ಣಾಗತ್ತೆ, ಇಲ್ಲ ಸುಟ್ಟು ಬೂದಿ ಆಗತ್ತೆ ಹೊರತು, ಇವತ್ತು ಯಾರು ತಮ್ಮ ತಂದೆ ತಾಯಿಗಳ ದೇಹವನ್ನು ವಿಶ್ವದಲ್ಲಿ ಯಾರೂ ಪ್ರೊಟೆಕ್ಟ್ ಮಾಡಿಲ್ಲ, ಮಾಡಕ್ಕೆ ಸಾಧ್ಯನೂ ಇಲ್ಲ. ನಾಶವಾಗಲೇಬೇಕು, ಅರಿಗಿನ ಮನೆ ಹೇಗೆ ಸುಟ್ಟು ಬೂದಿ ಆಗಬೇಕೋ ಹಾಗೆ ನಮ್ಮ ದೇಹ ನಾಶವಾಗಲೇಬೇಕು. ಈಗಲೋ ಇನ್ನಾವಾಗಲೋ ಈ ತನುವು ಹೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಡಿನ ನಯನ. ವಾದಿರಾಜ ಸ್ವಾಮಿಗಳ ಒಳ್ಳೆ ದೇವ್ರನಾಮ. ದೇಹ ಹೋಗೋದು ಗ್ಯಾರಂಟಿ, ಯಾವಾಗ ಅಂತ ಅಷ್ಟೇ ಪ್ರಶ್ನೆ, ಹೋಗುತ್ತಾ ಇಲ್ಲದ ಡೌಟ್ ಅಲ್ಲ, ಹೋಗೋದು ಗ್ಯಾರಂಟಿ, ಯಾವಾಗತ್ತೆ ಅಷ್ಟೇ ಡೌಟ್ ಅಷ್ಟೆ. ಈಗಲೋ ಇನ್ನಾವಾಗಲೋ, ಈಗ ಹೋಗೋದು ಯಾವಾಗಲೂ ಹೋಗೋದು, ಹೋಗೋದು ಮಾತ್ರ ನಿಶ್ಚಿತನೇ. ಅರಿಗಿನ ಮನೆ ಸುಡೋದು ಗ್ಯಾರಂಟಿ, ದೇಹ ಹೋಗೋದು ಗ್ಯಾರಂಟಿ. ಇಂಥ ಅರಿಯಬೇಡ ದೇವ್ರ ನಮ್ಮನ್ನ ಯಾತಿ ಅಲ್ಲಿ ಪುರೋಚನ ಇಟ್ಟ ಅಷ್ಟೇ. ದೇವ್ರ ನಮಗೆ ದೇಹ ಕೊಟ್ಟಿದ್ದಾನೆ, ಇಂಥ ದೇಹದಲ್ಲಿ ಯಾಟಿಕ್ಕಿಟ್ಟಿದ್ದಾನೆ ಅಂದ್ರೆ ಇದು ವೇಸ್ಟ್ ಅಲ್ಲ. ಎಲ್ಲಿಗಿಟ್ಟಿದ್ದಾನೆ, ಆ ಬಿಲ ಇದೆ ಒಂದು, ಅದಕ್ಕೆ ಆ ಬಿಲದಿಂದ ಗಂಗಾ ನದಿ ಲಿಂಕ್ ಇದೆ. ದೇಹಕ್ಕೊಂದು ಬಿಲ ಇದೆ, ಯಾವ್ದು ಹೇಳಿ ಬಿಲ, ಈ ಕಿವಿನೇ ಬಿಲಗಳು, ಕಿವಿನೇ ಬಿಲ. ಆ ಗಂಗಾ ನದಿ ಲಿಂಕ್ ಇದೆ ಅಂದ್ರೆ ಏನು, ಗಂಗಾ ನದಿ ಅಂದ್ರೆ ಶಾಸ್ತ್ರ, ಶಾಸ್ತ್ರ ಕೇಳೋ ಲಿಂಕ್ ಇದೆಯಲ್ಲ, ಆ ಕಿವಿ ಇತ್ತು ಅಂದ್ರೆ ಅರಿಗಿನ ಮನೆ ಸಾರ್ಥಕ ಅಂತ. ಅದೇನಾದ್ರು ಬಿಲ ಇಲ್ಲದೆ ಹೋಗ್ಬಿಟ್ಟಿದ್ರೆ ಹೊರಗೆ ಹೋಗಕ್ಕೆ ಆಗ್ತಿರಲಿಲ್ಲ. ಇವತ್ತು ಬಿಲ ಇದೆ, ದೇವರೆಲ್ಲ ಕೊಟ್ಟ ದೇವರು ನಮಗೆ ಕಿವಿ ಕೊಟ್ಬಿಟ್ಟಿದ್ದಾರೆ. ಹರಿಕಥಾ ಶ್ರವಣ ಮಾಡೋ ನಿರಂತರ, ದೇವರ ಕಥೆ ಕೇಳ್ತಿದ್ರೆ ಇಂಥ ಸಂಸಾರದಲ್ಲಿ ಇದ್ರೂ ಕೂಡ ನಮಗೆ ಯಾವ ಭಯ ಕೂಡ ಇಲ್ಲ, ನಿಶ್ಚಿಂತೆಯಾಗಿರಬಹುದು. ಭೀಮಸೇನ ಅಲ್ಲಿಂದ ಬೆಂಗೀಟು ಹೊರಟೇ ಬಿಟ್ಟ ಬಿಲದ ಮೂಲಕವಾಗಿ, ಬಿಲದ ಮೂಲಕವಾಗಿ ಹೊರಟು ಗಂಗಾ ತೀರವನ್ನು ಸೇರಿದ್ದ. ಗಂಗಾ ಅಂದ್ರೆ ಪವಿತ್ರವಾದದ್ದು, ಶಾಸ್ತ್ರಗಳೇ ಗಂಗೆ. ರಾಘವೇಂದ್ರ ಸ್ತೋತ್ರ ಹೇಳಿದ್ರೆಲ್ಲ ಗೊತ್ತಿರುತ್ತದೆ, ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮಂ ವಿಮಲೀಕರೋತ್, ರಾಘವೇಂದ್ರ ಸ್ವಾಮಿಗಳ ವಾಂಗ್ಮಯ ರಾಶಿಯನ್ನೇ ಮಾತುಗಳನ್ನೇ ಗಂಗಾನದಿ ಅಂತ ಸ್ತೋತ್ರ ಗಂಗಾ ರಾಘವೇಂದ್ರ ಸ್ತೋತ್ರ ಶುರುವಾಗೋದೇ ಆ ರೀತಿಯಾಗಿ. ಅಂದರೆ ಜ್ಞಾನಿಗಳ ಟಿಪ್ಪಣಿಕಾರರ ಮಾತೇ ಗಂಗಾನದಿ ಆಗೋದಾದರೆ ಟೀಕಾರಾಯರ ಮಾತು, ಶ್ರೀಮದ್ ಆಚಾರ್ಯರ ಮಾತು, ವೇದವ್ಯಾಸ ದೇವರ ಮಾತುಗಳು, ಪರಿಶುದ್ಧವಾದಂತಹ ಗಂಗಾ ನದಿಗಳವೆಲ್ಲ ಕೂಡ ಅಲ್ಲಿಗೆ ಲಿಂಕ್ ಇದೆ. ಅದನ್ನು ದಾಟಬೇಕು, ದಾಟಬೇಕು. ಇವರು ಶಾಸ್ತ್ರ ಕೇಳಿದ್ರೆ ಸಾಲದು, ಅರ್ಥ ಮಾಡ್ಕೋಬೇಕು ಅಂತ ದಾಟಬೇಕು. ಪಾರಗಾನಸ ಅಂತ ಹೇಳ್ತಾರಲ್ಲ, ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಬಿಟ್ರೆ ಆ ಕಡೆ ಏನು ಸಿಗುತ್ತಾಗ ವನ ಸಿಗ್ತಾರೆ. ಆ ವನಕ್ಕೆ ಹೋದ್ರೆ ಹಿಡಿಂಬಾ ಕಲ್ಯಾಣವಾಯ್ತಾರೆ. ಈ ಅರ್ಥದೊಳಗೆ ಅಧ್ಯಾತ್ಮವನ್ನು ತುಂಬಿಸಿ ಹೇಳುತ್ತಾರೆ. ಈ ಅಧ್ಯಾತ್ಮವನ್ನು ಎಲ್ಲೋ ಹೇಳಿದ್ದಲ್ಲ, ಸುಮಧ್ವಜದಲ್ಲಿ ಹೇಳುತ್ತಾರೆ. ದಗ್ಧ್ವಾಪುರಂ ಯೋಗಬಲಾತ್ಸ ನಿರ್ಯನ್ ಯೋಗಿ ಇವ ನಾರಾಯಣ ಮಾಸಸಾದ. ಸುಮಧ್ವ ವಿದ್ಯದೊಳಗೆ ಭೀಮಸೇನ ಹೋಗಿದ್ದು ಹೇಗಿತ್ತು ಅಂದ್ರೆ, ಒಬ್ಬ ಯೋಗಿ ತನ್ನ ಯೋಗ ಶಕ್ತಿಯಿಂದ ತನ್ನ ದೇಹವನ್ನು ಸುಟ್ಟು ಧ್ಯಾನಕ್ಕೆ ಕೂತವನು ಹೇಗೆ ಹೋಗ್ತಾನಂತೆ, ಧರ್ಮಾದಿಗಳನ್ನು ಹೊತ್ತುಕೊಂಡು ಭೀಮಸೇನ ಹೊರಟು ಬಿಟ್ಟ. ನಾ ಹೋಗ್ಬೇಕಾದ್ರೆ ಮಾಡಿದ ಪುಣ್ಯವನ್ನೆಲ್ಲ ಹೊತ್ಕೊಂಡು ಜೀವ ಹೊರಟು ಬಿಡ್ತಾನೆ. ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ನಮ್ಮ ಹಿಂದೆ ಯಾವುದು ಬರೋದು, ಮನೆ ಬರೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ದೇವರಾಣೇ ಬರೋದಿಲ್ಲ, ಕಾರು ಸ್ಕೂಟರ್ ಬರೋದಿಲ್ಲ, ಉಳಿದವರು ಜಗಾಡ್ತಿರ್ತಾರೆ ನಮಗೆ ನಮಗೆ ಅಂತೇಳಿ. ಅವರಿಂದನೂ ಬರೋದಿಲ್ಲ ತಮಾಷೆ ಅಂದ್ರೆ, ಹೋದವರಿಂದ ಹೋಗೋದಲ್ಲ, ಸದ್ಯ ಬಿಟ್ಟು ಹೋಗ ಅಂತ ಕೇಳಿದ್ರೆ ಇವರಿಂದನೂ ಹೋಗೋದಿಲ್ಲ, ಅದಲ್ಲೇ ಇರುತ್ತೆ, ಹೋಗ್ತಾನೆ ಇರ್ತಾರೆ ಜನಗಳು. ಪಾಪ ಯಾರು ಹೋಗೋದಿಲ್ಲ, ಅವನು ಕೈ ಹಿಡಿದ ಹೆಂಡತಿ ಹೋಗೋದಿಲ್ಲ, ಮಗ ಹೋಗೋದಿಲ್ಲ, ಸುತ ಶ್ಮಶಾನೇ ಅಂತ ಹೇಳಿದ್ದಾರೆ. ಸುತ ಎಲ್ಲಿವರಿಗೆ ಬರ್ತಾರೆ ಅಂತ, ಬರೀ ಶ್ಮಶಾನದವರಿಗೆ ಅಷ್ಟೇ. ಈ ದೇಶದಲ್ಲಿದ್ರೆ ಔಟ್ ಆಫ್ ಕಂಟ್ರಿ ಇದ್ರೆ ಅದೂ ಇಲ್ಲ, ಮುಗಿದ ಮೇಲೆ ಬರುತ್ತೆ ಬರ್ತಾನೆ ಹೊರತು. ಆ ಕಾಲಕ್ಕೆ ಇರೋದು ಎಷ್ಟೋ ಜನ ಮನೆ ಹಾಗೆ ಆಗ್ತಾ ಇದೆ. ಇವತ್ತಿನ ದಿವಸ ಅಂತ್ಯಕಾಲಕ್ಕೆ ಮಗ ಅನ್ನೋ ಕಾನ್ಸೆಪ್ಟ್ ಹೋಗ್ತಿದೆ ಈಗಾಗಲೇ. ಸುತ ಶ್ಮಶಾನೆ ದೇಹ ಸ್ಥಿತಾಯ ಹೋಗ್ಲಿ, ದೇಹ ಹುಟ್ಟಿನ ಜೊತೆ ಬಂದಿತ್ತಲ್ಲ ಅದು ಉರಿದೋ ಬಿಡುತ್ತಾ ಕಡೆ, ಉಳಿಯೋದೇನು? ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಆದ್ದರಿಂದ ಭೀಮಸೇನ ದೇವರು ಯಾವ ರೀತಿಯಲ್ಲಿ ಅಲ್ಲಿಂದ ಹೊರಟರಲ್ಲ, ಅನೇಕರಿಗೆ ಗೊತ್ತಿಲ್ಲ. ದೇಹದಿಂದ ಆ ಅರಗಿನವನ್ನ ಹೊರಟಿದ್ದು ಭೀಮಸೇನ ದೇವರು. ನಮ್ಮ ದೇಹದಿಂದ ನಾವೆಲ್ಲ ಹೋಗೋದು, ವಾಯುದೇವರು ಕರ್ಕೊಂಡು ಹೋಗೋದು ಎಲ್ಲರನ್ನು ಕೂಡ. ಹೋಗೋ ಶಕ್ತಿ ನಮಗಿದ್ರೆ ಯಾವಾಗ ಬರ್ಬೋದಾಗಿತ್ತು, ಹಾಗೆಲ್ಲ ಬರೋದಿಲ್ಲ. ಅವ್ರು ಕರ್ಕೊಂಡು ಹೋದಾಗ ಹೋಗ್ತೀವಿ, ಇಲ್ಲೋದ ಇರಬೇಕಷ್ಟೇ. ವಾಯುದೇವರು ಕರ್ಕೊಂಡು ಹೋಗ್ತಾರಂತೆ. ಅದಕ್ಕೆ ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿ ದೇಹಿನಾಂ ದೇಹ ಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಇದು ವಾಯುದೇವರ ಹಿರಿಮೆ. ಆದ್ದರಿಂದ ಹೇಳ್ಬೇಕಾದ್ರೆ ಹಾಗೇನೆ, ಪ್ರಾಣ ಹೋಯ್ತು ಅಂತಾನೆ ಹೇಳೋದು. ವ್ಯಕ್ತಿ ಹೋದ್ ಭೀಷ್ಮರ್ ಹೋದ್ರೆ ಭೀಷ್ಮರ್ ಹೋದ್ರು ಅಂತ ಹೇಳೋದಿಲ್ಲ, ಪ್ರಾಣ ಹೋಯ್ತು ಅಂತ ಹೇಳ್ತಾರೆ. ತಂದೆ ಹೋದ್ರೆ ಅಂತ, ಯಾರೇ ಹೋದ್ರು ಪ್ರಾಣ ಹೋಯ್ತು ಪ್ರಾಣ ಹೋಯ್ತು ಪ್ರಾಣ ಹೋಯ್ತು. ಅದ್ರ ಪ್ರಾಣದೇವರು ಹೊರಟರು, ಇವರು ಅಂದ್ರೆ ಅವರೊಂದು ಇರ್ಲಿಕ್ಕೆ ಆಗೋದಿಲ್ಲ, ಇವರು ಕರ್ಕೊಂಡೇ ಹೊರಟು ಬಿಡ್ತಾರೆ. ಪ್ರಾಣದೇವರು ಕರ್ಕೊಂಡು ದೇಹದಿಂದ ದೇಹಕ್ಕೆ ಸಂಚಾರ ಮಾಡಿಸ್ತಾರಂತ. ಮುಂದೆ ಯಾವ ದೇಹಕ್ಕೆ ಹೋಗ್ಬೇಕಲ್ಲ ಇವನು, ಆ ದೇಹಕ್ಕೆ ಹೋಗಿ ಮತ್ತೆ ಹೇಳುದು ಮತ್ತೆ ಪ್ರಾಣದೇವರೇನೆ, ಮತ್ತೆ ಅಲ್ಲಿಂದ ಕರ್ಕೊಂಡು ಮತ್ತೆ ಪ್ರಾಣದೇವರೇನೆ. ಇಲ್ಲಿ ಭೀಮಸೇನೆ ಹೇಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋದ್ರು, ಆ ರೀತಿ ಜೀವರನ್ನೆಲ್ಲ ದೇಹದಿಂದ ದೇಹಕ್ಕೆ ಕೊಯ್ಯೋದು ಅವರೇನೆ. ಅನಾವೃತ್ತಿ ದೇಹಿನಾಂ ದೇಹ ಪಾತೆ. ಆದಿರಾಜ ಸ್ವಾಮಿಗಳು ಅದು ವ್ಯಾಖ್ಯಾನ ಬರೀಬೇಕಾದ್ರೆ ಅಭೂತಪೂರ್ವ ವ್ಯಾಖ್ಯಾನವನ್ನ ಭಾವಪ್ರಕಾಶಿಕ ಮಹಾಭಾರತ ತಾತ್ಪರ್ಯದ ವ್ಯಾಖ್ಯಾನಕ್ಕೆ ಭಾವಪ್ರಕಾಶಿಕ ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಅರ್ಥಗಳನ್ನಲ್ಲಿ ಬರೀತಾರೆ. ಹೀಗೆ ಜೀವ ಹೊರಡುತ್ತಾನೆ. ಇದೆಲ್ಲ ತಿಳ್ಕೊಂಡಾಗ ಅರಗಿನ ಮನೆಯ ಪ್ರಸಂಗ ಅಪೂರ್ವವಾದಂತಹ ಅಧ್ಯಾತ್ಮದ ಪ್ರಸಂಗ. ಅಲ್ಲಿ ಹೋಗಿ ಹಿಡಿಂಬಾಸುರನನ್ನು ಸಂಹಾರ ಮಾಡಿದಂತಹ ಭೀಮಸೇನ ವೇದವ್ಯಾಸರ ಅಪ್ಪಣೆಯಂತೆ ಹಿಡಿಂಬೆಯನ್ನ ವಿವಾಹವಾಗಿದ್ದಾನೆ. ಹಿಡಿಂಬೆಯನ್ನ ವಿವಾಹವಾಗಿದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ, ಅವಳು ಉದ್ಧಾರ ಮಾಡಲಿಕ್ಕೆ ಹೊರತು ಬೇರೆ ಕಾರಣಕ್ಕಲ್ಲ. ಕೃಷ್ಣ ಗೋಪಿಕಾಸ್ತ್ರೀಯನ್ನು ವಿವಾಹ ಜೊತೆಗೆ ವಾಸ ಮಾಡಿದ್ದು ತನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ಭಗವಂತನಿಗೆ ಏನು ಬೇಕಾಗಿದೆ? ಸ್ವರತಃ ಪರಮಾತ್ಮನ ಮಹಾಲಕ್ಷ್ಮಿ ಅಪೇಕ್ಷೆ ಕೂಡ ಇಲ್ಲ, ಅಷ್ಟು ಪರಿಪೂರ್ಣ ಪರಮಾತ್ಮ. ಗೋಪಿಕಾಸ್ತ್ರೀಯ ಯಾತಕ್ಕೆ ಬೇಕಾಗಿತ್ತು ಅಂದ್ರೆ ಅವರ ಉದ್ಧಾರಕ್ಕೋಸ್ಕರ ಜೊತೆಗಿದ್ದೇ ಹೊರತು ಕೃಷ್ಣನಿಗೇನು ಆಗಬೇಕಾಗಿರಲಿಲ್ಲ. 16,108 ಜನಗಳ ಮದುವೆ ಆಗಿದ್ದು ಕೂಡ ಅವರೆಲ್ಲ ಎಂಥವ್ರು, ಅಗ್ನಿಪುತ್ರ ಮಹಾತ್ಮನಃ ತಪಸಾ ಸ್ತ್ರೀತ್ವ ಮಾಪಿರೆ. ಅವರೆಲ್ಲ ಕೃಷ್ಣರ ಹೆಂಡಂದಿರೆಲ್ಲ 8 ಜನ ಮಹಾಮಹಿಷಿಯರನ್ನು ಬಿಟ್ರೆ, ಅಷ್ಟ ಮಹಿಷಿಯರನ್ನು ಬಿಟ್ರೆ 16,100 ಜನಗಳೆಲ್ಲ ಅವರು ಸ್ತ್ರೀಯರೇ ಅಲ್ಲ, ಅಗ್ನಿದೇವರ ಗಂಡು ಮಕ್ಕಳು ಅವರೆಲ್ಲ ಕೂಡ. ಕೃಷ್ಣನ ಪತ್ನಿಯರಾಗಬೇಕು ಅನ್ನೋದಕ್ಕೋಸ್ಕರ ಅನೇಕ 1,000,000 ವರ್ಷ ತಪಸ್ಸು ಮಾಡಿ ಅಪ್ಸರಿಯರಾಗಿ ಹುಟ್ಟಿ ಈ ರಾಜಕುಮಾರಿಯರಾಗಿ ಹುಟ್ಟಿ ಕೃಷ್ಣನ ಪತ್ನಿಯರು ಹಂಚಿಕೊಂಡ ಭಾಗ್ಯ ಪಡೆದ್ರೆ ಹೊರತು ಕೃಷ್ಣನಿಗೆ ಅದರಿಂದ ಏನಾಗಬೇಕಾಗಿಲ್ಲ. ಇಲ್ಲಿ ಭೀಮನಿಗಾಗಬೇಕಾಗಿಲ್ಲ ಹಿಡಿಂಬೆಯ ವಿವಾಹದಿಂದ, ಈತ ವಾಯುದೇವರು ಜೀವೋತ್ತಮರು. ಕೃಷ್ಣನಿಗಾಗಬೇಕಾಗಿಲ್ಲ, ಆತ ಸರ್ವೋತ್ತಮ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಾಯುದೇವರ ಒಂದು ಹಿರಿಮೆ ಎಷ್ಟು ಶ್ರೇಷ್ಠವಾದದ್ದು. ಆ ಮದುವೆ ಮಾಡಿಸಿದ್ದಾದರೂ ಯಾರು, ವೇದವ್ಯಾಸ ದೇವರು ಬಂದು ಹೇಳಿದ್ರಂತೆ. ಆಗ ಮದುವೆಯಾಯ್ತು, ಭೀಮ ಹಿಡಿಂಬೆಯರ ಕಲ್ಯಾಣ ನಡೀತು. ಆಗ ವೇದವ್ಯಾಸರು ಹೇಳುತ್ತಾರೆ, ನೋಡು ಹಿಡಿಂಬ, ನಿನ್ನ ವಾಸ ಭೀಮಸೇನ ಜೊತೆಗೆ ಒಂದು ಮಗು ಹುಟ್ಟುವವರಿಗೂ ಮಾತ್ರ ಅಂತ ಹೇಳಿದ್ದಾರೆ. ಒಂದು ಮಗು ಹುಟ್ಟುವವರಿಗೂ ಮಾತ್ರ, ಆಮೇಲೆ ಇಲ್ಲಿ ವಾಸ ಮಾಡಿಕೊಡುದು ನೀನು ಸ್ವರ್ಗಕ್ಕೆ ವಾಪಸ್ ಹೋಗಿಬಿಡಬೇಕು ಅಂತ ಹೇಳಿದ್ರೆ. ಯಾಕೆ ಅದು ಶಾಪ ನಿಮಿತ್ತ ಮೋಚನ ನಿಮಿತ್ತ ಮಾತ್ರ ಅಷ್ಟೇ ಹೊರತು ಬೇರೆ ಇಲ್ಲ. ಅದು ಶಾಪ ವಿಮೋಚನೆ ಖಚಿತವಾಗೋದು ಯಾವಾಗ, ಒಂದು ಮಗ ಹುಟ್ಟಿದ ತಕ್ಷಣ, ಆಮೇಲೆ ಇಲ್ಲಿ ವಾಸ ಮಾಡಿಕೊಡುದು ಅಂತ ಕರಾರು ಹಾಕಿದಾಗ ಅವಳಿಗೆ ಬೇಕಾಗಿದ್ದು ಶಾಪ ವಿಭೋಚನೆ ಒಪ್ಪಿಕೊಂಡಂತೆ. ಈ ಹಿನ್ನೆಲೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ವೇದವ್ಯಾಸರಿಗೆ ಗೊತ್ತು, ಭೀಮಸೇನಿಗೆ ಗೊತ್ತು, ಅವರಿಬ್ಬರು ಅಷ್ಟು ಪೂರ್ಣ ಜ್ಞಾನ ಇದ್ದು ಹಾಗೆ ನಡ್ಕೊಂಡಿದ್ದಾರೆ. ಆ ರೀತಿ ಹೇಳಿ ವೇದವ್ಯಾಸರು ಅಲ್ಲಿಂದ ಹೊರಟರಂತೆ, ಮತ್ತೆ ಬರ್ತೇನೆ ಅಂತ ಹೇಳಿ ಹೊರಟು ಬಿಟ್ರು. ಈ ಸಮಯದಲ್ಲಿ ಆ ಸಂಸಾರದಲ್ಲೇ ಶುರುವಾಯಿತು. ಅವ್ರು ಹೇಗೆ ಸಂಸಾರ ಮಾಡಿದ್ರು ಅಂತ ಹೇಳ್ತಾರೆ ಮಹಾಭಾರತ ನಿರ್ಣಯ ಓದ್ದವ್ರಿಗೆ ಗೊತ್ತಾಗುತ್ತೆ. ಹಗಲೆಲ್ಲ ಅಲ್ಲಿ ಇರ್ತಿದ್ದಿಲ್ಲ ಅಂತ ಭೀಮ ಹಿಡಿಂಬೆ ಇಬ್ರು ಕೂಡ. ಹಿಡಿಂಬೆ ಸ್ವರ್ಗಲೋಕದ ಸ್ತ್ರೀ ತಾನೆ, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾ ಇಲ್ಲಂತೆ. ಮಧ್ಯಾಹ್ನವೆಲ್ಲ ಸ್ವರ್ಗದಲ್ಲಿ ವಿಹಾರ, ನಂದನವನದಲ್ಲಿ ವಿಹಾರ, ರಾತ್ರಿ ವಾಪಸ್ಸು ಪ್ರೊಟೆಕ್ಟ್ ಮಾಡ್ಬೇಕಲ್ಲ ಇವ್ರನ್ನ, ರಾಕ್ಷಸರೆಲ್ಲ ಬಂದ್ಬಿಟ್ರೆ ಅಜ್ಜನ ಹಗಲೊತ್ತಲ್ಲಿ ಮ್ಯಾನೇಜ್ ಮಾಡ್ತಾನೆ, ರಾತ್ರಿ ಹೊತ್ತಿನೊಳಗೆ ಭಾರಿ ಕಷ್ಟ, ನಿದ್ದೆ ಬಂದ್ಬಿಡುತ್ತಲ್ಲ ಅದೇ ಸಮಸ್ಯೆ. ಆ ಹೊತ್ತಿಗೆ ಭೀಮಸೇನ ಬಂದು ಯಥಾ ಪ್ರಕಾರ ಕಾಯೋದು. ಹಗಲೆಲ್ಲ ಸ್ವರ್ಗಲೋಕದಲ್ಲಿ ವಾಸ, ರಾತ್ರಿ ವನದಲ್ಲಿ ವಾಸ. ಆಗಿನ ಕಾಲ ಕಾಂಟ್ಯಾಕ್ಟ್ ಲೆಕ್ಕ ಹಾಕಿ ನೋಡೋಣ. ಇವತ್ತು ಡೆಲ್ಲಿ ಬಂಬೆಗೆ ಹೋಗೋದು ಅಭ್ಯಾಸ ಆಗಿದೆ ನಿಮಗೆ ಬೇಕಾದ್ರೆ. ಹಗಲು ಡೆಲ್ಲಿ, ರಾತ್ರಿ ಡೆಲ್ಲಿ, ಬೆಳಗ್ಗೆ ಮದ್ರಾಸ್ ಹಗಲು ಓಡಾಡಕ್ ಬರುತ್ತೆ. ಆದ್ರೆ ಸ್ವರ್ಗಲೋಕಕ್ಕೆ ಹೋಗ್ಲಕ್ ಬರುತ್ತೆ, ಮತ್ತೆ ವಾಪಸ್ ಬರ್ಲಕ್ ಬರೋದಿಲ್ಲ ಅಷ್ಟೇ. ಸ್ವರ್ಗ ಅಂದ್ರೆ ಎಲ್ಲಿಗೆ ಹೋಗ್ತಾ ನರ್ಕನಗಿರೋ ಅಂತ ಈ ಊರು ದೇಶ ಬಿಟ್ಟು ಹೋಗ್ಲಕ್ ಬರುತ್ತೆ, ಬೇಕಾ ಲೋಕ ಬಿಟ್ಟು ಹೋಗ್ಲಕ್ ಬರ್ತಾರೆ, ವಾಪಸ್ ಬರ್ಲಕ್ ಬರೋದಿಲ್ಲ. ಅಂತ ಹೊತ್ತಿನೊಳಗೆ ಆ ಮಹಾಭಾರತದ ಕಥೆಯೊಳಗೆ ಅನೇಕರು ಒಂದು ಕಥೆ ಕೇಳಿರ್ತಾರೆ. ಮುಂದೆ ಕಿರಾತಾರ್ಜುನ ಪ್ರಸಂಗದೊಳಗೆ ಅರ್ಜುನ ಸ್ವರ್ಗದೊಳಗೆ 5 ವರ್ಷ ವಾಸ ಮಾಡಿದ ಅಂತ ಕೇಳಿರ್ತೇವೆ. ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಅರ್ಜುನ ಸ್ವರ್ಗಲೋಕಕ್ಕೆ ಹೋಗಿ 5 ವರ್ಷ ಇದ್ದ ಅಂತ ಹೇಳಿದ್ರೆ ಭೀಮಸೇನ ಹೋದದ್ದಿಲ್ಲ ದಾಖಲೆ ಇಲ್ಲ ಅಂತ ಕೇಳಿದ್ರೆ ಇಲ್ಲೇ ದಾಖಲೆ ಇದೆ. ಅರ್ಜುನಿಗಿಂತ ಮೊದಲು ಸ್ವರ್ಗಲೋಕಕ್ಕೆ ವಾಸ ಮಾಡ, ಅದೇ ನಂದನವನದಲ್ಲಿ, ಮತ್ತೆ ನಂದನವನದಲ್ಲಿ ಭೀಮ ಹಿಡಿಂಬೆಯರ ವಿಹಾರ. ಈ ರೀತಿಯಾಗಿ ವಿಹಾರ ನಡೀತಂತೆ, 6 ತಿಂಗಳು ನಡೀತಂತೆ. ಆಗ ಒಬ್ಬ ಮಗ ಹುಟ್ಟುತ್ತಾನೆ, ಹಿಡಿಂಬೆಗೆ ಒಬ್ಬ ಪುತ್ರ ಹುಟ್ಟುತ್ತಾನೆ. ಅವನೇ ಮಹಾವೀರ ಅಂತ ಪ್ರಸಿದ್ಧನಾದಂತಹ ಘಟೋತ್ಕಚ ಹುಟ್ಟಿದ್ದ. ಭೀಮ ಮೊದಲೇ ಮದುವೆಯಾಗಿದ್ದು ಭೀಮಸೇನಿಗೆ, ಮೊದಲು ಮಗ ಹುಟ್ಟಿದ್ದು ಭೀಮಸೇನಿಗೆ. ಆ ದೃಷ್ಟಿಯಿಂದ ಪಾಂಡವರ ಇಡೀ ಮನೆತನದೊಳಗೆ ಮೊದಲ ವಿವಾಹ, ಮೊದಲ ಸಂತಾನ ಎರಡು ಭೀಮನಿಗೆ ಬಂದಿದ್ದು ಎಂಬುದು ಮತ್ತೊಂದು ವಿಶೇಷ. ಮತ್ತೆ ಹೇಳಿದೆ ಇಲ್ಲಿ ಕೃಷ್ಣ ಭೀಮರ ರೀತಿ ಬಹಳ ಅಪೂರ್ವ. ಹೆಸರಿಗೆ ಬಲರಾಮ ಅಣ್ಣ, ಕೃಷ್ಣ ತಮ್ಮ. ಭಾಗವತ ಸರಿಯಾಗಿ ಕೇಳಿದ್ದವರಿಗೆ ಗೊತ್ತಿರ್ತದೆ, ಮೊದಲು ಬಲರಾಮನ ಮದುವೆ ಆಗಲಿಲ್ಲ, ಮೊದಲು ಕೃಷ್ಣನ ಮದುವೆ ಆಗಿತ್ತು. ಕೃಷ್ಣನ ಮದುವೆ ಮೊದಲಾಯಿತು, ಅದು ಯಾವಾಗ ಗೊತ್ತೇನು, ಇನ್ನು ಕೃಷ್ಣನಿಗೆ ಉಪನಯನವೇ ಆಗಿರಲಿಲ್ಲ, ಆಗ ಮದುವೆ ಆಯ್ತಂತೆ. ಹೆಚ್ಚೇಳಬಾರದು ನಮ್ಮ ಜನ, ಹಾಗೆ ಶುರು ಮಾಡಬೇಕು. ಮತ್ತೆ ಕೃಷ್ಣನೇ ಮದುವೆ ಮಾಡ್ಕೊಂಡು ಇಷ್ಟು ಒಂದು ಕೆಲಸ ಇದೆ ಜನಗಳಿಗೆ, ಕೊನೆಯ ಪಕ್ಷ ಉಪನಯನ ಮಾಡ್ತಾರೆ, ಯಾಕೆ ಮದುವೆ ಆಗಬೇಕಲ್ಲ ಅಂತ ಉಪನಯನ ಮಾಡ್ತಾರೆ. ಈ ಕತೆ ಕೇಳ್ಬಿಟ್ರೆ ಅದನ್ನ ಕ್ಯಾನ್ಸಲ್ ಮಾಡಿ, ಯಾರೇ ಕೆಲವು ಕ್ಯಾನ್ಸಲ್ ಮಾಡಿದ್ದಾರೆ ಈಗಾಗಲೇ. ಅದು ಎಂಟು ಮೊದಲು ಉಪನಯನ ಆಗಿರೋದಿಲ್ಲ, ಬೀನೋ ಗೀನೋ ಓದಿಬಿಡ್ತಾನೆ, ತಕ್ಷಣ ಫಾರಿನ್ ವೀಸಾ ಸಿಗುತ್ತೆ ಹೋಗ್ಬಿಡ್ತಾನೆ ಕಡೆಗೆ. ಅರ್ಜೆಂಟ್ ಬರ್ತಾನೆ, ವಾರದ ಮದುವೆ ಮಾಡ್ಕೊಂಡು ಹೋಗ್ಬೇಕು. ಮೊದಲು ಅರ್ಜೆಂಟ್ ಮದುವೆ ಮಾಡ್ಕೊಂಡು ಉಪನಯನ ಮಾಡ್ಕೊಂಡು ಮರು ದಿವಸ ಮದುವೆ ಆಗ್ತಿತ್ತು. ಇವಾಗ ಎಷ್ಟು ಬಿಡುವಿರೋದಿಲ್ಲ ಅಂದ್ರೆ ಪಾಪ ಅವರಿಗೆ, ಒಂದು ದಿವಸ ಉಪನಯನಕ್ಕೂ ಟೈಮ್ ಇರೋದಿಲ್ಲ. ಆದ್ರಿಂದ ಡೈರೆಕ್ಟ್ ಮದುವೆನೆ ಅಂತದನ್ನು ನೋಡಿದ್ದೆ, ನಾನೇ ನೋಡಿದ್ದೆ. ಅಲ್ಲಿ ಹೆಸರಿಗೆ ಉಪನಯನವಾಗಿಲ್ಲ ಕೆಲವರಿಗೆ, ಕೆಲವರಿಗೆ ಹೆಸರಿಗೆ ಉಪನಯನ ಅದು ಎಷ್ಟೇ, ಕೆಲವರಿಗೆ ಅದೂ ಇಲ್ಲ ಅಂತ ಜನ ಇದ್ದಾರೆ ಇವತ್ತಿನ ದಿವಸ. ಆದರೆ ಕೃಷ್ಣ ಸಾಕ್ಷಾತ್ ನಾರಾಯಣ, ಅವನು ಯಾತಕ್ಕೆ ಉಪನಯನ ಬೇಕಿಲ್ಲ ಅಂದ್ರೆ, ಉಪನಯನ ಅಂದ್ರೆ ಬ್ರಹ್ಮೋಪದೇಶ, ಆತ ಪರಬ್ರಹ್ಮ, ಆತನೇ ಉಪದೇಶ ಬೇಕಾಗಿದೆ. ಈ ಮಧ್ಯೆ ಆತ ಕೃಷ್ಣ, ಆ ಕೃಷ್ಣನನ್ನ ನೆನೆದು ಸಂತೋಷ ಪಡಬೇಕೆ ಹೊರತು ಕೃಷ್ಣನಂತೆ ಆಗೋದು ನಮಗೆ ಸಾಧ್ಯ ಇಲ್ಲ ಅನ್ನೋದನ್ನ ಮರಿಬಾರದು. ಕೃಷ್ಣ ಆ ರೀತಿಯಾಗಿ ಅಣ್ಣನಿಗಿಂತ ಮುಂಚೆ ಮದುವೆಯಾದ, ಆ ರೀತಿ ಆ ಕಾಲಕ್ಕೆ ಮದುವೆಯಾದ ಒಂದೇ ಒಂದು ದಾಖಲೆ ಎಂದರೆ ಭೀಮಸೇನನ ದಾಖಲೆ. ಇಲ್ಲಿ ಅಣ್ಣ ಧರ್ಮರಾಜ, ಅಣ್ಣಗಿಂತ ಮೊದಲು ಭೀಮನ ಮದುವೆ ಆಯಿತು. ಇಲ್ಲೂ ಕೂಡ ಹರಿವಾಯುಗಳ ಒಂದು ಬಿಂಬ ಪ್ರತಿಬಿಂಬ ಭಾವ ಕಾಣ್ತಾ ಇದೆ. ಹರಿ ಬಿಂಬ, ವಾಯುದೇವರು ಪ್ರತಿಬಿಂಬ, ಹರಿ ಮಾಡಿದ ಹಾಗೆ ಮಾಡ್ತಾರೆ. ಇನ್ಯಾರೋ ಈ ರೀತಿ ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಈ ಹರಿವಾಯುಗಳ ಸಂಬಂಧ ಎಷ್ಟು ವಿಲಕ್ಷಣ ಸಂಬಂಧ ಅನ್ನೋ ತತ್ವ ನಮಗೆ ತಿಳಿಯಿತು. ಆ ಭೀಮಸೇನ ವಿವಾಹವಾಗಿದೆ, ಪುತ್ರೋತ್ಪತ್ತಿಯೂ ಆಗಿದೆ. ಅಲ್ಲಿ ಮೊದಲು ಮದುವೆಯಾಗಿದ್ದು ಕೃಷ್ಣ ಯಾರನ್ನ ಅಂದ್ರೆ ಭಾಗವತಲ್ಲಿ ಹೇಳ್ತಾರೆ, ಹರಿವಂಶನ ಹೇಳ್ತಾರೆ, ನೀಲಾದೇವಿಯನ್ನ ಕೃಷ್ಣ ಮೊದಲು ಮದುವೆ ಆಗ್ತಾರೆ. ನೀಲಾ ಅಂತ ಅವಳ ಹೆಸರು, ಆಕೆ ಯಾರೋ ಅಲ್ಲ, ಕೃಷ್ಣನ ಷಣ್ಮಹೇಶರಲ್ಲಿ ಒಬ್ಬಳು. ಅವಳು ಭೂಲೋಕದಲ್ಲಿ 2 ರೂಪ ತಗೊಂಡು ಹುಡುತಾರೆ. ಮೊದಲೇ ರೂಪ ತಗೊಂಡ ಮದುವೆ, ಮೊದಲನೇ ರೂಪಕ್ಕೆ ಮದುವೆ ಆಗಿದ್ದು ಕೃಷ್ಣನಿಗೆ ಉಪನಯನಕ್ಕಿಂತ ಮುಂಚಿತವಾಗಿ, ಆಮೇಲೆ 2ನೇ ರೂಪಕ್ಕೆ ಮದುವೆ ಆಗಿದ್ದು ಆಮೇಲೆ, ಮೊದಲನೇ ರೂಪ ಆಮೇಲೆ 2ನೇ ರೂಪದಲ್ಲಿ ಐಕ್ಯ ಹೊಂದಿಬಿಡ್ತು ಅಂತ ನಿರ್ಣಯದಲ್ಲಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ ನೀಲಾದೇವಿಯನ್ನ ಕೃಷ್ಣ ಮೊದಲು ಮದುವೆಯಾದ. ಅದಕ್ಕೆ ಕಾರಣ ಅವಳು ದೊಡ್ಡ ತಪಸ್ಸು ಮಾಡಿ ಕೇಳಿಕೊಂಡಿದ್ಲಂತೆ, ನಾನು ಷಣ್ಮಹೇಶ್ವರಿ ಒಬ್ಬಳು, ಕೃಷ್ಣಾವತಾರದ ಮಟ್ಟಿಗೆ ನನಗೆ ಹಿರಿಮೆ ಜಾಸ್ತಿ ಬರಬೇಕು ಅಂತ ಕೇಳಿದ್ರೆ ತಪ್ಪಾಗುತ್ತೆ. ಅಯೋಗ್ಯ ಮಿಚ್ಚನ್ಕುಳು ಸಹ ಪತತ್ತೇವನ ಸಂಶಯ. ಆದ್ರೆ ಒಂದು ಕೇಳ್ಕೊತಾಳೆ, ಎಲ್ಲರಿಗಿಂತ ಮೊದಲು ಮದುವೆ ನನ್ನ ಜೊತೆಗಾದ್ರು ಕೃಷ್ಣನಿಗೆ, ಇದು ಅವಳು ವಿಶೇಷವಾಗಿ, ನನ್ನ ಮದುವೆ ಮೊದಲಾಗಬೇಕು, ಎಲ್ಲರಿಗಿಂತ ಮುಂಚೆ ಆಯಿತು ಅಂತ ಅನಿಸ್ಕೋಬೇಕು ಅಂತ ಕೇಳಿದ್ದಕ್ಕೆ ಆ ವರದಿಂದಾಗಿ ಆ ರೀತಿ ಮದುವೆ ಆಗಿದ್ದೆ ನಲ್ಲಿ ಕೇಳಿದ್ದೇವೆ. ಇವಳು ವರದಿಂದನೇ ಆದಂತ ಮದುವೆ ಆಗಿದ್ದು, ಶಾಪ ಪರಿಹಾರ ಆಗಲಿಕ್ಕೆ ಭಾರತೀ ದೇವಿಯನ್ನು ಕೂಡ ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದರ ಫಲವಾಗಿ ಮದುವೆಯಾಯಿತು. ಘಟೋತ್ಕಚನಂತ ಮಗ ಹುಟ್ಟಿದ. ಅವನಿಗೆ ಘಟೋತ್ಕಚ ಅಂತ ಯಾಕೆ ಹೆಸರು ಬಂತು? ಯಾಕಂದ್ರೆ ಘಟೋತ್ಕಚ ಅಂದೇ ಗೊತ್ತಿಲ್ಲ, ಘಟೋತ್ಗಜ ಮಾಡಿಬಿಟ್ಟಿದ್ದಾರೆ, ಯಾವಾಗ ಗಜ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇಂಥ ತಪ್ಪುಗಳು ತುಂಬಾ ಉಂಟು ನಮ್ಮ ಜನಗಳಲ್ಲಿ. ದ್ರೌಪದಿ ಅಂತಾರೆ ತಪ್ಪದು, ದ್ರೌಪದಿ ಅನ್ನೋದು ಪದ, ಅದೇ ಘಟೋತ್ಗಜ ಅಲ್ಲ, ಘಟೋತ್ಕಚ ಅಂತ ಪದ ಅದು. ಘಟೋತ್ಕಚ ಘಟೋತ್ಕಚ ಅಂತ ಅವನ ಹೆಸರು ಯಾಕೆ? ಇದು ಒಳ್ಳೆ ಪ್ರಶ್ನೆ. ಇದು ಮಹಾಭಾರತದಲ್ಲಿ ತುಂಬಾ ಕಡೆಗೆ ಯಾರ್ಯಾರಿಗೆ ಅಂತ ಹೆಸರು ಯಾತಕ್ಕೆ ಬಂತು ಅಂತ ಕರ್ಣ ಕೊಡ್ತಾ ಹೋಗ್ತಾರೆ. ಕರ್ಣನಿಗೆ ಯಾತಕ್ಕೆ ಹೆಸರು ಬಂತು ಅದಿಂದ ಹೇಳಿದೆ, ಸಕರ್ಣ ನಾಮಕೋಭವತ್ ಸುದರ್ಶನೀಯ ಕರ್ಣತಃ. ಹುಟ್ಟುತ್ತಲೆ ಕರ್ಣಕುಂಡಗಳ ಸಮೇತ ಹುಟ್ಟಿದ್ರಿಂದ ಆ ವಿಶೇಷ ಆಕರ್ಷಣೆಯಿಂದ ಅವನ ಕಿವಿ ಕಾಣ್ತಾ ಇದ್ದಿದ್ದರಿಂದ ಅದಕ್ಕೆ ಅವನಿಗೆ ಕರ್ಣಾಕರ್ಣ ಅಂತಾನೆ ಹೆಸರಾಯಿತು ಅಂತ ತಿಳಿಸಿದ್ದ. ಅದೇ ರೀತಿ ಇಲ್ಲಿ ಇವನಿಗೆ ಯಾತ ಘಟೋತ್ಕಚ ಅಂತ ಹೆಸರಾಯಿತು ಅಂದ್ರೆ, ಮೊದಲನೇದಾಗಿ ಆಚಾರ್ಯ ನಿರ್ಣಯ ಎಷ್ಟು ಸುಂದರವಾದ ಗ್ರಂಥ, ಎಷ್ಟು ಸಮಗ್ರವಾದ ಕೃತಿ ಎಂದರೆ ಇಂಥ ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ ಆಚಾರ್ಯ. ಮುಖ್ಯವಾದ ವಿಷಯವಷ್ಟೇ ಹೇಳೋದಿಲ್ಲ, ಮೇಲೋಟಕ್ಕೆ ಅಮುಖ್ಯ ಇದು, ಅದನ್ನು ಬರೀ ಹೇಳೋದಲ್ಲ, ಕರಾರುವಾಕ್ಕಾಗಿ ತಿಳಿಸ್ತಾರೆ. ಅವನ ಹೆಸರು ಘಟೋತ್ಕಚ ಯಾತಕ್ಕೆ ಅಂದರೆ, ಪೂರ್ವಂ ಘಟೋಪಮ ಮಮುಷ್ಯ ಶಿರೋ ಬಭೂವ ಕೇಶ ನಿಮೇಶತ ಉದಾಸುಹು ಅಥೋ ಹಿ ನಾಮ. ಮೊದಲು ಹುಟ್ಟಿದಾಗ ಅವನ ತಲೆ ಬಂತು. ಪೂರ್ವಂ ಘಟೋಪಮ ಮನುಷ್ಯ ಶಿರೋಪಭೂವ, ಅದು ಸರಿಯಾದದ್ದೆ. ತಲೆ ಮೊದಲು ಸಾಮಾನ್ಯ ಕಾಣಿಸ್ಕೊಳ್ಳೋದು, ನಾರ್ಮಲ್ ಡೆಲಿವರಿಯಲ್ಲಿ ಹಾಗಾಗಬೇಕಂತೆ ಪದ್ಧತಿ. ಆಗ ತಲೆ ಬಂತು, ನೋಡ್ತಾರೆ ಒಂದು ಕೂದಲಿಲ್ಲ. ಹೇಗಿತ್ತಂತೆ ತಲೆ ಅಂದ್ರೆ ಘಟೋಪಮಂ, ಘಟ ಗಡಿಗೆ ಇದ್ದಾಗಿತ್ತಂತೆ. ಏ ಬರಿ ಪೂರ್ತಿ ಬೋಳುತ್ತಲೆ, ಇದೇನು ಎಷ್ಟೋ ದಿನಕ್ಕಾಗಿರುತ್ತೆ ಅಂದ್ರೆ ಆಶ್ಚರ್ಯ ಅಲ್ಲ, ಅವರೆಲ್ಲ ಘಟೋತ್ಕಚೆ ಅಂತ ಕರಿಬೇಕಾಗಿಲ್ಲ. ಆದರೆ ಏನು ಸ್ವಾರಸ್ಯ ಅಂದ್ರೆ, ಆ ತಲೆ ಬಂತು, ನೋಡ್ತಾ ಇದ್ದಾರೆ, ನೆಕ್ಸ್ಟ್ ಮೊಮೆಂಟ್ ನೋಡ್ತಾರೆ ತಲೆ ತುಂಬಾ ಕೂದಲುಗಳು. ಒಂದಿಷ್ಟು ಮೊದಲೇ ಒಂದು ಹಂತದಲ್ಲಿ ಏನೂ ಇಲ್ಲ, ವೆರಿ ನೆಕ್ಸ್ಟ್ ಮೊಮೆಂಟ್ ತಲೆ ತುಂಬಾ ಭಾರಿ ಕೂದಲುಗಳು ರಾಶಿ. ಆ ಹೆಸರಿಟ್ರಂತೆ ಘಟೋಯಂ ಉತ್ಕಚೋಯಂ ಅಂತ ಕರೆದ್ರು. ಅದು ಹೆಸರು ಹುಟ್ಟಿದ ತಕ್ಷಣ ಒಂದೂ ಕೂದಲಿಲ್ಲದ ಹುಟ್ಟಿದವನಿಗೆ ಮರುಕ್ಷಣದಲ್ಲೇನೆ ತಲೆ ತುಂಬಾ ಕೂದಲುಗಳು ಕಾಣಿಸ್ಕೊಂಡಿದ್ದರಿಂದ ಘಟೋತ್ಕಚ, ಕಚ ಅಂದ್ರೆ ಕೂದಲು ಅಂತ ಅರ್ಥ. ಉತ್ಕಚ ಕೂದಲುಗಳು ಹೊರಹೊಮ್ಮಿ ಬಂದವು. ಈ ರೀತಿ ಹುಟ್ಟಿನ ಹಿನ್ನೆಲೆಯಲ್ಲಿ ರೀತಿ ಇದ್ದಿದ್ರಿಂದ ಅವನಿಗೆ ಘಟೋತ್ಕಚ ಅಂತ ಹೆಸರಾಯಿತು. ಅವನೊಬ್ಬ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ, ನಿರೃತಿ ಅಂತಕ್ಕಂತಹ ನೈಋತ್ಯ ದಿಕ್ಕಿನ ದೇವತೆ ಇದ್ದಾನಲ್ಲ, ಆತನೇ ಘಟೋತ್ಕಚನಾಗಿ ಹುಟ್ಟಿತು. ಅವನ ಒಳಗೆ ಆವೇಶಯುತ್ಯ ಗಿರಿಶಸ್ಯ ಘಟೋತ್ಕಚಾಕ್ಷ. ರುದ್ರದೇವರ ಆವೇಶ ಬೇರೆ ಅವರೊಳಗೆ. ರುದ್ರದೇವರ ಆವೇಶ ನಿರೃತಿಯ ಅವತಾರ, ಭೀಮನ ಪುತ್ರ, ಹಿಡಿಂಬೆಯ ಪುತ್ರ, ವೇದವ್ಯಾಸರ ಅಪ್ಪಣೆಯಂತೆ ಹುಟ್ಟಿದವನು ಮಹಾಬಲಾಢ್ಯ. ಇಡೀ ಪಾಂಡು ಸಂತಾನದಲ್ಲಿ ಮೊಟ್ಟ ಮೊದಲು ಹುಟ್ಟಿದಂತ ಹಿರಿಮೆ ಅವನು. ಅವನು ಹುಟ್ಟಿದ್ದು ಭೀಮನ ಮಗನಾದರೂ ಕೂಡ ಅವನು ಜಾತಿ ಸೇರಿದ್ದು ಮಾತ್ರ ರಾಕ್ಷಸ ಜಾತಿ ಸೇರಿದ ಅಂತ ಹೇಳಿದ. ಅದು ಘಟೋತ್ಕಚ ರಾಕ್ಷಸ ಅಂತ ಆಚಾರ್ಯರು ಕಾರಣ ಕೊಡ್ತಾರೆ. ತಂದೆ ತಾಯಿಗಳಲ್ಲಿ ತಂದೆ ಒಂದು ಜಾತಿ, ತಾಯಿ ಒಂದು ಜಾತಿ ಆಗಿದ್ರೆ ಮಗುವಿನ ಜಾತಿ ಯಾವುದಾಗತ್ತೆ ಅಂತ ಪ್ರಶ್ನೆ. ತಂದೆ ಒಂದು ಜಾತಿ, ತಾಯಿ ಒಂದು ಜಾತಿ ಆಗಿದ್ರೆ, ಇವತ್ತಂತೂ ಆಗಿದ್ರೇನು ಸಾಮಾನ್ಯವಾಗಿ ಆಗಿರ್ತಾರಂತ ಕಾಲ ಇತ್ತು. ಇಲ್ಲದೆ ಹೋದ್ರೆ ನಾರ್ಮಲ್ ಮದುವೆ ಆಗೋದು ಬಹಳ ಕಷ್ಟ ಇವತ್ತಿನ ದಿವಸ. ಹಿಂದಿನ ಕಾಲ ಗುಟ್ಟುಗುಟ್ಟ ಮದುವೆ ಆಗಿಬಿಡ್ತಾ ಇತ್ತು. ಇಂಥ ಜಾತ್ಯಂತರ ಮದುವೆಗಳೆಲ್ಲ ಗುಟ್ಟುಗುಟ್ಟಾಗಿ ಆಗ್ತಿರ್ತೀವ, ಅಲ್ಲಿ ಅಡ್ಡೆ ಬತ್ತಿಗೆ ಪಿಂಟ್ ಬಾಯ್ಸಿ ಮಾಡಿಬಿಡ್ತಾರೆ ಧೈರ್ಯವಾಗಿ. ಏ ಮೇಲ್ಗಡೆ ಯಾರೋ ಒಬ್ಬ ಇರ್ತಾನೆ, ಹೆಸರು ಇವನು ಆಚಾರ, ಈ ಕಡೆಗೆ ಹುಡುಗಿಗ ಹುಡುಗರ ಅಪ್ಪನೋ ಹುಡುಗಿ ಅಪ್ಪನೋ ಒಬ್ಬ ಆಚಾರ, ಅವ್ರು ಯಾರೋ ಗೌಡ, ಈ ರೀತಿ ಮದುವೆ ಆಗಿರ್ತದೆ. ಇದು ಬೇಕಾದ ಅಡ್ಡೆ ಪತ್ರಿಕೆ ಹಾಗೆ ಡೈರೆಕ್ಟೇ ಬರ್ತಾ ಇರೋ ಕಾಲ ಇದು. ಜನಕ್ಕೆ ವಿಶೇಷವಾದ ರೀತಿಯಲ್ಲಿ ಅದೇನೋ ಭಾರಿ ಹೆಮ್ಮೆ ಪಡ್ತಕ್ಕಂಥ ಕಾಲ ಇದು. ಹಾಗಿದ್ರೆ ಮಗುವಿನ ಜಾತಿ ಯಾವುದು ಅಂತ ಮುಂದಿನ ಪ್ರಶ್ನೆ. ಮಗುವಿನ ಜಾತಿ ಯಾವುದು? ಇವತ್ತು ಆಧುನಿಕ ಪದ್ಧತಿಯೊಳಗೆ ತಂದೆ ಜಾತಿ ಬರುತ್ತೆ ಅನ್ನೋದು ಆಧುನಿಕ ಕಲ್ಪನೆ. ತಂದೆ ಜಾತಿ ಅಂತ ಬರೆಸಿಬಿಡ್ತಾರೆ ಆಚಾರ್ಯ ಹೇಳ್ತಾರೆ, ಶಾಸ್ತ್ರ ಹೇಳೋದಿಲ್ಲ. ಮಗುವಿನ ಜಾತಿ ಯಾವುದಾಗ್ತದೆ ಅಂದ್ರೆ ಮಾತೃಜಾತಿ ಪಿತುರ್ಗುಣ ಅಂತ ನಿಯಮ. ತಾಯಿಯ ಜಾತಿ ಬರುತ್ತಂತೆ ತಂದೆಯ ಗುಣಗಳು ಬರುತ್ತಂತೆ. ಗುಣ ಇದ್ರೆ, ಇಲ್ಲೋ ಗುಣಗಳು ಹೆಸರೇ ಬರೋದೇ ಇಲ್ಲ, ಗುಣ ಇರಬೇಕಲ್ಲಿ ಮಧ್ಯೆ. ಗುಣ ಇದ್ರೆ ಗುಣ, ದೋಷ ಇದ್ರೆ ದೋಷ ಅಷ್ಟೇ. ಇದು ವಿಚಿತ್ರವಾದ ಪದ್ಧತಿ. ಆದ್ರಿಂದಾನೆ ತಾಯಿ ರಾಕ್ಷಸಿಯಾಗಿದ್ದರಿಂದ ರಾಕ್ಷಸ ದೇಹ ಬಂತವನು. ಗುಣಗಳು ಭೀಮಸೇನ ಗುಣಗಳು, ಇದು ಅವನ ಅದ್ರೆ ದೇವತೆ ತಾನೇ. ನಿರ್ವೃತ್ತಿಯಮ ರಾಕ್ಷಸ ರೂಪದ ದೇವತೆ ಆತ. ದಿಕ್ಪಾಲಕ ಪ್ರಹ್ಲಾದ ಹೇಗೆ ದೈತ್ಯನಾಗಿದ್ದು ವಿಷ್ಣು ಭಕ್ತನಾಗಿದ್ದನು, ಹಾಗೆ ನಿರ್ವೃತ್ತಿಯ ಕಲ್ಪನೆ ಇದು. ಈ ರೀತಿ ಘಟೋತ್ಕಜೆ ಹುಟ್ಟಿ ಬಂದು ರಾಕ್ಷಸನಾದ. ತಕ್ಷಣ ಭೀಮಸೇನ ದೇವರು ಹೇಳ್ತಾರೆ, ಆಯ್ತು ವೇದವ್ಯಾಸ ಹೇಳಿದ ಕರಾರು ಮುಗೀತು, ನೀನೆನ್ನ ಹೋಗು ಅಂತ ಹೇಳ್ತಾರೆ. ಇದು ಭಾರಿ ಮುಖ್ಯ ಇದು. ಅದಕ್ಕೆ ಹೆಚ್ಚು ಸತ್ತೆ ಮನುಷ್ಯ ಅಷ್ಟೊತ್ತಿಗೆ ಮೋಹಕ್ಕೊಳಗಾಗಿ ಬಿಡ್ತಾನೆ. ನಾತಿ ಸಂಸಾರ ಮಾಡೋ ಹೊತ್ತಿಗೆನೆ ತನ್ನ ಹೆಂಡತಿ ತನ್ನ ಮಗ ಅಂತಕ್ಕಂಥ ಒಂದು ಮೋಹ ಕವಿದು ಬಿಡುತ್ತಲ್ಲ. ಭೀಮಸೇನಿಗೆ ಯಾವುದೂ ಇಲ್ಲ. ಅದಕ್ಕೇನೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದ್ದುರುಕೋ ತರಹ. ವೇದವ್ಯಾಸರು ಹೇಳಿದ ಶಾಪ ವಿಮೋಚನೆ ಕಾಲ ಮುಗಿತು, ನೀನನ್ನ ವಾಪಸ್ ಹೋಗು ಅಂತ ಹೇಳಿದ್ರಂತೆ. ತಕ್ಷಣ ವಾಪಸ್ ಹೊರಡ್ತಾಳು. ಅವಳು ಕೂಡ ಮಾತು ತಪ್ಪೋದಿಲ್ಲ, ತನ್ನ ಮಗನ ಸಮೇತ ಹೊರಡ್ತಾ ಇದ್ದ. ಹೋಗ್ಬೇಕಾದ್ರೆ ಮಾತು ಕೊಟ್ರಂತ ಅವರಿಬ್ರು ಕೂಡ, ಘಟೋತ್ಕಚ ಮತ್ತು ಹಿಡಿಂಬೆ ಇಬ್ರು ಹೇಳ್ತಾರೆ, ನಿಮ್ಮ 5 ಜನ ಪಾಂಡವರಲ್ಲಿ ಯಾರೇ ಕರೆದ್ರು ಕೂಡ, ನಮ್ಮಿಬ್ಬರಲ್ಲಿ ಯಾರನ್ನು ಕರೆದ್ರು ಕೂಡ ತಕ್ಷಣ ಬರ್ತೇವೆ ಅಂತ ಹೇಳಿದರು. ತಕ್ಷಣ ಬರ್ತೇವೆ, ಏನು ಬೇಕೋ ನಮ್ಮಿಂದ ಆಗಿದ್ದನ್ನು ಮಾಡ್ತೇವೆ. ಇದೊಂದು ಬಹಳ ಅಪೂರ್ವ ಇದು. ಮಗ ಹೆಂಡತಿ ಗಂಡ ಕರೆದ ಬರ್ತೇವೆ, ಅಪ್ಪ ಕರೆದ ಬರ್ತೇವೆ, ಮಾತು ಕೊಡೋದು ಅಂದ್ರೆ ಭಾರಿ ಸ್ಪೆಷಲ್. ಈ ಕರಿಬೇಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇವತ್ತು. ಯಾರ್ದ ಹೇಳ್ಬಿಟ್ರೆ ಹಾಗೆ ಉಚ್ಚಾಬಿಟ್ಟು ಕರಿಬೇಡಿ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಮ್ದೇ ನಮಗೆ ಕೆಲಸ ಇರುತ್ತೆ, ಯಾಕೆ ಕರಿತೀರಿ ಅಂತ. ಆದ್ರೆ ಇವತ್ತು ತಂದೆ ತಾಯಿಗಳು ಕರೆದಾಗ ನಾವು ಬರ್ತೇವೆ ಅಂತ ಘಟೋತ್ಕಚೆ ಹೇಳಿದ. ಆ ರೀತಿ ಬೋದು ಎಷ್ಟೋ ಸರ್ತಿ ಬರ್ತಾನೆ ಮುಂದೆ ಪ್ರಸಂಗ ಬಂದಾಗ ಹಿಡಿಂದನೇ ಹೇಳ್ತಾರೆ, ಕರೆದಾಗ ನಾನು ಬರ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ರಂತೆ. ಇಲ್ಲೊಂದು ಹೊಸ ವಿಚಾರ ಒಂದು ಗೊತ್ತಾಗ, ಅವರೇನು ಲಕ್ಷ್ಮೀನಾರಾಯಣರಲ್ಲ, ಅವರೇನು ಕೂಡ ಅವನೇನು ಬಹಳ ದೊಡ್ಡ ದೇವತೆ ಅಲ್ಲ, ನಿವೃತ್ತಿ ದಿಕ್ಪಾಲಕ ಅಷ್ಟೇ. ಇವಳು ಹಿಡಿಂಬೆ, ಅಮರಾವತಿ ಅಭಿಮಾನಿ ದೇವತೆ ಅಷ್ಟೇ. ಇವಳೇ ಕರೆದಾಗೆಲ್ಲ ಬರ್ತೇವೆ ಅಂತ ಮಾತು ಕೊಡಬೇಕಾದ್ರೆ ವಿಶ್ವಂಬಿಷ್ಣರು ವಶತ್ಕಾರರು ವಿಷ್ಣು ಸಹಸ್ರನಾಮ ಹೇಳಿದ್ರೆ ಭಗವಂತ ಬರ್ತಾನೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ವಾಯುಸ್ತೇತ್ರಿ ವಾಯುದೇವರು ಬರ್ತಾರೋ ಇಲ್ವಾ? ಈಗ ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ದೇವತೆಗಳು ರಾಘವೇಂದ್ರ ಸ್ವಾಮಿಗಳನ್ನ ಕರೀತೇವೆ. ನಾವೀಗ ಕರೆದಲ್ಲಿಗೆ ಬರುವಂತ ಪ್ರಸಿದ್ಧಿ ಇದೆ. ಅವರು ಭಕ್ತವತ್ಸರ ಒಬ್ಬ ಗುರುಗಳೇ ಹಾಗೆ ಬರಬೇಕಾದ್ರೆ ಸ್ವತಃ ದೇವರು ಹೇಗೆ ಬರ್ತಾನೆ ಯೋಚನೆ ಮಾಡಿ. ಜಗದ್ಗುರುಗಳಾದ ವಾಯುದೇವರು ಹೇಗೆ ಬರ್ತಾರೆ ಗೊತ್ತಾದ್ರೆ ಎಂದೂ ಕೂಡ ದೇವರು ನಮ್ಮ ಕೈ ಬಿಡೋದಿಲ್ಲ, ಕರತಕ್ಷಣ ಬರ್ತಾನೆ. ಎಲ್ಲಿತ್ತು ವೈಕುಂಠ, ಎಲ್ಲಿದ್ದ ಅಜಾಮೇಳ ಅಂತ ಹೇಳಿದ್ದಾರೆ. ಅಜಾಮೇಳ ಕೂಗಿದ್ದಲ್ಲಿ, ವೈಕುಂಠ ಇದ್ದಿದ್ದಲ್ಲಿ ಕಷ್ಟ ಬರಲಿಲ್ಲ ನಾರಾಯಣ ಅಂತ ಹೇಳಿದ ತಕ್ಷಣ, ಗಜೇಂದ್ರ ಇದ್ದಿದ್ದಲ್ಲಿ ಕರೆದಿದ್ದೇನು ಪರಮಾತ್ಮ ಬರಲಿಲ್ವಾ? ಅಂದಮೇಲೆ ದೇವರು ಕರೆದ್ರೆ ಬಂದೇ ಬರ್ತಾನೆ. ನಮ್ಮ ಹತ್ರ ಯಾಕೆ ಬಂದಿಲ್ಲ ಅಂದ್ರೆ ಅಪ್ಪಿತಪ್ಪು ಕರೆದಿಲ್ಲ ಆದ್ರಿಂದ ಅಷ್ಟೇ. ಕರೆದ್ರೆ ದೇವರು ಖಂಡಿತ ಬರ್ತಾನೆ. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಇಬ್ರು ಕೊಟ್ಟು ಹೊರಟೋಗ್ಬಿಟ್ರು ಅಷ್ಟೀ ವೇದವ್ಯಾಸರು ಬಂದರು. ಮತ್ತೆ ಇದು ಮಹಾಭಾರತದ ಒಗಟು, ಇದನ್ನ ಯಾರು ಬದಲಾಯಿಸಲು ಸಾಧ್ಯವಿಲ್ಲದಂತ ಘಟ್ಟಗಳು. ವೇದವ್ಯಾಸರು ಕಷ್ಟ ಬಂದ್ರಂತೆ, ಯಾವ ಕಾಲಕ್ಕೆ ಈ ರೀತಿ ಬರ್ತಾರೆ? ಕಷ್ಟ ಬಂದಿದ್ದು ಪಾಂಡವರೇ ನಡೀರಿ ಮುಂದೆ ಹೋಗೋಣ ಅಂತ ಹೇಳಿದ್ರು. ಒಂದು ಹೊರಡೋಣ ನಾವೀಗೆಲ್ಲ, ನಮ್ಮ ಮುಂದಿನ ಪ್ರಯಾಣ ಏಕಚಕ್ರ ನಗರಕ್ಕೆ ಅಂತ ಹೇಳಿದ್ದಾರೆ. ಏಕಚಕ್ರ ನಗರಕ್ಕೆ ಹೋಗುದು, ಅಲ್ಲಿ ಯಾತಕ್ಕೆ ಹೋಗಬೇಕು ಅಂತ ಉಳಿದವರಿಗೆ ಗೊತ್ತಿಲ್ಲ, ಭೀಮ ವೇದವ್ಯಾಸರಿಗೆ ಮಾತ್ರ ಗೊತ್ತು. ಏಕಚಕ್ರನಕ್ಕೆ ಬಕಾಸುರ ಅನ್ನೋ ದೊಡ್ಡ ರಾಕ್ಷಸ ಗಂಟು ಬಿದ್ದಿದ್ದಾನೆ. 10-20 ವರ್ಷದಿಂದ ಗಂಟು ಬಿದ್ದವನಲ್ಲ ಅವನು, ಅವನು ಲಕ್ಷಾಂತರ ವರ್ಷದಿಂದ ಗಂಟು ಬಿದ್ದಿದ್ದಾನಂತೆ. ಆತ ರಾಕ್ಷಸನ ಪೀಡೆ ಪರಿಹಾರ ಆಗಬೇಕು, ಏಕಚಕ್ರ ನಗರಕ್ಕೆ ಸುಖ ಶಾಂತಿಗಳು ಸಿಗಬೇಕು, ಅದಕ್ಕೆ ಸಮರ್ಥ ಭೀಮಸೇನ ಮಾತ್ರ. ಆದ್ರಿಂದ ಈಗ ಮುಂದಿನ ಪ್ರಯಾಣ ಏಕಚಕ್ರ ನಗರಕ್ಕೆ ಅಂತ ತೀರ್ಮಾನ ಮಾಡಿ ವೇದವ್ಯಾಸರು ಎಲ್ಲರನ್ನ ಕರ್ಕೊಂಡು ಹೊರಟ್ರದ್ದು. ನೀವು ಹೋಗಿ ನಾನು ಬರ್ತೇನೆ ಅಂತ ಹೇಳೋದಿಲ್ಲ, ತಾವೇ ಕರ್ಕೊಂಡು ಹೊರಟ್ರದ್ದು. ಏನು ಕರುಣ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನೋ, ಇನ್ನೇನು ಈತನ ಲೀಲೆ. ತನ್ನ ಭಕ್ತರ ಜೊತೆ ಭಗವಂತ ಓಡಾಡ್ತಾನೆ. ಅವರೆಲ್ಲ ಕರ್ಕೊಂಡು ಏಕಚಕ್ರ ನಗರಕ್ಕೆ ಹೊರಟ. ಈ ಪಾಂಡವರ ವೇಷ ಎಲ್ಲ ಬ್ರಾಹ್ಮಣರ ವೇಷ, ಈಗ ಕ್ಷತ್ರಿಯ ವೇಷದಲ್ಲಿ ಇಲ್ಲ, ಬ್ರಾಹ್ಮಣರ ವೇಷದಲ್ಲಿದ್ದಾರೆ. ಮುಂದೆ ವನವಾಸ ಕಾಲಕ್ಕೆ ಗುರುತಲ್ಲ, ಅಜ್ಞಾತವಾಸ ಕಾಲಕ್ಕೆ ಗುರುತಿಡಿಬಾರದು ಅಂತ ವೇಷ ಬದಲಿಸಿಕೊಂಡಿದ್ರು. ಒಂದೊಬ್ಬ ಒಂದೊಂದು ವೇಷದಲ್ಲಿದ್ರು, ಇಲ್ಲಿ ಹಾಗಲ್ಲ, ಎಲ್ಲರೂ ಬ್ರಾಹ್ಮಣ ವೇಷದಲ್ಲಿದ್ದಾರೆ. ಇದು ಒಂದು ಶಾರ್ಟ್ ಅಜ್ಞಾತವಾಸ ಇದ್ದಾಗ ಲೆಕ್ಕ, ಯಾಕೆಂದ್ರೆ ಅವರಿಗೆ ಧರ್ಮರಾಜನಿಗೆ ಭಯ. ನಾವು ಈಗ ಇಲ್ಲಿರೋದು ಗೊತ್ತಾದರೆ, ಅಡಿಗೆ ಮೇಲೆ ಸುಟ್ಟಿಲ್ಲ ಅಂತ ಗೊತ್ತಾಗಿಬಿಟ್ರೆ ಧೃತರಾಷ್ಟ್ರ ಎಷ್ಟು ಸಂಕಟ ಪಡ್ತಾನೋ ಏನೋ, ಭೀಷ್ಮದ್ರೋಣರು ಎಷ್ಟು ಬೇಜಾರು ಮಾಡ್ಕೋತಾರೋ ಏನೋ, ಅವ್ರ ಕಣ್ಣಿಗೆ ನಾವು ಇರೋದು ಕಾಣಬಾರದು. ಎಷ್ಟು ತಮಾಷೆ ಗೊತ್ತೇ, ತಪ್ಪು ಮಾಡಿದವರು ದುರ್ಯೋಧನಾದಿಗಳು ತಪ್ಪಿತಸ್ಥರೇ ಅಲ್ಲ, ಅಷ್ಟು ಸಂಕೋಚ ಅಂತ ಇವರಿಗೆ. ಇದು ಸಂಕೋಚ ಪ್ರವೃತ್ತಿ ಇದು. ಕೆಲವು ಯೋಗ್ಯರ ಸ್ವಭಾವ ಅಂದ್ರೆ ಎಲ್ಲಾ ಕಾಲಕ್ಕೂ ಅವರು ಅತ್ಯಂತ ನಮ್ರತೆಯಿಂದ ನಡ್ಕೊಳ್ತಾರೆ. ಅಯೋಗ್ಯರು ಹಾಗಲ್ಲ, ಎಲ್ಲ ಕಡೆಗೂ ದೌರ್ಜನ್ಯವೇ ಅವರು. ಇವತ್ತು ಪಾಂಡವರ ರೀತಿ ಬಹಳ ವಿಚಿತ್ರವಾದದ್ದು. ಅದಕ್ಕೆ ಪ್ರಸಂಗ ಬರೋವರೆಗೂ ಕೂಡ ನಾವು ಬದುಕಿದ್ದೇವೆ ಅಂತ ಅವರಿಗೆ ಗೊತ್ತಾಗಬಾರದು, ಅದಕ್ಕೆ ಗುಟ್ಟಾಗಿರಬೇಕು. ವೇದವ್ಯಾಸರ ಒಪ್ಪಿಕೊಂಡ್ರು ಆಯ್ತು ಅಂತ ಹೇಳಿ ಏಕಚಕ್ರನಗರಕ್ಕೆ ಒಯ್ದು ಬ್ರಾಹ್ಮಣ ವೇಷದಲ್ಲಿ ಕರ್ಕೊಂಡು ಹೋದ್ರು ಅವ್ರನ್ನೆಲ್ಲ ಕೂಡ.
ಬ್ರಹ್ಮಚಾರಿಗಳು ಬ್ರಾಹ್ಮಣರು, ಭೀಮಸೇನಿಗಾದ ಮದುವೆ ಶಾಪ ನಿಮಿತ್ತ ಮಾತ್ರ. ಅವರೆಲ್ಲ ಅಲ್ಲಿಗೆ ಹೋದ್ರಂತೆ. ವೇದವ್ಯಾಸ ದೇವರು ಒಬ್ಬ ಬ್ರಾಹ್ಮಣ ಮನೆ ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನು. ಬ್ರಾಹ್ಮಣ ಮನೆ ಕರ್ಕೊಂಡು ಹೋಗ್ಬಿಟ್ಟು ಬ್ರಾಹ್ಮಣನ ಹೇಳ್ತಾರೆ, ನೋಡಯ್ಯ ಶಿಷ್ಯ ಮಮೈತೆ, ನನ್ನ ಶಿಷ್ಯರು ಇವರೆಲ್ಲ ಕೂಡ ಏನೋ ಒಂದು ಕಾರಣ ಇದೆ ಇಲ್ಲಿ ವಾಸ ಮಾಡ್ತಾರೆ, ನಿಮ್ಮ ಮನೇಲಿ ಇರಲಿ, ಮತ್ತೆ ಬಂದು ಕರ್ಕೊಂಡು ಹೋಗ್ತೇನೆ ಅಂತ ಬಿಟ್ಟು ಹೊರಟೋಗ್ಬಿಟ್ಟು. ಬಾಡಿಗೆ ಎಷ್ಟು ಕೇಳಿದ್ರು ಅಂತ ಕೇಳಕ್ ಹೋಗ್ಬಾರದು. ಮತ್ತೆ ಜೀವನ ಕೇವಲ 50-60 ವರ್ಷದಿಂದನೇ ಬಾಡಿಗೆ ಕಾನ್ಸೆಪ್ಟ್ ಇರಲಿಲ್ಲ, ವಿದ್ಯಾರ್ಥಿಗಳನ್ನ ಮನೆಯಲ್ಲಿ ಇಟ್ಟುಕೊಂಡು ವಾರಾನ್ನ ಕೊಟ್ಟು ಕಾಪಾಡ್ತಕ್ಕಂಥ ಕಾಲ ಇತ್ತು. ಆ ಯುಗ ಆಗಿನ ಕಾಲಕ್ಕೆ ಎಲ್ಲ ವ್ಯವಹಾರವೂ ಪುಣ್ಯಕ್ಕೋಸ್ಕರ ನಡೀತಿತ್ತು, ಅವ್ರ ಹಣಕ್ಕೋಸ್ಕರ ನಡೀತಿರಲಿಲ್ಲ. ಗೊತ್ತಲ್ಲ ಇಮ್ಮಿಡಿಯೇಟ್ಲಿ ಏನಾದರೂ ಎನ್ಕ್ಯಾಶ್ಮೆಂಟ್ ಮಾಡಿಸ ಯೋಚನೆ ಮಾಡ್ತಾರೆ. ಎನ್ಕ್ಯಾಶ್ಮೆಂಟ್ ಧನದಲ್ಲಿ ಮಾಡ್ಕೋತೀರಿ ಅದು ಹೋಗುತ್ತೆ, ಪುಣ್ಯದಲ್ಲಿ ಮಾಡಿಕೊಂಡ್ರೆ ಉಳಿಯುತ್ತೆ ಅಂತ ಹೇಳ್ತಾರೆ. ಧನದ ರೂಪದಲ್ಲಿ ಮಾಡಿಕೊಂಡ್ರೆ ಅದು ವೇಸ್ಟ್ ಆಗುತ್ತೆ, ಪುಣ್ಯದ ರೂಪದಲ್ಲಿ ಇಟ್ಕೊಂಡ್ರೆ ಶಾಶ್ವತ ಉಳಿಯುತ್ತೆ. ಇದು ಪುಣ್ಯ ಪಾಪಗಳ ಪರಿಕಲ್ಪನೆಯಲ್ಲಿ ನಮ್ಮ ನಿಜವಾದ ಬದುಕಿರೋದು. ಆದ್ದರಿಂದ ಬ್ರಾಹ್ಮಣ ಭಾರಿ ಖುಷಿ, ವೇದವ್ಯಾಸರು ಬಂದು ಹೇಳಿದ ಕೇಳಬೇಕಾ ಪರಮ ಭಾಗ್ಯ ಅಂತ ಅವ್ರನ್ನ ಇಟ್ಕೊಂಡ, ಒಂದು ಜಾಗ ಕೊಟ್ಟ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆವತ್ತಿನಿಂದ ಹೊಸ ಪದ್ಧತಿ ಶುರುವಾಯಿತು. ಹೇಗೆ ಬದುಕಬೇಕು ಈಗ ಬ್ರಾಹ್ಮಣ, ಹೇಗೆ ಬದುಕಬಹುದು ಮುಂದಿನ ಪ್ರಶ್ನೆ. ಅದು ಬ್ರಹ್ಮಚಾರಿಯಾದ ಬ್ರಾಹ್ಮಣ ಹೇಗೆ ಬದುಕಬೇಕು? ಶಾಸ್ತ್ರ ಹೇಳುತ್ತದೆ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಎಂದು ಸ್ವಂತ ಅಡಿಗೆ ಮಾಡಿಕೊಳ್ಬಾರದು. ಬ್ರಹ್ಮಚಾರಿಗಳು ಮತ್ತು ಸನ್ಯಾಸಿಗಳು ಎಂದು ಸ್ವಂತ ಅಡಿಗೆ ಮಾಡ್ಕೊಳ್ಳೇಬಾರದು. ಬ್ರಹ್ಮಚಾರಿಗಳು ಮದುವೆ ಆಗೋವರೆಗೂ ಮಾಡ್ಕೋಬಾರದು, ಸನ್ಯಾಸಿಗಳು ಎಂದೆಂದೂ ಮಾಡ್ಕೋಬಾರದು. ಇದು ವಿಶೇಷ ಇದು. ಯಾತಕ್ಕೆ ಅಂತ ಪ್ರಶ್ನೆ ಇದೆ. ಬ್ರಹ್ಮಚಾರಿಗಳಿಗೆ ಪಾಕ ನಿಷಿದ್ಧ, ಸ್ವಯಂ ಪಾಕ ನಿಷಿದ್ಧ. ಕಾರಣ ಬಹಳ ಸುಲಭ. ಬ್ರಹ್ಮಚಾರಿಗಳು ಅಂದ್ರೆ ಅವರು ಓದೋರು, ಅಧ್ಯಯನ ಮಾಡೋ, ಶಾಸ್ತ್ರಾಧ್ಯಯನ ಮಾಡೋರು. ಅಡಿಗೆ ಅಡಿಗೆ ಮಾಡ್ಕೋತ ಕುತ್ಕೊಂಡು ಬಿಟ್ರೆ ಓದೋ ನಿಂತು ಹೋಗುತ್ತೆ. ಬರೀ ಉಚ್ಚುರುಚಿಯಾಗಿ ಅಡಿಗೆ ಮಾಡ್ಕೋತಾನೆ, ಸುಸ್ತಾಗತ್ತೆ, ಮರ್ಕೊಂಡ್ಬಿಡ್ತಾನೆ. ಅವ್ರು ತಿನ್ನೇನು ಕೆಲಸ ಇಲ್ಲ. 12:00 ಅಡಿಗೆ ಆಮೇಲೆ ನಿದ್ದೆ. ಈ ಊಟ ಮಾಡಿ ಬರೀ ನಿದ್ದೆ ಬರೀ ನಿದ್ದೆ ಊಟಕ್ಕೆ ನಿದ್ದೆ ಬರುತ್ತೆ, ಇನ್ನು ಅಡುಗೆ ಮಾಡಿ ಊಟ ಮಾಡಿದ್ರಂತೂ ಕತೆ ಮುಗಿದೋಯ್ತು. ಅದಕ್ಕೆ ಬ್ರಹ್ಮಚಾರಿಗಳು ಊಟ ಮಾಡ್ಕೊಳ್ಬಾರದು ಅಲ್ಲ, ಅಡುಗೆ ತಾವು ಮಾಡ್ಕೊಳ್ಳೇಬಾರದು ಅಂತ ಹೇಳ್ಬಿಟ್ಟು ಒಂದೊಂದು ದಿವಸನೂ ಮಾಡ್ಕೊಳ್ಬಾರದು. ಮತ್ತೆ ಮಧುಕರ ವೃತ್ತಿಯಲ್ಲೇ ಬದುಕಬೇಕು, ಇನ್ನೊಬ್ಬರು ಮನೆಗೆ ಹೋಗಬೇಕು, ಭಿಕ್ಷೆ ಬೇಡಬೇಕು, ಆ ಭಿಕ್ಷೆಯಿಂದ ಬದುಕಬೇಕು. ಭಿಕ್ಷೆ ಬೇಡೋದು ಮಹಾಪಾಪ, ವಿದ್ಯೆಗೋಸ್ಕರ ಭಿಕ್ಷೆ ಮಾಡಿದ್ರೆ ಮಾತ್ರ ತುಂಬಾ ಪುಣ್ಯ, ಅದು ಪಾಪ ಅನ್ಸೋದಿಲ್ಲ. ಫೀಸ್ ಕಟ್ಟಬೇಕು ದುಡ್ಡು ಕೊಡಿ ಅಂತ ಕೇಳಿದ್ರೆ ಭಿಕ್ಷೆ ಅಲ್ಲ, ನಾನು ಕ್ಲಬ್ಗೆ ಹೋಗ್ಬೇಕು ದುಡ್ಡು ಕೊಡಿ ಅಂದ್ರೆ ಭಜಿತ್ಯಾಗ. ಅದಕ್ಕೆಲ್ಲ ದುಡ್ಡು ಕೊಡ್ಲೂಬಾರ್ದು, ಅವ್ನು ಕೇಳಲೂಬಾರ್ದು, ಸಿ ಅಂತ ಬೈಬೇಕು ಅವನು. ಇವತ್ತು ಎಕ್ಸಾಮ್ ಫೀಸ್ ಕೊಡಿ ಅಂತ ಕೇಳೋದಕ್ಕೆ ಹೊರಟ್ರೆ ನಮಗೆ ಅನ್ಸೋದು ಹುಡುಗರು ಎಷ್ಟು ಓದಿನಲ್ಲಿ ಆಸಕ್ತಿ ಇದೆ ಅನ್ಸುತ್ತೆ ಹೊರತು ಅವ್ರ ಬಗ್ಗೆ ನಮಗೆ ದ್ವೇಷ ಭಾವನೆ ಬರೋದಿಲ್ಲ, ಅಸಹ್ಯ ಭಾವನೆ ಬರೋದಿಲ್ಲ. ಬ್ರಹ್ಮಚಾರಿಗಳಿಗೆ ಭಿಕ್ಷೆ ಕೇಳೋ ಹಕ್ಕಿದೆ. ಆ ಮಧುಕರ ವೃತ್ತಿ ಅಂತ ಹೆಸರು. ಮಧುಕರ ಹೇಗೆ, ಜೇನು ಜೇನು ಹುಳ ಏನ್ ಮಾಡತ್ತೆ, ಒಂದೇ ಹೂವಿನಿಂದ ಅದು ಮಧು ತರೋದಿಲ್ಲ, ಅನೇಕ ಹೂವುಗಳಿಂದ ಮಧುವನ್ನು ತರ. ಮಧುಕರ ವೃತ್ತಿ ಅಂತ ಯಾತಕ್ಕೆ ಕರೆದರು ಅಂದ್ರೆ ಒಂದು ಮನೆಯಲ್ಲಿ ಭಿಕ್ಷೆ ಬೇಡೋದಲ್ಲ, ಅನೇಕ ಮನೆಗಳಲ್ಲೇ ಬೇಡಬೇಕು. ಅನೇಕ ಮನೆಯಲ್ಲಿ ಬೇಡಿ ಅವ್ರು ಏನ್ ಕೊಡ್ತಾರೋ ಅಂತಂದು ಅದನ್ನು ತಿಂದು ಬದುಕಬೇಕು. ಇದಕ್ಕೆ ಬ್ರಹ್ಮಚಾರಿಗಳ ಜೀವನದ ಲಕ್ಷಣ. ಅದಕ್ಕೇನೆ ಅವ್ರು ಪಾಂಡವರು ಏನ್ ಮಾಡಬೇಕೀಗ, ಭಿಕ್ಷೆ ಅವಳತೆ ಮಾಡಬೇಕು. ಭಿಕ್ಷೆಗೆ ಅಂತ ಹೊರಟ್ರು, ಎಲ್ಲರ ಮನೆ ಮುಂದೆ ಹೋಗೋದು ಭಿಕ್ಷೆ ಕೇಳೋದು. ಇಲ್ಲಿ ದೊಡ್ಡ ಸಮಸ್ಯೆ, ಭೀಮಸೆಯಿಂದ ದೊಡ್ಡ ಸಮಸ್ಯೆ ಇದೆ. ಒಂದು ಏನು ಸಮಸ್ಯೆ ಅಂದ್ರೆ, ಬ್ರಾಹ್ಮಣ ಇವತ್ತು ಕ್ಷತ್ರಿಯ ಭಿಕ್ಷೆ ಬೇಡಬಾರದು, ಎರಡು ನಿಯಮ ಇದೆ. ಬರೀ ಬ್ರಹ್ಮಚಾರಿಗಳು ಬೇರೆ ವಿಷಯ ಬೇರೆ, ಕ್ಷತ್ರಿಯ ಎಂದೂ ಭಿಕ್ಷೆ ಬೇಡಬಾರದು ಅಂತ ನಿಯಮ ಉಂಟು. ಅವರು ಬ್ರಹ್ಮಚಾರಿಯಾಗಿದ್ದು ಭಿಕ್ಷೆ ಬೇಡಬಾರದು, ಕ್ಷತ್ರಿಯ ಅವನು ಕ್ಷತ್ರಿಯ ವ್ರತ ಅದು. ಒಂದು ಅಂದಮೇಲೆ ಈಗ ಅವ್ರು ಭಿಕ್ಷೆ ಬೇಡ್ತಾರಲ್ಲ ಅಂತ ಕೇಳಿದ್ರೆ, ಶಾಸ್ತ್ರ ಹೇಳ್ತದೆ ಆಪತ್ಕಾಲದಲ್ಲಿ ಕ್ಷತ್ರಿಯ ಕೂಡ ಭಿಕ್ಷೆ ಬೇಡಬಹುದು, ಬ್ರಹ್ಮಚಾರಿ ವೇಷ ಹಾಕೊಂಡ್ರೆ ಅಷ್ಟೇ. ಆಪತ್ಕಾಲದಲ್ಲಿ ಕ್ಷತ್ರಿಯ ಭಿಕ್ಷೆ ಬೇಡಬಹುದು, ಆದ್ದರಿಂದ ತಪ್ಪಲ್ಲ. ಧರ್ಮರಾಜ ಭಿಕ್ಷೆ ಬೇಡದೆ ಏನು ತಪ್ಪಲ್ಲ, ಭಿಕ್ಷೆ ಹೊರಟು ಬಿಟ್ಟು. ಆದ್ರೆ ಭೀಮಸೇನೆ ಅಪ್ಲೈ ಆಗೋದಿಲ್ಲ, ಅದು ಯಾಕೆ ಗೊತ್ತೇನು, ಭೀಮಸೇನೆ ಆಪತ್ತೇ ಇಲ್ಲ ಭೀಮಸೇನೆ ದೇವರಿಗೆ. ಆಪತ್ತು ಇರೋರು ಆಪತ್ತರ್ಮ ಅನುಸರಣೆ ಮಾಡಬೇಕು. ಭೀಮಸೇನೆ ಆಪತ್ತಿಯಲ್ಲಿ ಬಂತವರಿಗೆ ಅವ್ರ ಹೆಸರು ಹೇಳಿದ್ರೆ ಆಪತ್ತಿಲ್ಲ, ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ ಅಂತ ಹೇಳುತ್ತೇವೆ. ಅವರಿಗೆ ಆಪತ್ತು ಬಂದ್ರೆ ಗತಿ ಏನಾಗಬೇಕು, ಅವರಿಗೆ ಆಪತ್ತಿಲ್ಲ. ಸೊ ಭಿಕ್ಷೆ ಬೇಡಾಗಿಲ್ಲ ಅವರಿಗೆ, ಆಪತ್ತಿಲ್ಲ ಭಿಕ್ಷೆ ಬೇಡಾಗಿಲ್ಲ. ಆದ್ರೆ ಭಿಕ್ಷೆ ಬೇಡಾಗಿಲ್ಲ, ಬೇಡದೇ ಇರಾಗಿಲ್ಲ, ಬ್ರಹ್ಮಚಾರಿ ವೇಷದಲ್ಲಿದ್ದಾರೆ, ಏನ್ ಮಾಡಬೇಕೀಗ, ಒಳ್ಳೆ ಉಪಾಯ ಸಿಕ್ತಂತೆ. ಅದಕ್ಕೆ ಹೇಳ್ತಾರೆ ಧರ್ಮಾಚರಣೆ ಮಾಡಬೇಕು ಅಂತ ದೀಕ್ಷೆ ನಮ್ಮಲ್ಲಿದ್ರೆ ಪರಮಾತ್ಮ ನಡೆಸೋ ಯೋಗ ಕೊಟ್ಟೆ ಕೊಡುತ್ತೆ. ನಾವು ಹೊರಗೆಲ್ಲೂ ತಿನ್ನಬಾರದು ಅನ್ಕೊಂಡು ಬೇರೆಯವರಿಗೆ ಹೋಗಿ, ಹೊರಗೆಲ್ಲೂ ತಿನ್ನೋದಿಲ್ಲ, ಏ ಪ್ರಾಣ ಹೋದ್ರೂ ತಿನ್ನೋದಿಲ್ಲ, ಆಫೀಸ್ ಕೆಲಸ ಬೇರೆಯವರಿಗೆ ಹೋಗ್ಬಿಟ್ಟ, ಏನ್ ಮಾಡ್ಬೇಕು ಅವನೀಗ. ನೀವು ನಮ್ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಹೋಗಿ, ಯಾರೋ ಒಬ್ಬರು ಕರ್ಕೊಂಡು ಹೋಗಿ, ಇವ್ರು ಯಾವ VIP ಹೋಟ್ಲಿಗೆ ಹೋದ್ರೂ ಅಷ್ಟಾಗೋದಿಲ್ಲ ಉಪಚಾರ ಅಂತವ್ನು ಸಿಗ್ತಾನೆ ಬರ್ತಾನೆ. ದೇವರ ಅನುಗ್ರಹ ಮಾಡೇ ಮಾಡ್ತಾನೆ, ಬಿಡೋದಿಲ್ಲ. ಇವ್ರು ಮೊದಲೇ ಪ್ಲಾನ್ ಮಾಡಿಬಿಟ್ಟಿರ್ತಾರೆ ಆಪತ್ ಬರುತ್ತೆ ಹೋಟ್ಲಿಗೆ ಹೋದ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಆಗುತ್ತವ್ರು ಈ ಸಂಕಲ್ಪ ಮಾಡಿಬೇಕಾದ್ರೆ ಅದು ಯಾರೋ ಒಬ್ರು ಬರ್ತಾರೆ ಕರ್ಕೊಂಡು ಹೋಗ್ತಾರೆ. ಇವ್ ನಿಜವಾಗ್ಲೂ ಏನೋ ಎಲ್ಲಿ ಉಳ್ಕೊಳ್ಳೋಕೆ ಹೋಗಿದ್ ಏನು ಅನ್ಕೊಂಡಿರ್ತಾನಲ್ಲ, ಅದಕ್ಕಿಂತ ಅತ್ಯುತ್ತಮವಾದ ಅನುಕೂಲ ದೇವರು ಮಾಡಿಕೊಡ್ತಾರೆ. ಇದೆಲ್ಲ ಭೀಮಸೇನದವರು ಭಾರಿ ಸಮರ್ಥರು, ಬಿಟ್ಟ ಬಿಟ್ಟುಬಿಡಿ, ನಮಗೆ ಧರ್ಮ ತೋರಿಸ್ತಾ ಇದ್ದ. ನೀವು ಧರ್ಮ ಪಾಲಿಸಬೇಕು ಅಂತಿದ್ರೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತ, ಅದಕ್ಕೆ ದಾರಿ ಸಿಕ್ಕೇ ಸಿಗುತ್ತೆ ತೋರಿಸಿದ್ರು. ಬಹಳ ವಿಚಿತ್ರ ದಾರಿ ಸಿಕ್ತೆ ಅಂತ. ಏನು ದಾರಿ ಅಂದ್ರೆ ನಮಗೆ ಆಶ್ಚರ್ಯವಾಗತಕ್ಕಂತ ಭಾಗ ಹೇಳುತ್ತಾರೆ. ಪಾಂಡವರೆಲ್ಲ ಇಳ್ಕೊಂಡಿದ್ದಾರಲ್ಲ ಬ್ರಾಹ್ಮಣರ ಮನೆಯೊಳಗೆ, ಒಂದು ದಿವಸ ಹೋದ ಹೊಸ್ತರಲ್ಲೇನೆ, ಇನ್ನು ಭಿಕ್ಷೆ ಶುರು ಮಾಡಿಲ್ಲ, ಆಗಲೇ ಒಂದು ಪ್ರಸಂಗ ನಡೆದೋಯ್ತು. ಸುತ್ತ ಯಾವ ಒಂದು ಕುಂಬಾರಗೆರೆ ಇದೆ, ಅಗ್ರಹಾರ, ಬ್ರಾಹ್ಮಣರ ವಾಸ್ತ ಅಗ್ರಹಾರ ಅಂತ ಕರೀತಾ ಇದ್ದೆ. ಇತ್ತೀಚಿನವರೆಗೂ ಅಗ್ರಹಾರಗಳೆಲ್ಲ ಕೂಡ ತೀರ ಬೇರೆ ಕಡೆಗೆಲ್ಲ ಬೇರೆ ಜನ ಇದ್ರು. ಸ್ವಲ್ಪ ದೂರದಲ್ಲಿ ಕುಂಬಾರಗೆರೆ ಇತ್ತು, ಕುಂಬಾರ ವಾಸ ಮಾಡತಕ್ಕಂಥ ಸ್ಥಳ. ಯಾವುದೋ ಒಂದು ಪ್ರಸಂಗ ಒದಗಿದೆ ಪಾಪ, ದೈವ ಸಂಕಲ್ಪ, ಸುತ್ತ ಬೆಂಕಿ ಬಿದ್ದುಬಿಟ್ಟಿತ್ತು. ಬೆಂಕಿ ಸಾಲು ಸಾಲು ಬೆಂಕಿ ಉರಿತಾ ಬರ್ತಾ ಇತ್ತು. ಆ ಕುಂಬಾರ ನೋಡ್ತಾನೆ ಗಾಬರಿ ಆಗಿಬಿಟ್ಟಿತ್ತು, ತಪ್ಪಿಸೋಕೆ ಆಗ್ತಾ ಇಲ್ಲ ಅವನಿಗೆ, ಎಲ್ಲಾ ಕಡೆಯಿಂದ ಬೆಂಕಿ ಬರ್ತಾ ಇತ್ತು. ಆಗ ಒಂದು ಜೋರಾಗಿ ಕೂಗ್ತಾನೆ, ಕಾಪಾಡಿ 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 ಅಂತ ಕೂಗ್ತಾನೆ. ಯಾರು ಕೂಗಬೇಕು ಗೊತ್ತಿಲ್ಲ ಅವನಿಗೆ, ಸುಮ್ಮನೆ ಜೋರಾಗಿ ಕೂಗೋತಾನೆ ಅಷ್ಟೇ. ಅಷ್ಟೊತ್ತಿಗೆ ಏನು ಆಶ್ಚರ್ಯ ಗೊತ್ತೇನು, ಆ ಕೂಗು ಭೀಮಸೇನನ ಕಿವಿಗೆ ಬಿಡುತ್ತೆ. ಕಾಪಾಡಿ ಬೆಂಕಿಯಿಂದ ಕಾಪಾಡಿ ಅನ್ನೋ ಕೂಗು ಭೀಮಸೇನ ಕಿವಿಗೆ ಬಿದ್ದ ತಕ್ಷಣ ಭೀಮಸೇನ ಹೊರಟಿದ್ದೇ ಕೆಲಸ. ಇಲ್ಲಿ ವಾಯುದೇವರು ಹಿರಿವೆ ನೋಡಬೇಕು, ವಾಯುದೇವರು ಬನ್ನಿ ಅಂತೇನೆ ಕರೆದಿಲ್ಲ, ಬರೀ ಕಾಪಾಡಿದ್ದಕ್ಕೆ ರಕ್ಷಣೆ ಹೊರಟ್ರಂತವ್ರೆ. ಅದಕ್ಕೆ ಹೇಳ್ತಾರೆ ನಾನು ಅಸ್ವತಂತ್ರ, ಸ್ವತಂತ್ರ ಬೇರೆ ಯಾರೋ ಇದ್ದಾರೆ, ಕಾಪಾಡಲಿ ಅಂತ ಕೇಳಿದ್ರೆ ಇದು ಸಾಮಾನ್ಯವಾದ ಹರಿಸರ್ವೋತ್ತಮತ್ವ ಜ್ಞಾನನು ತಾರಕ ಅಂತ ಹೇಳಿದ್ದಾರೆ. ಆಸ್ತಿಕ್ಯ ಬುದ್ಧಿ ಆ ರೀತಿ ಬಂದ್ರೂ ಸಾಕು, ನನ್ನ ಕೈಲಾಗೋದಿಲ್ಲ ಕಾಪಾಡಿ ಅಂತ ಒಪ್ಕೊಂಡ್ರೆ ದ್ವೈತ ವೇದಾಂತ ಒಪ್ಕೊಂಡಾಗ ಲೆಕ್ಕ ಅಂತ ಅರ್ಥ. ಅಸ್ವತಂತ್ರನು ಜೀವ, ಹರಿ ಸರ್ವ ಸ್ವತಂತ್ರನು, ನಿತ್ಯ ಸುಖಮಯ ನಿಸ್ವಬದ್ಧ ಅಲ್ಪಜ್ಞ ಶಕ್ತ ಸದುಖಿ ನಿರ್ವಿಣ್ಣ ಹ್ರಸ್ವ ದೇಹಿ ಸನಾಥ ಜೀವನು, ವಿಶ್ವ ವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶಾದಿ ಅಮರನುತ ಹರಿ ಎನುತ ಕೊಂಡಾಡು. ದೇವರನ್ನ ಹಾಗೆ ಧ್ಯಾನ ಮಾಡಬೇಕು. ಓ ಅಂತ ಕೂಗಿದ ಭೀಮಸೇನ, ಬಂದಿದ್ದೇ ಕೆಲಸ, ಉದ್ಧಾರ ಮಾಡಿದ್ದೇ ಅವನನ್ನ. ಭೀಮಸೇನ ಉದ್ಧಾರ ಮಾಡೋದು ಅಂದ್ರೆ ಸಾಮಾನ್ಯ ಉದ್ಧಾರ ಅಲ್ಲ, ಅದು ಒಂದು ಕೊಯ್ದು ಬಿಟ್ಟು ಹಿಡ್ಕೊಂಡ್ ಬರೋದು, ಕೈ ಕಾಲು ಮುರ್ಕೊಂಡಿರೋದು ಅಷ್ಟೊತ್ತಿಗೆ, ಇವನು ಸುಟ್ಟು ಹೋಗಿರೋದು ಅರ್ಧಂಬರ್ಧ, ಅದೆಲ್ಲ ಭೀಮನ ರಕ್ಷಣೆ ಅಲ್ಲ. ಭೀಮಸೇನರು ಕಾಪಾಡ್ತಾರೆ ಹೇಗೆ ಗೊತ್ತೇನು, 100% ಕಾಪಾಡ್ತಾರೆ. ಇದು ವಿಶೇಷ, 100% ಅವ್ರು ಹೇಗೆ ಕಾಪಾಡಿದ್ರು ಗೊತ್ತ? ಅವ್ರೊಬ್ಬನ್ನೇ ಅಲ್ಲ, ಮತ್ತೆ ಅವನೊಬ್ಬನ್ನೇ ಅಲ್ಲ, ಅವನ ಬರಿ ಹೆಂಡತಿ ಮಕ್ಕಳನ್ನಲ್ಲ, ಇಡೀ ಮನೆ ಸಮೇತ ಹೋಗಿದ್ದು, ಕೈ ಹಾಕಿದ್ದು ಫೌಂಡೇಶನ್ ಸಮೇತ ಮನೆ ಎತ್ತಿದ್ರಂತ, ಪೂರ್ತಿಯಾಗಿ ಫೌಂಡೇಶನ್ ಸಮೇತ ಎತ್ತಿ ದೂರ ಒಯ್ದಿಟ್ಟುಬಿಟ್ರಂತ. ಅವನು ಉಚ್ಚಾಪಟ್ಟೆ ಆಶ್ಚರ್ಯ ಆಗೋಯ್ತು. ಅವನು ಅವನೊಬ್ಬನು ಬದುಕಿದ್ರು ಎಷ್ಟೋ ಆಗ್ತಿತ್ತು, ಬರೀ ಹೆಂಡತಿ ಮಕ್ಕಳ ಸಮೇತ ಬದುಕಿದ್ರು ಭಾರಿ ಖುಷಿ ಆಗ್ತಿತ್ತು. ಮನೆ ಸಾಮಾನು ಇವನ್ ಏನೇ, ನಮ್ಮ ಟಿವಿ ಹಿಡಿದ ಟಿವಿ ಸಮೇತ ತಮ್ಮ ಆ ಟೈಪ್, ಇನ್ನೇನೇನೋ ಹೋಗಬಾರದು, ಅದರೊಳಗೆ ಒಂದು ಪೈಸೆ ಹೋಗಬಾರದು. ಅದಕ್ಕೆ ಹೇಳ್ತಾರೆ ವಾಯುದೇವರು ಕಾಪಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ರೀತಿ ಕಾಪಾಡೋದಿಲ್ಲ, 100% ಕಾಪಾಡ್ತಾರೆ. ನಾಶ ಮಾಡ್ತಾರೆ ಅಂದ್ರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶಿ, ಹನುಮಂತ ದೇವರ ಮಾತು ಹೇಳಿದ ವಂಶದ ಕುಡಿ ಉಳಿಬಾರದು, ಹಾಗೆ ನಾಶ ಮಾಡ್ತಾರೆ. ಆದ್ರಿಂದ ನಾವು ಹರಿವಾಯುಗಳನ್ನ ನಂಬೋದು ಅಂದ್ರೆ ನಮ್ಮ ಜೀವನವನ್ನ ಶಾಶ್ವತವಾಗಿ ಕಾಪಾಡಿಕೊಳ್ಳೋದು ಅಂತ, ಅವ್ರು ನಂಬದೇ ಇರೋದು ಅಂದ್ರೆ ಸರ್ವನಾಶಕ್ಕೆ ಹೋಗೋದು ಅಂತ. ಆ ಕುಂಬಾರ ನೋಡ್ತಾನೆ ಆಶ್ಚರ್ಯವಾಗಿ ಹೋಯ್ತು, ಎಂಥ ಸಾಮರ್ಥ್ಯ, ಎಷ್ಟು ಅದ್ಭುತ ವ್ಯಕ್ತಿ ಈತ. ನಮಗೆ ಅನಿಸ್ತದೆ ಸುಮ್ಮನೆ ನೋಡಿದವರಿಗೆ ಆಶ್ಚರ್ಯ ಆಗ್ತದೆ, ಸಂಜೀವನ ಪರ್ವತ ಎತ್ತಿ ತಂದವರಿಗೆ ಇದು ಯಾವ ಲೆಕ್ಕ? ಇದು ಒಂದು ಶತಯೋಜನ ಎತ್ತರ, ಶತಯೋಜನ ಅಗಲದ ಸಂಜೀವನ ಪರ್ವತವನ್ನ ಒಂದೇ ಕೈಯಿಂದ ಎತ್ತಿ ತಂದ ಭೀಮಸೇನ ದೇವರಿಗೆ, ಅದೇ ಹನುಮಂತ ದೇವರೇ ಭೀಮಸೇನ ದೇವರು. ಅವರಿಗೆ ಸಣ್ಣ ಮನೆ ಎತ್ತ, ಆಟದ ಮನೆ ಎತ್ತಾಗಿದೆ ಅಷ್ಟೇ, ಚಿಕ್ಕ ಬೊಂಬೆ ಮನೆ ಎತ್ತಾಗಿದೆ. ಸುರಕ್ಷಿತ ಇಟ್ಟು ಬಿಟ್ಟಾಗ ಅವನಿಗೆ ತೋಚ್ತಾನೆ ಇಲ್ಲ, ಯಾರು ಅಂತ ಗೊತ್ತಿಲ್ಲ ಕೂಡ. ಈ ಮಧ್ಯೆ ನನಗೆ ಆಶ್ಚರ್ಯವಾಯಿತು, ಆನಂದವಾಯಿತು, ಮತ್ತೆ ಮತ್ತೆ ನಮಸ್ಕಾರ ಮಾಡಿದ, ಕೃತಜ್ಞತೆ ಹೇಳಿದ, ಏನು ಕಾಣಿಕೆ ಕೊಡ್ಲಿ ಅಂತ ಕೇಳಿಕೊಂಡ. ಅವ್ರು ಹೇಳ್ತಾರೆ ನೀನೇ ಸಾಯ್ತಿದ್ದೆ ಬದುಕಿದ್ದೆ, ನನಗೆ ಏನು ಕಾಣಿಕೆ ಕೊಡ್ತೀನಿ ನೀನೀಗ ನೋಡಿ, ಸಾಯೋ ನಿಲ್ಲಿ ಬದುಕಿಸಿದ್ರು, ನಾವೇ ಬರ್ತಿರ್ಬೇಕಾದ್ರೆ ಮುಳುಗಿ ಹೋಗ್ತಿತ್ತಲ್ಲ, ನಾವೇನ ಕಾಪಾಡಿಬಿಟ್ಟು ಆಚಾರ್ಯರು ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದ ಅಂದ್ರೆ ಆಪತ್ತರಿದ್ದನ್ನು ಪರಿಹಾರ ಮಾಡೋದು ಅವರ ಲಕ್ಷಣ. ಆ ಮುಳುಗತಕ್ಕಂಥ ನಾವೆಯಿಂದ ಆ ನಾವೆಯನ್ನು ಕಾಪಾಡಿ ಅವನ ಸಮಾನನ್ನು ಕಾಪಾಡಿಬಿಟ್ಟು ಎಲ್ಲ ಸರಂಜಾಮೆಗಳ ಸಮೇತ ಉಳಿಸಿ ಅವನಿಂದ ಗೋಪಿಚಂದನ ಕೊಟ್ಟಾಗ ಕೃಷ್ಣ ಪರಮಾತ್ಮನನ್ನು ಜಗತ್ತಿಗೆ ತೋರಿಸಿದವರು ಮಧ್ವಾಚಾರ್ಯ. ಸಮುದ್ರದಲ್ಲಿ ಮುಳುಗ್ತಾ ಇದ್ದವನ್ನ ಅಲ್ಲಿ ಕಾಪಾಡಿದರು, ಅಗ್ನಿಯಲ್ಲಿ ಸುಡ್ತಾ ಇದ್ದವನ್ನ ಇಲ್ಲಿ ಕಾಪಾಡಿದರು. ಅದು ಅಗ್ನಿ ಆಗಲಿ ನೀರೇ ಆಗಲಿ ಏನೇ ಆಗಲಿ, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣ, ವಿಘ್ನವನ್ನೆಲ್ಲ ಪರಿಹಾರ ಮಾಡೋದು ವಾಯುದೇವರ ವೈಶಿಷ್ಟ್ಯ. ಏನೇ ಕೊಡ್ತೀನಿ ನನಗೆ, ಏನಾರು ಕೊಡ್ತೀನಿ ಕೇಳಿ ಅಂದ್ರೆ ನನಗೇನೂ ಬೇಡ ಅಂತ, ಏನೂ ಬೇಕಾಗಿಲ್ಲ. ಅವನು ಯೋಚನೆ ಮಾಡಿದೆ, ಕೆಲಸ ಬೇಡ ಅಂದ್ರೆ ಬಿಟ್ಟುಬಿಟ್ರೆ ಆಯ್ತಲ್ಲ, ಅವ್ರು ಬಿಡ್ಲಿಲ್ಲ. ಇವ್ರು ಬೇಡ ಅಂತ ನಾನು ಬಿಡು, ನನ್ನ ಕರ್ತವ್ಯ ಒಂದಿದೆಯಲ್ಲ, ನನ್ನ ಕರ್ತವ್ಯ ಒಂದಿದೆ, ನಾನು ಏನಾದ್ರು ಕಾಣಿಕೆ ಕೊಡಲೇಬೇಕು, ತೀರ್ಮಾನ ಮಾಡಿಬಿಟ್ಟೆ. ಏನು ಕಾಣಿಕೆ ಕೊಡಬೇಕು? ಧರ್ಮಸೂತ್ರ ಶಾಸ್ತ್ರ ಎಷ್ಟು ಹೇಳ್ತಾರೆ ಇಲ್ಲಿ ಅಂದ್ರೆ, ನಾವು ಯೋಚನೆ ಮಾಡೋರಿಗೆ ತುಂಬಾ ಅರ್ಥದಲ್ಲಿ ಕಾಣತಕ್ಕಂಥ ಜಾಗ ಇದೆ. ಏನಕ್ಕೆ ಕಾಣಿಕೆ ಕೊಡಬಹುದೀಗ? ಯೋಚನೆ ಮಾಡಿದ, ನಾನೊಬ್ಬ ಕುಂಬಾರ, ಸೊ ನಾನು ಏನು ಕಾಣಿಕೆ ಕೊಡಬಹುದೀಗ? ನನ್ನ ಜಾತಿಗೆ ತಕ್ಕಂತೆ ವೃತ್ತಿಗೆ ತಕ್ಕಂತೆ ಕಾಣಿಕೆ ಕೊಡಬಹುದು. ಆದ್ದರಿಂದ ನಾನೊಬ್ಬ ಕುಂಬಾರನಾದ್ದರಿಂದ, ನಾನು ಗಡಿಗೆ ಮಾಡೋನಾದ್ರಿಂದ ಒಂದು ಗಡಿಗೆ ಕೊಡಬೇಕು ತೀರ್ಮಾನ ಮಾಡಿಬಿಟ್ಟೆ. ಒಂದು ಗಡಿಗೆ ಕೊಡಬೇಕಿತ್ತನಿಗೆ ಅಂತೆ, ಎಂತ ಗಡಿಗೆ ಕೊಡೋ, ಇಷ್ಟೆಷ್ಟು ಗಡಿಗೆ ಕೊಟ್ಟು ಪವಾನೋಮಕ್ಕೆ ಎಷ್ಟೆಷ್ಟು ಇಡ್ತಿರ್ತಾರೆ ಪಾಪ, ಏನು ಗಡಿಗೆ ಕೊಡಬೇಕೀಗ? ಯೋಚನೆ ಮಾಡಿದ, ನಾನು ಕುಂಬಾರ, ಗಡಿಗೆ ಕೊಡಬೇಕು. ಆತ ಏನು ನನ್ನ ಕಾಪಾಡ್, ನಾನು ಮಾಡಿರೋದು ಏನು ನನಗೀಗ? ಆತ ನನ್ನ ಮನೆಯನ್ನೇ ಉದ್ಧಾರ ಮಾಡಿಬಿಟ್ಟಿದ್ದ, ಮನೆಯನ್ನೇ ಉದ್ಧಾರ ಮಾಡಿದ್ದಾನೆ. ಆದ್ದರಿಂದ ನಾನು ಗಡಿಗೆ ಕೊಡ್ತೇನೆ. ಎಂಥ ಗಡಿಗೆ ಕೊಡ್ತೇನೆ ಅಂದರೆ ಮನೆ ಸೈಜಿನ ಗಡಿಗೆ ಕೊಡ್ತೇನೆ ತೀರ್ಮಾನ ಮಾಡ್ತಾನೆ. ತನ್ನ ಮನೆ ಇತ್ತಲ್ಲ ಆ ಸೈಜ್ ಗಡಿಗೆ ಮಾಡಿದ್ದಂತೆ, ಎಲ್ಲ ಎಫರ್ಟ್ಸ್ ಹಾಕಿ ದೊಡ್ಡ ಗಡಿಗೆ ಮಾಡಿ ಪುಣ್ಯಾತ್ಮ ತಗೊಂಡು ಕೊಟ್ಟುಬಿಟ್ಟೆ. ಅದಕ್ಕೆ ಹೇಳ್ತಾರೆ ಮ್ಯಾಚಿಂಗ್ ಇದು ಸೇವೆ, ಮ್ಯಾಚಿಂಗ್ ಸೇವೆ. ನಮ್ಮ ಸೇವೆ ಹಾಗಲ್ಲ, 5 ರೂಪಾಯಿ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥ ಮಾಡ್ಬೇಕು, ರಾಯರ ಹಣೆಯನ್ನೇ ಹೊಡ್ಕೋಬೇಕು, ಯಾವ ಗಿರಾಗಿ ಕಟ್ಟುಬಿದ್ದವರು ಅಂತ ಹೇಳಿಬಿಟ್ಟು 5 ರೂಪಾಯಿಗೆ ಇಷ್ಟು ಕೇಳ್ತೇವಲ್ಲ. ಅದು ಹೇಗೆ ಮಾಡಿದ ನೋಡಿ, ಎತ್ತಿದ್ದು ಕಿಡಿ ತನ್ನ ಮನೆಯ ಸೈಜನ ಗಡಿಗೆ ಮಾಡಿಕೊಟ್ಟ. ಅದಕ್ಕೆ ಹೇಳ್ತಾರೆ ಸೇವೆಗೆ ತಕ್ಕ ಫಲ, ಮತ್ತೆ ಫಲಕ್ಕೆ ತಕ್ಕ ಸೇವೆ ಮಾಡ್ಬೇಕು. ನಾನು ಫಲಕ್ಕೆ 20 ಜನ ಊಟಕ್ಕೆ ಹೋಗೋದು ಒಂದು 10 ಬರಿಸಿಬಿಟ್ರೆ ಗತಿ ಏನಾಗಬೇಕು? ಹೋಗೋದು ಕೆಲವರು ಭಾರಿ ಬುದ್ಧಿವಂತರು, ಸರ್ವಸೇ ಸರ್ವಸೇ ಒಬ್ಬನೇ ಊಟ ಮಾಡಿ ಸರ್ವಸೇ ಯಾಕೆ ಮಾಡಿಸ್ಬೇಕು? ಅದಕ್ಕೆ 30 ರೂಪಾಯಿ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ, ರಿವೇಜ್ ಆಗಿದ್ರೆ 40 ರೂಪಾಯಿ ಹಾಕಿದ್ರೆ ಆಯ್ತು ಅಷ್ಟೇ, ಹೊರತು ಹೆಚ್ಚು ಕೊಡಬೇಕಾಗಿಲ್ಲ. ಎಷ್ಟೋದ್ರೆ ಸೇವೆ ಮಾಡಿಸ್ಬೇಕಾದ್ರೆ ಯಾವ ಸೇವೆ ಮಾಡಬೇಕು ನೋಡೋದಿಲ್ಲ, ಅವ್ರು ಎಷ್ಟು ಜನ ಇದ್ದಾರೆ ನೋಡ್ತಾರೆ ಫಸ್ಟ್, ಅಷ್ಟು ಜನಕ್ಕೆ ಗಿಟ್ಟಬೇಕು ವರ್ಕೌಟ್ ಆಗ್ಬೇಕು, ಅದು ಇಲ್ದವ್ರ ಪ್ರಯೋಜನ ಇಲ್ಲ, ಇಲ್ಲದ್ರೆ ವೇಸ್ಟ್ ಇದ್ದಾಗ ಲೆಕ್ಕ ತಪ್ಪದು. ಒಂದು ನಾವು ಸೇವೆಗೆ ತಕ್ಕಂತೆ, ನಾವು ಭಕ್ತಿಗೆ ತಕ್ಕಂತೆ ಸೇವೆ, ಅವರು ಫಲ ತಕ್ಕಂತೆ ಫಲ ಕೊಟ್ಟೇ ಕೊಡ್ತಾರೆ. ಈ ಶಾಸ್ತ್ರ ಅರ್ಥ ಮಾಡಿಕೊಂಡ್ರೆ ಈ ರೀತಿ ಯಾರು ಮಾಡ್ತಾರಲ್ಲ ಅವರಿಗೆ ವಿಶೇಷವಾದ ಅನುಗ್ರಹ ಭಗವಂತ ಮಾಡ್ತಾನೆ. ಅದಕ್ಕೆ ತನ್ನ ಗೃಹ ಪ್ರಮಾಣಂ, ತನ್ನ ಮನೆಯಷ್ಟು ಎತ್ತರದ ದೊಡ್ಡ ಗಡಿಗೆ ಮಾಡಿ ಭೀಮನಿಗೆ ಒಪ್ಪಿಸಿಬಿಟ್ನಂತೆ. ಆ ಗಡಿಗೆ ಕೊಟ್ಟದ್ದಿಗೆ ಭೀಮಸೇನ ಗಡಿಗೆ ತಗೊಂಡೀಗ. ಅದಕ್ಕೆ ಅವ್ರೇನ್ ಮಾಡಿದ್ರಂತೆ, ಒಳ್ಳೆ ದೇವರು ಒಳ್ಳೆ ಅನುಗ್ರಹ ಮಾಡಿಬಿಟ್ಟಿದ್ದಾನೆ, ನಿಶ್ಚಿಂತೆ ಆಯ್ತು, ಹಾಗೂ ಭಿಕ್ಷಾಗ ಹೋಗ್ಬೇಕಲ್ಲ, ಭಿಕ್ಷಾ ಪಾತ್ರೆ ಬೇಕಾಗಿತ್ತು, ಒಳ್ಳೆ ಪಾತ್ರೆ ಸಿಕ್ತು ಅಂತ ಹೊರಟುಬಿಟ್ರಂತೇಳಿ, ಒಳ್ಳೆ ಭಿಕ್ಷಾ ಪಾತ್ರೆ ಸಿಕ್ತು ಅಂತೇಳಿ ಪಾತ್ರೆ ಸವೆತ ಭಿಕ್ಷೆಗೆ ಹೋಗೋದು, ಮನೆಗಳ ಮುಂದೆ ಹೋಗೋದು ಪಾತ್ರೆ ಇಡೋದು. ಆ ಮನೆಗಿಂತ ಪಾತ್ರೆ ದೊಡ್ಡದು ಪಾಪ ಅವ್ರ ಮನೆಗಳಿಗಿಂತ, ಅವ್ರು ಗಾಬರಿಯಾಗಿ ಹೋಗ್ತಿತ್ತು. ಅವ್ರು ಯಾರು ಬಂದರು ಮಹಾನುಭಾವರು ಅಂತ ನೋಡಿದ್ರೆ ದೊಡ್ಡ ಪಾತ್ರೆ ಮುಂದಿಟ್ಟು ಬಿಡೋದು. ಆಮೇಲೆ ಭಯ, ಇಲ್ಲೊಂದು ಪ್ರಶ್ನೆ ಬಂತೀಗ, ಪಾತ್ರೆ ಮುಂದಿಡೋದು ಕೇಳಬಾರದಲ್ಲ, ಕೇಳ್ಬಿಟ್ರೆ ಭಿಕ್ಷೆ ಕೇಳಿದಾಗತ್ತಲ್ಲ, ಕೇಳಬಾರ್ದು, ಧರ್ಮ ಹೋಗ್ಬಿಡುತ್ತೆ. ಭೀಮಸೇನ ಏನ್ ಮಾಡಿದ್ದು ಅಂದ್ರೆ ಆಚಾರ್ಯ ಹೇಳ್ತಾರೆ, ಮಾಡಿದವರವರೇ ಬರೆಯೋದವರೇ, ಅವ್ರು ಹೇಳ್ತಾರೆ ಭಿಕ್ಷಾಭಟನ್ಸ್ಯ ಹುಂಕಾರಾತ್ ಅಂತೇಳಿ ಹುಮ್ಮತ ಜೋರ್ ಮಾಡ್ತಿದ್ರಂತೆ. ತಕ್ಷಣ ಗಡಿಗೆ ನೋಡೇ ಗಾಬರಿಯಾದ ಜನ ಈ ಧ್ವನಿ ಕೇಳಿಬಿಟ್ಟು, ಅದು ಸಣ್ಣ ಪುಟ್ಟ ಹುಂಕಾರ ಅಲ್ಲ ಅವ್ರದ್ದು, ವಾಯುರ್ಭೀಮೋ ಭೀಮನಾದೋ ಬಹುಜಾಹ. ಸಿಂಹ ಎಷ್ಟು ಮೆಲ್ಲಗಂದ್ರು ಇಡೀ ಕಾಡು ಪ್ರತಿಧ್ವನಿ ಕೊಡುದು, ಸಿಂಹ ಮೆಲ್ಲಗೆ ಶಬ್ದ ಮಾಡಿದ್ರು ಸಾಕು ಇಡೀ ಕಾಡೆಲ್ಲ ಪ್ರತಿಧ್ವನಿ ಕೊಡ್ಬೇಕು ಅಂತ ಧ್ವನಿ. ಅದಕ್ಕೆ ಭೀಮಸೇನ ಧ್ವನಿ ಅಂದ್ರೆ ಭೀಮನಾದ. ಹುಮ್ಮಂದ ತಕ್ಷಣ ಜನ ಸತ್ಯವೋ ಬಿದ್ದಿವೋ ಅಂತ ಓಡಿ ಹೋಗಿ ತಂದಿದ್ದಾರೆ ಇದ್ದಿದ್ದಾರೆ ತಮ್ಮ ಮನೇಲಿ ಹಾಕಿಬಿಡ್ತಾ ಇದ್ರಂತ ಪಾಪ, ಮತ್ತೆ ಗಡಿಗೆ ತಗೊಂಡು ಮುಂದಿನ ಮನೆಗೆ ಹೋಗೋದು ಈ ರೀತಿ. ಆದ್ರಿಂದ ಭೀಮಸೇನ ಭಿಕ್ಷೆ ಬೇಡಲಿಲ್ಲ. ಭಿಕ್ಷೆ ಬೇಡದ್ರೆ ಕ್ಷತ್ರಿಯ ಧರ್ಮ ಹೋಗುತ್ತಲ್ಲ, ಧರ್ಮ ಉಳಿಸಿಕೊಂಡ್ರು ಅಂತ ಹೇಳ್ತಾರೆ. ಭಾರಿ ಸಿಟ್ಟು, ಇದೆಂತ ಧರ್ಮ ಇದು ಒಂದು, ಈ ರೀತಿ ಧರ್ಮ ಪಾಲನೆ ಮಾಡೋದಾದ್ರೆ ಭಿಕ್ಷೆ ಬೇಡರೆಲ್ಲ ರಿವಾಲ್ವರ್ ಇಟ್ಕೊಂಡು ಹೊರಟು ಬಿಡೋದು, ಭಿಕ್ಷೆ ಹಾಕ್ತಿರಲ್ಲ ನೋಡಿ ಅಂತ ಹೇಳಿದ್ರೆ ಎಲ್ಲರೂ ಹಾಕ್ತಾರೆ. ಒಳ್ಳೆ ಐಡಿಯಾ ಇದೇ ಗತಿ, ಬರೀ ಭಿಕ್ಷೆ ಹಾಕೋದಿಲ್ಲ, ಬಂಗಾರ ಸರ ಕೂಡ ಹಾಕಿ ಕಳಿಸ್ಬಿಡ್ತಾರೆ, ಮಾರ ಇನ್ನೊಂದು ಬರಬೇಡ ಹೋಗು ಅಂತ ಹೇಳ್ತಾರೆ. ಇದ್ಯಾವ ನ್ಯಾಯ ಇದು ಒಂದು? ಭೀಮಸೇನ ಭಿಕ್ಷೆ ಮಾಡ ನೆವದೊಳಗೆ ನಮಗೆ ತೋರಿಸಿಕೊಟ್ಟಿದ್ದೇನು ಅಂತ ಕೇಳಿದ್ರೆ ಹೇಳ್ತಾರೆ, ತಪ್ಪಿರ್ಕೊಂಡಿದ್ದೀರಿ, ಭೀಮಸೇನ ಹಾಗೆ ಮಾಡಿದ್ದು ಯಾರು ಹಾಗೆ ಮಾಡಲಿಲ್ಲ, ಕ್ಷತ್ರಿಯನಾಗಿ ರಾಜನಾಗಿ ಮಾಡೋ ಕೆಲಸ ಇತ್ತು. ರಾಜನಿಗೆ ಜನಗಳಿಂದ ತಗೊಳ್ಳ ಹಕ್ಕಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಚಾರ್ಯ ಬರೀತಾರೆ, ಭಿಕ್ಷಾಮಠಂಶ್ಚ ಹುಂಕಾರಾತ್ ಕರವದ್ ವೈಶ್ಯತೋಗ್ರಹಿ. ಅವರು ಭಿಕ್ಷೆ ತಂದು ತಗೊಳ್ಳಲಿಲ್ಲ, ಟ್ಯಾಕ್ಸ್ ಕಲೆಕ್ಟ್ ಮಾಡದೆ ಮಾಡಿದ್ರು ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡದೆ ಮಾಡಿದ್ರೆ ಹೊರತು ಟ್ಯಾಕ್ಸ್ ಭಿಕ್ಷೆ ಕೇಳಕ್ ಬರ್ತಾರ, ಕೊಡ್ತಿರೋ ಹೇಳ್ಕೊಂಡು ಹೋಗೋಣ ಅಂತ ಕೇಳ್ತಾರೆ. ಟ್ಯಾಕ್ಸ್ ಅನ್ನು ಕೊಡ್ಬೇಕಾದ್ರೆ ಹೇಗೆ ಭಯದಿಂದ ಟ್ಯಾಕ್ಸ್ ಕೊಡ್ತಾರಲ್ಲ, ಅವ್ರ ಭಯದಿಂದ ಭಿಕ್ಷೆ ಹಾಕ ಭೀಮಸೇನ ಮಾಡ್ತಿದ್ದೆ ಹೊರತು ಬೇಡಲಿಲ್ಲ. ಉಳಿದವರು ಈ ಮಾಡಕ್ ನಾವೆಲ್ಲ ಈ ಮಾಡಕ್ ಬರೋದಿಲ್ಲ, ಯಾಕೆ ಗೊತ್ತಾ? ನಾವು ರಾಜರಲ್ಲ, ರಾಜ ನಮಗೆ ಹಕ್ಕಿ ಇಲ್ಲ. ಭೀಮಸೇನ ರಾಜ ಅಂತಿಂತ ರಾಜನಲ್ಲ. ಆ ಮೊದಲು ಏನು ಹಸ್ತಿನಾಪುರದ ರಾಜ್ಯ ಇತ್ತಲ್ಲ, ಅದನ್ನ ಸಿಕ್ಕಾಬಟ್ಟೆ ಬೆಳೆಸಿದ್ದು ಭೀಮಸೇನ, ಫುಲ್ ರೈಟ್ ಇದೆ. ಆದ್ರಿಂದ ಅವರಿಗೆ ಅವರು ಮಾಡಿದ್ರೆ ಸರಿಯೇ ಹೊರತು ಉಳಿದವರು ಮಾಡಕ್ ಹಾಗೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಇದು ನಮಗೆಲ್ಲ ಕೂಡ ಭೀಮಸೇನ ಧರ್ಮದ ಸ್ವರೂಪ ತಿಳಿಸಿಕೊಡ್ತಕ್ಕಂಥ ಎಚ್ಚರಿಕೆ ಮಾತಾಯಿತೆ ಹೊರತು, ನಾವು ಆ ರೀತಿ ಮಾಡಬೇಕಾದ್ರೆ ನಾವು ಕ್ಷತ್ರಿಯರಾಗಿ ನಾವು ರಾಜರಾಗಿ ಅಂತ ಭಿಕ್ಷೆ ಬೇಡ ಪ್ರಸಂಗ ಬಂದ್ರೆ ಹಾಗೆ ಮಾಡಬಹುದು ಅಂತ ಪ್ರಸಂಗ ನಮಗಿಲ್ಲ. ಆದ್ರಿಂದಾಗಿನೆ ಭೀಮಸೇನ ಮಾಡಿ ಶುದ್ಧ ಧರ್ಮ ಅವರೆಲ್ಲ ತಂದು ಭಯದಿಂದ ಹಾಕ್ತಾ ಇದ್ರು. ಇದು ಅವರಿಗೆ ಅವರಿಗೆ ಕರ್ತವ್ಯ ಆಯ್ತು, ಇವರಿಗೆ ಧರ್ಮ ಆಯ್ತೆ ಹೊರತು ಧರ್ಮವನ್ನು ಕೈ ಬಿಡಲಿಲ್ಲ. ಆದ್ದರಿಂದ ಭೀಮನ ಹುಂಕಾರ ಆತನ ಧರ್ಮದ ಒಂದು ಆಚರಣೆಗೆ ನೇರವಾದಂತ ಸಂಕೇತವಾಯಿತೆ ಹೊರತು ಅದು ಬೇರೆ ರೀತಿಯಾದ ಒಂದು ಭಯೋತ್ಪಾದಕರ ಕೆಲಸ ಅಲ್ಲ. ಟೆರರಿಸ್ಟ್ ಮಾಡಿದ್ರೆ ಭೀಮಸೇನ ಮಾಡ್ತಾರೆ ತಿಳ್ಕೊಳ್ಳೋಕೆ ಹೋಗಬಾರದು. ಟೆರರ್ ತೆಗೆದುಹಾಕ್ತಾ ಇದ್ದಾರೆ ಭೀಮಸೇನ ಹೊರತು ಎಂದು ಭಯಪಡಿಸ್ತಾ ಇಲ್ಲ. ಇದನ್ನೆಲ್ಲ ಧರ್ಮರಾಜ ನೋಡಿದನಂತೆ. ಒಂದ್ ದಿವಸ ಭಿಕ್ಷೆಗೂ ವಾಪಸ್ ಬರೋ ಹೊತ್ತಿಗೆ ಆ ಗಡಿಗೆ ತುಂಬಿ ಹೋಗ್ಬಿಟ್ಟಿದೆ, ಒಂದು ಭಯ, ಇತರ ಮನಸ್ಸು ತುಂಬಾ ಭಯ. ಭೀಮಸೇನ, ನಮ್ಮ ಗತಿ ಏನಾಗ್ಬೇಕು ಹೀಗೆ ಮಾಡಿದ್ರೆ ಅಂತ ಕೇಳಿದ. ಅಣ್ಣ, ಏನ್ ನಿನ್ನ ಗತಿ ಅಂದ್ರೆ, ನಾವಿಲ್ಲಿರೋದು ಧೃತರಾಷ್ಟ್ರಾದಿಗಳಿಗೆ ಗೊತ್ತಾಗಬಾರದು, ಗುಟ್ಟಾಗಿರೋಣ ಅಂತ ಹೇಳಿ. ನೀನ್ ಈ ರೀತಿ ಭಿಕ್ಷೆಗೆ ಆ ಸೈಜ್ ಪಾತ್ರೆ ಒಯ್ದ್ರೆ ನಿನ್ ಭೀಮ ಅಂತ ಅಡ್ರೆಸ್ ಕೊಟ್ಟು ತವೇದು ಕೊಟ್ಟ ಹೇಳಾಗ್ತದೆ. ಆದ್ರಿಂದ ದಯವಿಟ್ಟು ನೀನು ಭಿಕ್ಷೆಗೆ ಬರಬೇಡ ನಾಳೆಯಿಂದ ಅಂತ ಹೇಳಿದ. ನೀ ಭಿಕ್ಷೆ ಬರೋದೇನು, ಪಾತ್ರೆ ತರೋದೇನು, ಹುಮ್ಮಂತ ಕೇಳೋದೇನು, ಒಂದೊಂದು ಭಾರಿ ಭಯಂಕರ ಇದು. ಒಂದು ನಮ್ಮ ಗುಟ್ಟು ಹೊರಗೆ ಬಂದ್ಬಿಡುತ್ತೆ, ನಾವು ಇನ್ನೂ ಕೂಡ ನಾಲ್ಕು ದಿವಸ ಯಾರಿಗ ಕಣ್ಣಿ ಕಾಣಬಾರ್ದು ತೀರ್ಮಾನ ಮಾಡಿ ಆಗಿದೆ. ಅದಕ್ಕೆ ಪುಣ್ಯಾತ್ಮ, ನಾಳೆಯಿಂದ ಭಿಕ್ಷೆ ಬರಬೇಡ, ನಾವೆಲ್ಲ ಭಿಕ್ಷೆ ಬೇಡ್ಕೊಂಡು ಬರ್ತೇವೆ ಅಂತ ಹೇಳಿ. ನಾವೆಲ್ಲ ಭಿಕ್ಷೆ ಬೇಡ್ಕೊಂಡು ಬರ್ತೇವೆ, ಆದರೆ ಯೋಚನೆ ಮಾಡಬೇಡ, ನಾವೇನ್ ಭಿಕ್ಷೆ ಮಾಡ್ಕೊಂಡು ಬರ್ತೇವಲ್ಲ, ಆ ಭಿಕ್ಷೆ ಅರ್ಧ ಪಾಲು ನಿನಗೆ, ಉಳಿದ ಅರ್ಧ ಪಾಲು ಎಲ್ಲ 6 ಜನ ಹಂಚ್ಕೋತೇವೆ ಅಂತ ಹೇಳಿದ್ರು. 5 ಜನ ಹಂಚ್ಕೊಂಡ್ಬಿಡ್ತೇವೆ, ನೀನು ಒಪ್ಪು ತಗೊಂಡ್ರೆ ಸಾಕು. ಆಗ ಭೀಮಸೇನ ಒಪ್ಪಿಕೊಂಡ್ರೆ 4 ಜನ ಇವರಾಗಬೇಕು, ಕುಂತಿ ಒಬ್ಬಳಾಗಬೇಕು, ಇಷ್ಟು ಜನಕ್ಕೆ ನಾವು ವ್ಯವಸ್ಥೆ ಮಾಡ್ಕೋತೇವೆ, ಅರ್ಧ ನಿಂದು ಅರ್ಧ ನಮ್ಮದು, ಲಯ ನಿಶ್ಚಯ ಇರಂತಾರಲ್ಲ, ಸಿಂಹ ಪಾಲು ನಿಂದು ಉಳಿದದ್ದು ನಮ್ಮದು ಅಂತ ಹೇಳಿಬಿಟ್ಟು ಭೀಮಸೇನ ಆಗಲೇ ಅಂತ ಒಪ್ಪಿಕೊಂಡ್ಬಿಟ್ಟೆ. ನಮಗೊಂದು ಯೋಚನೆ ಬರುತ್ತೆ, ಇದು ತಪ್ಪಾಗಲಿಲ್ಲ ಹಾಗಿದ್ರೆ, ಹಿಡಿಂಬ ಮಾಡದೆ ಮಾಡ್ದಾಗಾಯ್ತಲ್ಲ, ಯಾರೋ ತಂದು ಕೊಡಬೇಕು, ಭೀಮಸೇನ ತಿಂದು ಕೊಡೋದಾಯ್ತಲ್ಲ ಅಂತ ಕೇಳಿದ್ರೆ, ಅಲ್ಲ, ಭೀಮಸೇನಿಗೆ ತಗೊಳ್ಳೋ ಹಕ್ಕಿ ಯಾತಕ್ಕಿದೆ ಗೊತ್ತೇ? ಅವನು ಕಾಪಾಡ್ತಿರೋದೇ ಭೀಮಸೇನ, ಅಡುಗೆ ಮೇಲೆ ಉಳಿಸಿದ್ದೇ ಭೀಮಸೇನ, ಕಾಡಲ್ಲಿ ಕಾಪಾಡಿದ್ದೇ ಭೀಮಸೇನ. ಈಗಲೂ ಊಟ ಮಾಡಿದ ತಕ್ಷಣ ಬದುಕಿ ಬಿಡ್ತಾರೆ ಇವರೀಗ, ಭೀಮಸೇನ ಕಾಪಾಡೋದು ಎಲ್ಲಿ ಬದುಕ್ತಾರೆ ಇವರೀಗ? ಆದ್ರಿಂದ ಅವ್ರಿಗೆ ತಗೊಳ್ಳೋ ಹಕ್ಕಿ ಇದೆ. ಆಫೀಸರ್ ಮನೆ ಬರ್ತಾನೆ, ಒಂದು ಸೈನ್ ಮಾಡ್ತಾನೆ, 5 ನಿಮಿಷ ಕೊಡ್ತಾನೆ, ಅವನಿಗೆ 40,000-50,000 ಸಂಬಳ. ಅಟೆಂಡರ್ ಮುಂಜಾನೆ ಅಲ್ಲೇ ಕಾಯ್ತಾ ಇರ್ತಾರಪ್ಪ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೂತಿರ್ತಾನೆ ಅಲ್ಲೇನೆ, ಅವನಿಗೆ 1,000-2,000 ಅಷ್ಟೇ. ಯಾತಕ್ಕೆ ಅಂತ ಕೇಳಿದ್ರೆ, ಅವ್ನ ನೇಚರ್ ಹೊರಕೆ ಅಷ್ಟು. ಇವನು 1 ಗಂಟೆ 1 ನಿಮಿಷ ಬಂದೋದ ಲೆಕ್ಕ ಅಲ್ಲ, ಎಂಟೈರ್ ಆಫೀಸ್ ಜವಾಬ್ದಾರಿ ಇವನಿಗಿದೆ. ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇವನು ಆನ್ಸರಬಲ್, ಅಟೆಂಡರ್ ಆನ್ಸರಬಲ್ ಅಲ್ಲ, ಇವನು ಆನ್ಸರಬಲ್. ಆದ್ರಿಂದ ಇವನ ವಿದ್ಯೆ ಇವರ ಜವಾಬ್ದಾರಿಗೆ ಸಂಬಳ ಕೊಡ್ತಾರೆ ಹೊರತು ಎಷ್ಟೊತ್ತು ಕೂತ ಎಷ್ಟೊತ್ತು ಎದ್ದೋದ ಅಲ್ಲ. ಅದು ಭೀಮಸೇನ ರಕ್ಷಣೆಯ ಜವಾಬ್ದಾರಿ ಎಷ್ಟಿದೆ ಅಂತ ಕೇಳಿದ್ರೆ, ಇಡೀ ಪಾಂಡವರ ಸಮಸ್ತ ರಕ್ಷಣೆಯ ಜವಾಬ್ದಾರಿ ಭೀಮಸೇನ ಕೈಲಿರೋದ್ರಿಂದ ಅಷ್ಟೊಗಳ ಹಕ್ಕಿದೆ ಅಂತ ಹೇಳ್ತಾರೆ. ಅಷ್ಟೊಗಳ ಹಕ್ಕಿದೆ, ಧರ್ಮಾದಿಗಳೆಲ್ಲ ಪ್ರತಿನಿತ್ಯ ಭೀಮಸೇನಿಗೆ ಕೊಟ್ಟು ಉಳಿದನ್ನು ತಾವು ತಗೊಳ್ತಾ ಇದ್ರು. ಅದಕ್ಕೆ ನಮ್ಮಲ್ಲಿ ದೇವರಿಗೆ ನೈವೇದ್ಯವಾದ ಮೇಲೆ ವಾಯುದೇವರ ನೈವೇದ್ಯವಾಗಲೇಬೇಕು. ಗಣೇಶನಿಗೆ ವರ್ಷಕ್ಕೊಮ್ಮೆ ನೈವೇದ್ಯ ಮಾಡಿದ್ರೆ ಸಾಕು, ಗಣೇಶ ಚತುರ್ಥಿ ಮಾಡಿದ್ರೆ ಸಾಕು, ಉಳಿದ ದೇವರಿಗೆ ಅವತ್ತವತ್ತು ಮಾಡಿಬಿಟ್ರೆ ಸಾಕು. ವಾಯುದೇವರಿಗೆ ಹಾಗಲ್ಲ, ಪ್ರತಿನಿತ್ಯದಲ್ಲೂ ಆಗಬೇಕು. ಕಾರಣ ಪ್ರತಿನಿತ್ಯ ಕಾಪಾಡ್ತಾರೆ ಅಂತೇಳಿ. ಅವರು ವರ್ಷಕ್ಕೊಮ್ಮೆ ಉಸಿರಾಡಿಸ್ತೀನಿ ಅಂದ್ರೆ ಗತಿ ಏನಾಗಬೇಕಾಗ? ವರ್ಷಕ್ಕೊಮ್ಮೆ ನೈವೇದ್ಯವ ವರ್ಷಕ್ಕೊಮ್ಮೆ ಉಸಿರಾಡಿಸ್ತೀನಿ ಅಂತ ಕೇಳಿದ್ರೆ ಎಲ್ಲ ಹೆಣಗಳ ರಾಶಿ ಬಿದ್ದಿರುತ್ತವೆ ಹೊರತು ಒಬ್ಬನು ಬದುಕೋದಿಲ್ಲ. ವಾಯುದೇವರ ಕೆಲಸ ತುಂಬಾ ದೊಡ್ಡ ಕೆಲಸವಾದ್ದರಿಂದ ಅವರಿಗೆ ಅಷ್ಟು ತಗೊಳ್ಳ ಹಕ್ಕಿದೆ. ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತ ಅನ್ನದೆ ನೈವೇದ್ಯ ಮಾಡೋ ಹಾಗೆ ಇಲ್ಲ, ಅದು ವಾಯುದೇವರ ಹಿರಿಮೆ. ಆದ್ರಿಂದ ದೇವತೆಗಳನ್ನು ಆರಾಧನೆ ಮಾಡಬೇಕಾದ್ರೆ ತಾರತಮ್ಯ ಕ್ರಮದಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ತಾರತಮ್ಯ ಕ್ರಮದಲ್ಲಿ ಮಾಡಬೇಕೇ ಹೊರತು ಎಲ್ಲರಿಗೂ ಒಂದೇ ರೀತಿ ನಮಸ್ಕಾರ ಅಲ್ಲ, ಎಲ್ಲರಿಗೂ ಒಂದೇ ರೀತಿಯಾದ ದೇವ ನೈವೇದ್ಯ ಅಲ್ಲ, ಒಂದೇ ರೀತಿಯಾದ ಚಿಂತನೆ ಅಲ್ಲ. ಅವ್ರು ನಮ್ಮನ್ನು ಎಷ್ಟು ಕಾಪಾಡ್ತಾರೆ, ಹೇಗೆ ಕಾಪಾಡ್ತಾರೆ ಅನ್ನೋದ್ರ ಮೇಲೆ ನಾವು ಎಷ್ಟೆಷ್ಟು ಭಕ್ತಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಭಕ್ತಿ ಮಾಡಬೇಕು ಪಾರ್ಟ್ ಎ, ತಾರತಮ್ಯ ಕ್ರಮದಲ್ಲಿರಬೇಕು ಮುಂದಿನ ಭಾಗ. ಯಶ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಶ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶತ್ತೆ ಮಹಾತ್ಮನಃ. ವಾಯುಸ್ತುತಿ ಹೇಳುದಿದೆ ಮಾತನ್ನೇನೆ, ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈಃ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನಾ ಸೇವಕೇಶು ಯಸ್ಸಂಧತ್ತೇ ವಿರಿಂಚಿ ಶಶನ ವಿಹಗತ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುಃ ಅಸ್ಮದ್ಗುರುಸ್ತಂ. ವಾಯುಸ್ತುತಿಯ ಸ್ತೋತ್ರ ಪೂರ್ತಿಯಾಗಿ ತಾರತಮ್ಯ ಹೇಳ್ತಕ್ಕಂಥ ಸ್ತೋತ್ರ. ವಿಷ್ಣು ಸರ್ವೋತ್ತಮನಾದ್ದರಿಂದ ತತ್ರ ಭಕ್ತಿಂ ಗರಿಷ್ಠಾಂ, ಅತ್ಯುತ್ತಮವಾದ ಭಕ್ತಿ ಮಾಡಬೇಕು. ಆಮೇಲೆ ಲಕ್ಷ್ಮೀದೇವಿಯಲ್ಲಿ, ಆಮೇಲೆ ಬ್ರಹ್ಮವಾಯುಗಳಲ್ಲಿ, ಆಮೇಲೆ ಸರಸ್ವತಿ ಭಾರತೀಯರಲ್ಲಿ, ಆಮೇಲೆ ಗಣೇಶ ರುದ್ರದೇವರಲ್ಲಿ. ಈ ತಾರತಮ್ಯ ಕ್ರಮದಲ್ಲಿ ನಾವು ಭಕ್ತಿ ಮಾಡಬೇಕೇ ಹೊರತು ಎಲ್ಲರಿಗೂ ಒಂದೇ ರೀತಿಯಾದ ಭಕ್ತಿ ಅಲ್ಲ, ಇದು ಸಿದ್ಧಾಂತ. ಆದ್ರಿಂದನೇ ಸ್ಪಷ್ಟವಾಗಿ ವಾಯುದೇವರ ಹಿರಿಮೆಯನ್ನು ಭೀಮನಿಗೆ ಸಿಂಹಪಾಲು ಎಂಬುದು ಅರ್ಥವತ್ತಾದ ಮಾತು. ಅವತ್ತಿನಿಂದ ಭೀಮಸೇನ ಮನೆಯಲ್ಲಿ ಅವರೆಲ್ಲ ಭಿಕ್ಷೆ ಬೇಡಿಕೊಂಡು ಬರೋದು, ಅಮ್ಮ ಭಿಕ್ಷೆ ಅಂತ ಹೇಳೋದು, ಅವತ್ತರಿಂದ ಕುಂತಿ ಹೇಳ್ತಿದ್ದು ಸಮವಾಯ ಹಂಚಿಕೊಳ್ಳಿ ಅಂತ ಹೇಳೋ ಪದ್ಧತಿ. ಅವರ ಸಮ ಅಂದ್ರೆ 50% ಭೀಮಸೇನ ದೇವರಿಗೆ, ಉಳಿದ 50% ನಾ 5 ಜನ ಹಂಚಿಕೊಂಡು, ಈ ರೀತಿ ನಡೆದಿತ್ತು. ಕೆಲವು ದಿವಸ ಆಗೋಯ್ತು, ವಾಸ ಮಾಡ್ತಾ 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 ಕೆಲವು ತಿಂಗಳುಗಳೇ ಕಡಿತಾ ಇದೆ. ಒಂದು ದಿವಸ ಇವರೆಲ್ಲ ಭಿಕ್ಷೆಗೆ ಹೋಗಿದ್ದಾರೆ, ಧರ್ಮರಾಜಾದಿಗಳೆಲ್ಲ ಭಿಕ್ಷೆಗೆ ಹೋಗಿದ್ದಾರೆ, ಕುಂತಿದೇವಿ ಭೀಮಸೇನ ಇಬ್ಬರು ಮನೆಯಲ್ಲಿದ್ದಾರೆ. ಆಗ ಒಂದು ವಿಚಿತ್ರ ಪ್ರಸಂಗ ನಡೆದೋಗ್ತಾ ಇದೆ. ಏನು ಪ್ರಸಂಗ ಅಂದ್ರೆ, ಯಾವ ಮನೆಯ ಬ್ರಾಹ್ಮಣನ ಮನೆಯಲ್ಲಿ ವಾಸ ಮಾಡ್ತಿದ್ರಲ್ಲ, ನಿಜವಾಸ ಹೇತು, ಆ ಬ್ರಾಹ್ಮಣನ ಮನೆಯಿಂದ ಜೋರ ಗಳ ಧ್ವನಿ ಕೇಳಿಸ್ತಾ ಇದೆ, ಜೋರ ಗಳುತ್ತಾ ಇದ್ದಾರೆ. ಆಶ್ಚರ್ಯವಾಯ್ತು ತಕ್ಷಣ, ಜೋರ ಅಳಧ್ವನಿ ಕೇಳಿದ ತಕ್ಷಣ ಆ ಅಳಧ್ವನಿ ಕಿವಿ ಯಾರ ಕಿವಿ ಬಿತ್ತಂತ ಗೊತ್ತೇನು? ಭೀಮಸೇನ ಕಿವಿ ಮೊದಲು ಬಿತ್ತಂತೆ. ಇದೊಂದು ಆಶ್ಚರ್ಯ. ಅಲ್ಲಿ ಕುಂತಿದೇವಿ ಇದ್ದಾಳೆ, ಭೀಮಸೇನನು ಇದ್ದಾರೆ, ಇಬ್ರು ಜೊತೆಗಿದ್ದಾಗ ಇಬ್ಬರಿಗೂ ಕೇಳಿಸ್ಬೇಕಂತಾರೆ ಒಟ್ಟಿಗೆನೆ, ಆದರೆ ಭೀಮನಿಗೆ ಮೊದಲು ಕೇಳಿಸ್ತಾರೆ. ಇನ್ನೂ ಆಶ್ಚರ್ಯ ಅಂದ್ರೆ, ಅಳೋಧ್ವನಿ ಗಳೋಧ್ವನಿ ಎಲ್ಲ ಮೊದಲು ಕೇಳಬೇಕಾದ್ದು ಹೆಂಗಸರು ಕಿವಿ ಕೇಳಬೇಕು ಫಸ್ಟ್, ಟಿವಿ ನೋಡ್ತಿದ್ರೆ. ಇಲ್ಲದವ್ರು ಟಿವಿ ಕೇಳಿಸ್ತಾ ಇರ್ತೇವೆ, ಇವ್ರು ಕೇಳೋದೇ ಇಲ್ಲ. ಪಕ್ಕದ ಮೇಲೆ ಕುಗಿದ್ರು ಮನುಷ್ಯನಿಗೆ ಕೇಳೋದಿಲ್ಲ, ಅದಕ್ಕೆ ಕೊಂದ್ಕೊಂದ್ಕೊಂದು ಹೋಗ್ತಾ ಇರ್ತಾರೆ. ಯಾಕೆ? ಆ ಟಿವಿ ಹಾಕ ಗಲಾಟೆ ಏನು ಕಾಣಿಸೋದೇ ಇಲ್ಲ, ಕೇಳಿಸೋದೇ ಇಲ್ಲ ಅವರಿಗೆ. ತಮ್ಮ ಮಕ್ಕಳು ಕುಗಿದ್ರೆ ಕೇಳಿಸೋ ಇಲ್ಲ ಅಂತ ಸ್ಥಿತಿಯಲ್ಲಿ ಇರ್ತಾರೆ ಮನುಷ್ಯ. ಟೋಟಲ್ ಇನ್ವಾಲ್ವ್ಮೆಂಟ್ ಆ ಕಡೆಗೆ ಭಾರಿ ತಪ್ಪದು. ಒಂದು ಹೆಂಗಸರ ತಾಯಿ ಕರಳು ಅಂತಾನೆ ಸ್ತ್ರೀಯರಿಗೆ ಕರೆಯೋದು. ಕುಂತಿ ಮೊದಲು ಕೇಳಬೇಕು. ಕುಂತಿ ಸಾಮಾನ್ಯ ಸ್ತ್ರೀ ಅಲ್ಲ, ಮತ್ತೆ ಮಹಾಮಹಿಮೆಯಳೆ ಅವಳು, ತುಂಬಾ ಕರುಣಾಳು ಅವಳು. ಅಂಥವಳು ಕಿವಿ ಎಷ್ಟು ಶಾರ್ಪ್ ಇರಬೇಕು. ಆದರೆ ಭೀಮಸೇನ ಕಿವಿ ಎಷ್ಟು ಶಾರ್ಪ್ ಅಂದ್ರೆ, ಕುಂತಿಗಿಂತ ಬೇಗ ಕೇಳಿಸ್ತಿದ್ದೆ ಭೀಮಸೇನೆ. ಇದು ಅರ್ಥವತ್ತಾದ ಮಾತಿತ್ತು. ಕುಂತಿಗಿಂತ ಭೀಮಸೇನೆ ಮೊದಲು ಕೇಳಿಸ್ತು, ಇಬ್ಬರು ಕೊಂಡೆ ಕಡೆ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಆಪತ್ತು ಬಂದಾಗ ಯಾವ ದೇವರು ಸ್ತೋತ್ರ ಮಾಡಬೇಕು ಅಂದ್ರೆ, ವಾಯುದೇವರು ಸ್ತೋತ್ರ ಮಾಡಿ ಇಮ್ಮಿಡಿಯೇಟ್ ಆಗಿ ರೀಚ್ ಆಗುತ್ತೆ ಅವರಿಗೆ ಅಂತ. ವಾಯುಸ್ಥಿತಿ ಪುರಸ್ಕರಣೆ ಮಾಡಿದರೆ ಇಮ್ಮಿಡಿಯೇಟ್ ಆಗಿ ರೀಚ್ ಆಗಬೇಕು. ಆ ರೀತಿ ವಾಯುದೇವರು ನಮ್ಮ ಮಾತು ಕೇಳಿಸ್ಕೋತಾರೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಅದಕ್ಕೆ ವಾಯುಸ್ತುತಿಯಲ್ಲಿ ಶಾಶ್ವತೀಂ ಆಶುದೇವ, ಆಶು ಅಂದ್ರೆ ಬೇಗ, ಇಮ್ಮಿಡಿಯೇಟ್ ಅವರು ನಮ್ಮನ್ನು ಕಾಪಾಡಬೇಕು, ಕಾಪಾಡೇ ಕಾಪಾಡ್ತಾರೆ. ಕುಂತಿಗಿಂತ ಬೇಗ ಭೀಮಸೇನ ಕೇಳಿಸಿಕೊಂಡಮ್ಮ, ಬರೀ ಕೇಳಿಸ್ಕೊಳ್ಳೋರು ಅಷ್ಟೇ ಅಲ್ಲ, ರೆಸ್ಪಾಂಡ್ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ. ಅಮ್ಮ ಜಾನೀಹಿ ವಿಪ್ರರುದಿತಂ ಕುತ ಇತ್ಯತಶ್ಚ ಯೋಗ್ಯಂ ವಿಧಾಸ್ಯೇ. ಹೋಗು, ಆ ಬ್ರಾಹ್ಮಣ ಯಾತಕ್ಕೆ ಕಳ್ತಾನೆ, ಕೇಳ್ಕೊಂಡು ಬಾ, ನಾನು ಏನ್ ಮಾಡಬೇಕೋ ಅದನ್ನು ಮಾಡ್ತೇನೆ, ಆ ನಳುವನ್ನು ಪರಿಹಾರ ಮಾಡ್ತೇನೆ ಅಮ್ಮ, ನೀನ್ ಹೋಗಿ ಬಾ ಅಂತ ಕಳಿಸಿಕೊಟ್ಟರು ಭೀಮಸೇನ. ತಕ್ಷಣವೇನೆ ಪರಿಹಾರದ ಮಾರ್ಗವನ್ನು ಹುಡುಕಿ, ಇವತ್ತು ನೋಡಿ ಜನ ಸಾಯ್ತಿರ್ತಾರೆ, ಎಲ್ಲಿ ಪರಿಹಾರದ ಮಾರ್ಗ ಯಾರು ಹುಡುಕೋರಿದ್ದಾರೆ? ಎಲ್ಲ ಒಂದಕ್ಕಲ್ಲ, ಅನೇಕದ ಕಡೆಗೆ ಜನ ಇವತ್ತು ಕೂಗ್ಬೇಕು, ಗಿರಿಸ್ಬೇಕು, ಒದ್ದಾಡಬೇಕು. ಅಷ್ಟಾದ್ರೂ ಜನ ಇವತ್ತು ಕಿರಿ ನೋಡ್ತಾರೆ ಅಂತೇನೂ ಇಲ್ಲ, ನಮ್ಮ ಎಲ್ಲರಲ್ಲೂ ಇವತ್ತೊಂದು ದೋಷ ಕಾಡ್ತಾ ಇರುತ್ತೆ. ಆದರೆ ವಾಯುದೇವರು ಮಾತ್ರ ಅತ್ಯಂತ ಸೂಕ್ಷ್ಮ. ಗಜೇಂದ್ರ ಕೂಗು ದೇವರಿಗೆ ಹಾಗೆ ಕಷ್ಟ ಕೇಳಿಸ್ತಲ್ಲ, ಹಾಗೆ ಕಷ್ಟ ಇವರಿಗೆ ಕೇಳಿಸ್ತಾ ಇದೆ. ಇವ್ರ ಕಷ್ಟ ಕೇಳಿಸ್ಕೊಳ್ಳೋ ದೇವತೆಗಳು ಇಬ್ರೆ, ಒಬ್ಬ ಹರಿ ಒಬ್ಬ ವಾಯು. ಅದು ಸರ್ವೋತ್ತಮನಾಗಿ ಕೇಳಿಸಿಕೊಳ್ಳುತ್ತಾನೆ. ಜೀವೋತ್ತಮರ ಕೇಳಿಸಿಕೊಳ್ಳುತ್ತಾರೆ. ಆ ರೀತಿ ಕೇಳೋದಕ್ಕೆ ಏನು ಕಾರಣ ಅಂದ್ರೆ, ಸುಂದರಕಾಂಡದಲ್ಲಿ ಕೇಳಿರ್ತೀರಿ, ಸ ಸರ್ವ ಸುರಾತ್ಮನೋಂಗಜಂ, ವಾಯುದೇವರು ಸ ಸರ್ವಲೋಕ ಸಾಕ್ಷಿಣ ಸುತಂ ಶರೈರ್ವ ವರ್ಷ, ಸರ್ವಲೋಕ ಸಾಕ್ಷಿಗಳು 24 ತಾಸು ನಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ, ಇಡೀ ಲೋಕವನ್ನು ವಾಚ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ಕ್ಲಾಸ್ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಗೊತ್ತಾಗುತ್ತೆ. ಇದು ಅವರ ಹಿರಿಮೆ. ಹೇಳಿದ್ಬೋದು, ಅಮ್ಮ ನೀನು ಹೋಗಿ ಬಾ ಅಂತ ಕಳಿಸಿದ ತಕ್ಷಣ ಆಕೆ ಹೊರಟ್ಲಂತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರಬಹುದು, ಭೀಮಸೇನ ತಾನೇ ಯಾಕೆ ಹೋಗಬಾರ್ದಾಗಿತ್ತು, ತಾಯಿನ ಯಾಕೆ ಕಳಿಸಿಬಿಟ್ಲು ಅಂತ ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಕಂಟಿನ್ಯೂಸ್ ಆಗಿ ಉತ್ತರ ಕೊಡೋದು ತಾತ್ಪರ್ಯದ ವೈಶಿಷ್ಟ್ಯ, ಮಹಾಭಾರತದ ಹಿರಿಮೆ. ಯಾಕೆ ಭೀಮಸೇನ ಹೋಗಲಿಲ್ಲ ಅಂದ್ರ ಕಾರಣ ಕೊಡ್ತಾರೆ, ಸ್ತ್ರೀಬಾಲ ಸಂಯುತ ಗೃಹೇ ಶಿಶುಲಾಲ ರಾಧವು ಲಜ್ಜೇತಿಚಿಸ್ಮ ಜನನೀಂ ಅವದನ್ನ ಚಾಗ. ಅಲ್ಲಿ ಬರೀ ಒಬ್ಬ ಗಂಡಸಿನ ಧ್ವನಿ ಕೇಳಿಸಿಲ್ಲ, ಮನೆಯವರೆಲ್ಲ ಅಳುತ್ತಾ ಇದ್ದಾರೆ. ಇಬ್ರು ಹೆಂಗಸರಿದ್ದಾರೆ, ಇಬ್ರು ಗಂಡಸರಿದ್ದಾರೆ, ಹೆಂಗಸರ ಧ್ವನಿಯನ್ನು ಕೇಳಿಸ್ತಾ ಇದೆ. ಅದಕ್ಕೆ ಸ್ತ್ರೀಬಾಲ ಸಂಯುತ ಗೃಹೇ, ಹೆಂಗಸರ ಮಕ್ಕಳಿರೋ ಮನೆಯೊಳಗೆ ಒಬ್ಬ ಪರಪುರುಷ ಕಷ್ಟ ನುಗ್ಗಬಾರದು ಅಂತ ತೋರಿಸಿಕೊಳ್ಳಕ್ಕೆ ಹಾಗೆ ಮಾಡಿದ್ರೆ, ಹೆಂಗಸರ ಮಕ್ಕಳು ಇರ್ತಾರೆ, ಒಬ್ಬ ಇನ್ನೊಬ್ಬ ಗಂಡಸು ಆಗಲ್ಲ ತಕ್ಷಣ ಹೋಗಿಬಿಟ್ರೆ ತುಂಬಾ ಡೆಲಿಕೇಟ್ ಆಗುತ್ತೆ. ಪಾಪ ಮನೇಲಿ ಫ್ರೀ ಆಗಿರ್ತಾರೆ ಅವರು, ಇದ್ದಕ್ಕಿದ್ದ ಇವ್ರು ಹೋಗಿಬಿಟ್ರೆ ತುಂಬಾ ಮನಸ್ಸಿಗೆ ಸಂಕೋಚ ಅನಿಸ್ತದೆ. ಅಂತ ಸಂಕೋಚಕ್ಕೆ ಒಳಗೆ ಮಾಡಬಾರದು ಅವ್ರನ್ನ ಅಂತ ಹೇಳಿಬಿಟ್ಟು ಭೀಮಸೇನ ತಾನು ಹೋಗಲಿಲ್ಲ. ಅಲ್ಲೂ ಧರ್ಮ ಶಿಕ್ಷಣ. ಅದಕ್ಕೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಪೋದರ. ಇಷ್ಟೆಲ್ಲ ನಾವು ಕಾಮನ್ ಸೆನ್ಸ್ ನಾವು ಅನುಭವಿಸಿ ತಿಳಿಯೋದಲ್ಲ, ಮಹಾಭಾರತ ಓದ್ತಿದ್ರೆ ಎಷ್ಟು ಎಜುಕೇಶನ್ ಬರ್ತದೆ ಗೊತ್ತೇನಾಗ. ಇದು ಮನೆ ಕಿವಿಯಲ್ಲಿ ಕೇಳಿ ಅಭ್ಯಾಸ ಇದ್ದು ಬಿಟ್ರೆ ತಕ್ಷಣ ಮಾತು ಜ್ಞಾಪಕ ಬಂದು ಬಿಟ್ರೆ ಯಾರಲ್ಲಿ ಎಂಥ ಜಾಗಕ್ಕೆ ಯಾರನ್ನ ಕಳಿಸ್ಬೇಕು ಅಂತ ಗೊತ್ತಾಗ್ತದೆ. ಅದಕ್ಕೆ ಗಂಡಸು ಹಾಗೆಲ್ಲ ನುಗ್ಗಬಾರದು, ಅದಕ್ಕೆ ತಾಯಿನ ಕಳಿಸಿಕೊಡ್ತಾನೆ. ಹೆಂಗಸರಿದ್ದ ಜಾಗಕ್ಕೆ ಯಾರಿಗೆ ಹೋಗಬೇಕು, ಹೆಂಗಸರೇ ಹೋಗಬೇಕೇ ಹೊರತು ಗಂಡಸರು ಹೋಗಬಾರದು, ನಿಯಮ ಇದು. ಒಂದು ಇಲ್ಲೊಂದು ವಿಶೇಷಾಂಶ, ಮತ್ತೆ ನಾವು ಭಾರಿ ಬುದ್ಧಿವಂತಿಕೆ ಮಾಡ್ತೇವೆ, ಕೇಳಿದ ತಕ್ಷಣ ಬುದ್ಧಿ ಬೇರೆ ರೀತಿ ಓಡ್ತಾ ಇರ್ತದೆ. ಪಕ್ಕ ಯಾರೋ ಒದರ್ತಿರ್ತಾರೆ, ಉಚ್ಚಾಬಿಟ್ಟು ಕಾಪಾಡಿ ಕೂಗ್ತಿರ್ತಾರೆ, ಕೇಳಿಸ್ಕೊಂಡ್ಬಿಡ್ತಾರೆ, ಸುಮ್ಮನೆ ಕೂತಿರ್ತಾನೆ. ಯಾಕೆ ಅಂತ ಕೇಳಿದ್ರೆ ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ, ಗಂಡಸರಾಗೆಲ್ಲ ಹೋಗಬಾರದಂತೆ, ಆದ್ರೆ ಹೋಗ್ತಾ ಇಲ್ಲ ಕೂತ್ಕೊಂಡು ಏನ್ ಮಾಡ್ಬೇಕು ಇವತ್ತೆ. ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬ ಹೆಂಗಸರು ಇದ್ರೆ ಅವ್ರನ್ನ ಕಳಿಸಿ, ಇಲ್ಲೋರು ನೀವೇ ಹೋಗಿ, ಅದೇನು ಮಾಡಕ್ ಆಗೋದಿಲ್ಲ. ಇನ್ನೊಬ್ರು ಇದ್ದಾಗ ನೀವು ಹೋಗ್ಬೇಡಿ ಅಂತ ಅಷ್ಟೇ ಅರ್ಥನೇ ಹೊರತು ಜನ್ಮದಲ್ಲೇ ಹೋಗಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ನಮ್ಮನೆ ಇಂತರ ಅರ್ಥ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಶಾಸ್ತ್ರ ಕೆಡಿಸಿಬಿಡ್ತಾರೆ. ಯಾಕೆ ಅಲ್ಲಿ ಅನಿವಾರ್ಯ, ಒಬ್ಬ ಹೆಂಗಸರಿದ್ದಾರೆ ಹೋಗಿ ಬರಲಿ, ಯಾರು ಇಲ್ಲ ನಾನೇ ಹೋಗ್ತೇನೆ, ಅದೇನು ತಪ್ಪಲ್ಲ. ಇದು ಧರ್ಮ ಸೂಕ್ಷ್ಮ ಅಂದ್ರೆ ಅಲ್ಲಿ ರಾಮದೇವರು ಹೇಗೆ ಮರ್ತ್ಯಾವತಾರ ಸ್ಟಿಹ ಮರ್ತ್ಯ ಶಿಕ್ಷಣ ಮತ್ತು ನಾವು ಕೇಳ್ತೇವೆ, ಹಾಗೆ ಭೀಮಸೇನ ದೇವರ ಮರ್ತ್ಯಾವತಾರ ಸ್ಟಿಹ ಮರ್ತ್ಯ ಶಿಕ್ಷಣ ಇದನ್ನೆಲ್ಲ ಕಲಿತಾಗ ಮಹಾಭಾರತ ಇವ ಹಿಂದೋ ಮುಗಿದೋಗಿದೆ ಮತ್ತೆ ಓದಬೇಕು ಅಂದ್ರೆ ಇವೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ನಮ್ಮ ಬದುಕು ದೇವರಿಗೆ ಪ್ರಿಯವಾಗಬೇಕು, ಪ್ರೀಳಯಾಮೋ ವಾಸುದೇವಮ ತನ್ನ ಬದುಕಬೇಕು. ಅದಕ್ಕಿಂತ ಮಾರ್ಗ ನಮ್ಮನ್ನ ದೇವರಿಗೆ ಅತ್ಯಂತ ಹತ್ತಿರ ಮಾಡುತ್ತೆ ಅಂತ ಅರ್ಥ. ಆಗ ಕುಂತಿ ಹೊರಟ್ಲಂತೆ, ಹೊರಟಿದ್ದಾಳೆ ಕುಂತಿ ಅಂಥವಳು, ಎಷ್ಟು ಕರುಣಾಳು, ಪಾಪ ಕರುಣಾಮಯಿಂದ ಕರುಣಾಮಯಿಯೇ. ಹೋಗ್ತಾ ಹೋಗ್ತಾ ಅದೇ ದೂರ ಇಲ್ಲ ಮನೆ, ಒಂದು ಭಾಗ ಈ ಕಡೆ ಇದೆ ಆ ಕಡೆ ಅವರಿದ್ದಾರಷ್ಟೇನೆ. ಕಷ್ಟ ಹೋಗ್ಲಿಕ್ಕೆ ಅಂತ ನಿಂತ್ಕೊಂಡು ಹಾಗೆ ಹೇಳ್ತಾಳೆ, ಸಂಬೃತ ಇವಾ, ಕಷ್ಟ ಅವಳು ನುಗ್ಲಿಲ್ವಂತೆ, ಹಾಗೆ ಕೆಡ್ತಾ ಇದ್ದಾಳೆ. ಯಾಕೆಂದ್ರೆ ಅವ್ರಿಗೆ ಮಾತಾಡ್ಕೋತಾ ಇದ್ದಾರಲ್ಲ, ಏನ್ ಮಾತಾಡ್ತಾರೆ ಕೇಳಿಕೊಂಡು ಸರಿಯಾದ ಸಮಯದಲ್ಲಿ ಒಳಗೆ ಹೋಗೋಣ ಅಂತ ಹೇಳಿ ಮಾತೆಲ್ಲ ಕೇಳಬೇಕು ತನಗೆ. ಇಷ್ಟೊತ್ತು ಅವಳು ಮಾತ್ರ ಕೇಳ್ತಿತ್ತು, ಮಾತು ಕೇಳ್ತಿರ್ಲಿಲ್ಲ. ಹತ್ರ ಬಂದು ಮಾತು ಕೇಳಿಸ್ಕೋತಾ ಕೇಳ್ತಾಳೆ, ಏನ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಬಣ್ಣ ಅಂತ ಹೇಳಿ ಹಾಗೆ ನಿಂತ್ಲಂತೆ. ಅಲ್ಲಿ ಮಾತುಕತೆ ಕೇಳಿಸ್ತಾ ಇದೆ. ಗಂಡ ಹೆಂಡತಿ, ಬ್ರಾಹ್ಮಣ ಅವನ ಹೆಂಡತಿ, ಅವನೊಬ್ಬ ಮಗಳು, ಮಗಳು ದೊಡ್ಡವಳು, ಮಗು ಗಂಡು ಮಗ ಚಿಕ್ಕವನು, 4 ಜನರ ಸಂಸ್ಕಾರ, ಇವು ಚಿಕ್ಕ ಸಂಸಾರ. ಆದರೆ ಪ್ರಚಾರ ಮಾಡಕ್ಕೆ ಉಪಯೋಗಿಸ್ಬೋದು ಅದನ್ನ, ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳ್ತಾರಲ್ಲ, ಆದರ್ಶ ಸಂಸಾರ. ಪಾಪ ಅವ್ರ ಗಂಡ ಮಾತಾಡ್ತಾ ಇದ್ದಾನೆ ಯಜಮಾನ. ವೇದವ್ಯಾಸ ದೇವರು ಎಷ್ಟು ಚೆನ್ನಾಗಿ ಬರೀತಾರೆ ಭಾಗ ಓದಬೇಕದನ್ನ, ಇಡೀ ಒಂದು ಅಧ್ಯಾಯದೊಳಗೆ ಒಂದು ಆದರ್ಶ ಕುಟುಂಬದ ಚಿತ್ರ ಕೊಡ್ತಾರೆ. ವೇದವ್ಯಾಸ ದೇವರು ಎಷ್ಟು ಆತ್ಮೀಯತೆಯಿಂದ ಮಾತಾಡ್ತಾ ಇದ್ರು, ಹೇಗೆ ಸ್ಪಂದಿಸ್ತಾ ಇದ್ರು, ತಮ್ಮ ತಮ್ಮ ಜವಾಬ್ದಾರಿಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ರು ಅಂಬುದನ್ನ ಬಹಳ ರಮ್ಯವಾಗಿ ಹೇಳ್ತಾ ಹೋಗ್ತಾರೆ. ಅತ್ಯಂತ ಶ್ರೇಷ್ಠ ಕಾವ್ಯ, ಅತ್ಯಂತ ಶ್ರೇಷ್ಠ ಕಾವ್ಯ, ಶ್ರೇಷ್ಠ ಇತಿಹಾಸ, ಒಳ್ಳೆ ತತ್ವಶಾಸ್ತ್ರ. ಅದನ್ನೆಲ್ಲ ಒಂದ್ ಕಡೆ ಕಾಣಬೇಕು ಅಂತಿದ್ರೆ ಆ ಭಾಗ ನೋಡಬೇಕು. ವೇದವ್ಯಾಸದೇವರು ವರ್ಣನೆ ಮಾಡ್ತಾರೆ, ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ನೋಡು ಹೆಂಡತಿ ಹೇಳೋ ಮಾತನ್ನು ನೋಡು, ಈ ಊರಿಗೆ ಎಷ್ಟು ಅಪಾಯದಿಂದ ಗೊತ್ತಿದೆ, ಬಕಾಸರ ಗಂಟು ಬಿದ್ದಿದ್ದಾನೆ, ಅವನಿಗೆ ಬಂಡಿ ಅನ್ನ ಮತ್ತು ಎತ್ತುಗಳು, ಮತ್ತೊಬ್ಬ ಪುರುಷ, ಬಂಡಿ ತುಂಬಾ ಭಕ್ಷ್ಯಭೋಜ್ಯಗಳ ರಾಶಿ, ಇದನ್ನೆಲ್ಲ ಕೊಡೋ ಕರಾರಿದೆ. ಈ ಊರಲ್ಲಿ ಬರೋದು ನಮಗೆಲ್ಲ ಗೊತ್ತಿದೆ, ನಾನು ಎಷ್ಟು ಹೇಳಿದೆ ನಿನಗೆ, ಈ ಊರಲ್ಲಿರೋದು ಬೇಡ, ಬೇರೆ ಊರಿಗೆ ಹೋಗೋಣ ಅಂತ ಹೇಳಿದೆ, ನೀನು ಕೇಳಲೇ ಇಲ್ಲ ಅಂತ ಮಾತಾಡ್ತಿದ್ದೆ. ಅಂದ್ರೆ ಇದೇನು ಹೊಸ್ತಲ್ಲ, ಮನೆಗೊಬ್ಬರು ಕಳಿಸೋ ಪದ್ಧತಿ ಬಂದೋಗ್ಬಿಟ್ಟಿತ್ತಾಗ್ಲೇನೆ. ಅದಕ್ಕೆ ಬ್ರಾಹ್ಮಣ ಹೇಳಿದ್ದಂತೆ, ಪಾಪ ಈ ಊರಲ್ಲಿ ಇರೋದು ಬೇಡ, ಬೇರೆ ಊರಿಗೆ ಹೋಗೋಣ, ನಿಶ್ಚಿತವಾಗಿರೋಣ ಅಂತ ಕೇಳಿದ್ರೆ ಇವಳು ಏನ್ ಹೇಳಿದ್ದಂತ ಗೊತ್ತೇನು, ನಾನು ಹೇಳಿದೆ ನೈತತ್ಪ್ರಿಯೇ ತವ ಮನೋಗತ ಮಾಸ ಏನಾ, ಏನ್ ಬಿಡಿ ಪರವಾಗಿಲ್ಲ, ಇವತ್ತು ತಾ ಎಂದು ಬರುತ್ತ ನಮ್ ಸರದಿ ಯಾರಿಗೆ ಗೊತ್ತಂತೆ, ಯಾಕೆ ಅವಸರ, ನಮ್ಮಅಪ್ಪ ಹುಟ್ಟಿ ಬೆಳೆದಿದ್ದಿಲ್ಲೇ, ನಮ್ಮ ತಾತ ಹುಟ್ಟಿ ಬೆಳೆದಿದ್ದಿಲ್ಲೇ, ನೋಡಿ ಹೇಗೆ ಅಟ್ಯಾಚ್ಮೆಂಟ್ ಬರುತ್ತಲ್ಲ, ಪೂರ್ವಜರ ಮನೆ ಅಂತ ಹೇಳಿ ಹೇಗೆ ಬರುತ್ತಲ್ಲ ಆ ತರ. ಸಿಂಧರ ಇದ್ದಿದ್ದೆ ಊರೊಳಗೆ ಬೇರೆ ಊರಿನಲ್ಲ ಬರೋದಿಲ್ಲಂತೆ, ಪ್ರಸಂಗವನ್ನ ನೋಡಿದ್ರಾಯ್ತಂತೆ ಅಂತ ಹೇಳಿಬಿಟ್ಟೆ. ನೀನಾ ಹೇಳಿದೆ, ಎಷ್ಟಪ್ಪಾಯ್ತು ನೋಡಿದೆ ಇವತ್ತಿನ ದಿವಸ, ಅವತ್ತು ಊರು ಬಿಟ್ಟು ಹೋಗಿದ್ದಿದ್ರೆ ಇಂಥ ಪ್ರಸಂಗ ಬರ್ತಿರಲಿಲ್ಲ, ಆದ್ರಿಂದ ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಬೈತಾನೆ ಅವಳನ್ನು. ಆಮೇಲೆ ಅನ್ಕೋತಾನೆ, ನಿನ್ ತಪ್ಪಲ್ಲ ಇದು, ನನ್ ತಪ್ಪು ಹೌದು, ನೀನ್ ಹೋಗ್ಬಾರ್ದು ಅಂತ ಹೇಳಿದೆ, ನಾನು ಹೋಗಿ ತಪ್ಪೊಂಡ್ಬಿಟ್ನಲ್ಲ, ನಂದು ತಪ್ಪಿದೆ ಅಂತ ಹೇಳ್ತಾನೆ ಪಾಪ. ನಂದು ತಪ್ಪಿದೆ, ನಾವತ್ ಹೇಳ್ಬೇಕ, ಇವತ್ತು ಬೈದಾಗ ಅವತ್ತೇ ಬೈದು ಬಿಟ್ಟಿದ್ರೆ ಬರ್ತಿದ್ದೆ ಅಂತ ಕಾಣಿಸ್ತದೆ. ಅವತ್ತು ನಿನ್ ಮಾತು ಕೇಳ್ಕೊಂಡ್ಬಿಟ್ಟೆ ನಾನೀಗ, ಇವತ್ತು ಅನುಭವಿಸ್ಬೇಕಾಗಿದೆ ನೋಡಿದ್ಯಾ. ಹೋಗ್ಲಿ ಬಿಡು, ಯಾರ ಮಾತು ಯಾರು ಕೇಳಿದ್ರೆ ಏನಂತೆ, ಇವತ್ತಂತೂ ನಾಳೆ ಬೆಳಗಾದ್ರೆ ಒಬ್ಬ ಮನುಷ್ಯ ಬೇಕು ನಮಗೀಗ, ಅವನಿಲ್ಲ, ಯಾರು ಹೋಗ್ಬೇಕೀಗ ಯೋಚನೆ ಮಾಡು ಅಂತ ಕೇಳಿದನು. ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಬ್ರಾಹ್ಮಣ ಮಾತು ಮುಂದುವರಿಸ್ತಾನೆ, ನಾನೀಗ ಮನೆ ಯಜಮಾನ, ನಿಮ್ಮನ್ನೆಲ್ಲ ಕಾಪಾಡೋ ಜವಾಬ್ದಾರಿ ನಂದಾದ್ದರಿಂದ ನಿಮ್ಮನ್ನೆಲ್ಲ ಉಳಿಸ್ಬೇಕು ನಾನೀಗ, ಇಲ್ಲದೆ ಹೋದ್ರೆ ಯಾರು ಹೋಗಲೇಬೇಕಾಗ್ತದೆ, ನಾನು ಮನೆ ಯಜಮಾನ ಆದ್ದರಿಂದ ನಾನೇ ಹೋಗ್ತೇನೆ. ದೃಶನಕ್ಕೆ ಪ್ರತಿಪಾದಯಾಮಿ, ನಾನು ನನ್ನನ್ನ ರಾಕ್ಷಸನ ಬಾಯಿಗೆ ಬಲಿ ಕೊಡ್ತೇನೆ, ನಾನು ಹೋಗ್ತೇನೆ ಅಂತ ಬ್ರಾಹ್ಮಣ ಎದ್ನಂತೆ. ಆಗ ಹೆಂಡತಿ ಮಾತಾಡ್ತಾಳೆ, ಸ್ವಾಮಿ ಹಾಗೆಲ್ಲ ಮಾತಾಡಬೇಡಿ, ನಾನು ನಿಮ್ಮ ಹೆಂಡತಿ, ನಾನು ಮದುವೆ ಆಗಬೇಕಾದ್ರೇನೆ ಮಾತು ಕೊಟ್ಟು ಮದುವೆ ಆಗಿರ್ತೇವೆ ಅಂತ ಹೇಳ್ತಾರೆ. ಮಾತು ಕೊಟ್ಟು ಮದುವೆ ಆಗಿದ್ದೇವೆ ನಾವೀಗ, ಧರ್ಮ ಅರ್ಥ ಕಾಮ ಇವುಗಳಲ್ಲಿ ನಾಚಿಚರಾಮಿ ಅವರ ಒಂದು ದೊಡ್ಡ ಒಂದು ಕರಾರದು. ಒಂದು ಗಂಡನಾಗಲಿ ಹೆಂಡತಿಯಾಗಲಿ ಪುರುಷಾರ್ಥಗಳಲ್ಲಿ ಸಾಧನೆ ಮಾಡಬೇಕಾದ್ರೆ ಯಾರೂ ಕೂಡ ಇನ್ನೊಬ್ಬರ ಕೈಯನ್ನ ಬಿಡಕ್ ಬರೋದಿಲ್ಲ, ಅದು ನಿಯಮ. ಅದು ಒಂದು ಈಗ ನಾವು ನಮ್ಮ ಪ್ರಾಚೀನ ಸಂಪ್ರದಾಯದ ಮದುವೆಗೂ ರಿಜಿಸ್ಟರ್ ಮ್ಯಾರೇಜ್ ಎಷ್ಟು ವ್ಯತ್ಯಾಸ ಇದೆ ಲೆಕ್ಕ ಹಾಕಿ ನೋಡಂತೆ. ಇವ್ರ ಮ್ಯಾರೇಜ್ ಎಲ್ಲಿವರೆಗೂ ಡೈವರ್ಸ್ ಆಗೋವರೆಗೂ ಅಷ್ಟೇ, ಆಮೇಲೆ ನಾನ್ಯಾರೋ ನೀನ್ಯಾರೋ ಅಷ್ಟೇ. ಇದು ಹಾಗಲ್ಲ, ಜೀವನ ಪೂರ್ತಿ ಬದುಕ್ತಕ್ಕಂಥ ಹೊಣೆಗಾರಿಕೆ ನಮ್ಮಲ್ಲಿ ಇದೆ ಈಗ. ಆದ್ದರಿಂದ ನಾನು ಮಾತಾಡಿದ್ದೇನೆ ಒಂದ್ ಕಡೆಗೆ, ನನ್ನ ಮಾತು ಕೇಳ್ಕೊಳ್ತಾನೆ ಇದ್ದಿದ್ದೆ, ನೀವೀಗ ನನ್ನ ಜವಾಬ್ದಾರಿ ಇದೆ, ನನ್ನ ಮಾತು ಹೇಳಿದ್ನೋ ಬಿಟ್ಟಿದ್ನೋ ಆ ವಿಷಯ ಬೇಡ, ಒಬ್ಬ ಹೆಂಡತಿಯಾಗಿ ನನ್ನ ಕರ್ತವ್ಯ, ನಾನು ಅರ್ಧಾಂಗಿ, ನಾನು ಧರ್ಮಪತ್ನಿ, ನಾನು ಇಂಥ ಆಪತ್ತು ಒದಗಿರಬೇಕಾದ್ರೆ ನಾನು ನಿಮ್ಮನ್ನ ಸಾಯಲಿಕ್ಕೆ ಬಿಟ್ಟು ನಾನು ಬದುಕ್ತೇನಾ, ಸಾಧ್ಯ ಇಲ್ಲ, ನಾನೇ ಹೋಗ್ತೇನೆ ಅಂತ ಅವಳು ಹೇಳಿದ್ರು. ಇವಾಗ ಹೋಗ್ಬಿಡಿ, ಎಂದ ಹೋಗ್ತೀರಿ ಅಂತ ಕೇಳೋದಕ್ಕೆ ಹೋಗ್ಲಿಲ್ಲ ಅವಳು, ಪಾಪ ನಾನೇ ಹೋಗ್ತೇನೆ ಅಂತ, ನನ್ನ ಕರ್ತವ್ಯ ಅಂತ ಅವಳು ಹೇಳ್ತಾಳೆ. ನಾನು ತುಂಬಾ ಮಾತಾಡ್ತಾಳೆ ಮತ್ತೆ ಅವಳು, ಅವಳು ಹೇಳ್ತಾಳೆ ಇಬ್ರಲ್ಲಿ ಒಬ್ರು ಹೋಗ್ಬೇಕು, ಇಲ್ಲ ನೀವಾದ್ರೂ ಹೋಗಬೇಕು ನಾನಾದ್ರು ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಅವಳು ಹೇಳ್ತಾಳೆ ನೀವು ಹೋಗಿ ನಾನು ಉಳಿಯೋದು ಒಳ್ಳೇದು, ನಾನು ಹೋಗಿ ನೀವು ಉಳಿಯೋದು ಒಳ್ಳೇದು ಅಂತ ಕೇಳಿಲ್ಲ ಅಂತ. ಯಾರು ಹೋದ್ರೆ ಒಳ್ಳೇದೀಗ, ಅಕಸ್ಮಾತ್ ಇವತ್ತು ನಾನು ಹೋಗಿ ನೀವು ಉಳಿದ್ರೆ, ನಾನು ಹೋಗಿ ನೀವು ಉಳಿದ್ರೆ ಯೋಚನೆ ಇಲ್ಲ, ಮಕ್ಕಳು ಚೆನ್ನಾಗಿ ಕಾಪಾಡ್ತೀರಿ. ಆದ್ರೆ ನೀವು ಹೋಗಿ ನಾನು ಉಳಿದ್ರೆ ಮಕ್ಕಳನ್ನ ಕಾಪಾಡೋ ಪ್ರಶ್ನೆ ಅಲ್ಲ, ನನ್ನ ಕಾಪಾಡಿಕೊಳ್ಳೋದೇ ಕಷ್ಟವಾಗುತ್ತೆ ಅಂತ ಹೇಳ್ತಾವೆ. ನನ್ನ ಕಾಪಾಡಿಕೊಳ್ಳೋದೇ ಕಷ್ಟವಾಗುತ್ತೆ, ಈ ನನ್ನ ಚಿಕ್ಕ ವಯಸ್ಸಿನೊಳಗೆ ನಿಮ್ಮನ್ನ ಕಳ್ಕೊಂಡ್ಬಿಟ್ಟು ನಾನು ಬದುಕಿದರೆ ಜನಗಳು ನನ್ನನ್ನ ಮಾಂಸದ ತುಂಡನ್ನ ಹದ್ದುಗಳು ನೋಡದ ನೋಡುತ್ತೆ ಅಂತ ಹೇಳ್ತಾರೆ. ವೇದವ್ಯಾಸ ದೇವರು ಇವಳು ದೃಷ್ಟಾಂತ ಕೊಡ್ತಾರೆ, ಒಂದು ಮಾಂಸದ ತುಂಡಿದ್ರೆ ಹದ್ದುಗಳೆಲ್ಲ ಕಣ್ಣು ಹಾಕಿ ಹೇಗೆ ನನಗೆ ಅಂತ ಹೊಡೆದಾಡಬೇಕೋ, ಒಬ್ಬ ಅನಾಥೆಯಾದ ಸ್ತ್ರೀಯನ್ನ ಸಮಾಜ ಶೋಷಣೆ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸ್ತ್ರೀಗೆ ರಕ್ಷಣೆ ಎಷ್ಟು ಅವಶ್ಯಕ ಎಂಬುದನ್ನು ಹೇಳ್ತಾರೆ. ಅನೇಕರು ಮರ್ತು ಬಿಡ್ತಾರೆ ಇವತ್ತಿನ ದಿವಸ, ಆಧುನಿಕ ಶಾಲಾ ಕಾಲೇಜು ಜೀವನದಲ್ಲೇನೆ ತುಂಬಾ ಜನ ಎಚ್ಚರ ತಪ್ಪು ಹೋಗಿಬಿಡ್ತಾರೆ. ತೋಚಿಸ ಮಾಡ್ತೇವೆ ಅಂತ ಹೇಳ್ತಾರೆ, ಮುಂದಿನ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೇಳ್ತಾರೆ. ಮುಂದಿನ ಜೀವನ ಎಷ್ಟು ಕಷ್ಟ ಗೊತ್ತಾ, ಒಬ್ಬ ಹೆಂಗಸಿಗೆ ಸಂಪೂರ್ಣವಾದ ರಕ್ಷಣೆ ಬೇಕು. ಪಿತಾರಕ್ಷತೆ ಕೌಮಾರೆ, ಭರ್ತಾರಕ್ಷತೆ ಯೌವನೆ, ರಕ್ಷಂತಿ ಸ್ಥವಿರೇ ಪುತ್ರಾಹ, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಅದು ಮಹಾಭಾರತ ಮನುಸ್ಮೃತಿ ಎಲ್ಲ ಕಡೆ ಬರತಕ್ಕಂಥ ಶ್ಲೋಕ. ಜನ ತಪ್ಪಾ ತಿಳ್ಕೊಂಡ್ಬಿಟ್ಟಿದ್ದಾರೆ, ಹೆಂಗಸರಿಗೆ ಸ್ವಾತಂತ್ರ್ಯ ಇಲ್ಲ, ಹೆಂಗಸರು ಸ್ವಂತ ವಿಚಾರ ಮಾಡಬಾರದು, ಸ್ವಂತ ಯೋಚನೆ ಮಾಡಬಾರದು, ಏನು ಮಾಡಬಾರದು, ಎಲ್ಲ ಇನ್ನೊಬ್ರು ಹೇಳದ ಕೇಳಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆ ಅರ್ಥದಲ್ಲಿ ಶ್ಲೋಕ ಬಂದಿಲ್ಲ ಅದು. ನ ಸ್ತ್ರೀ ಸ್ವಾತಂತ್ರ್ಯ ಮರಹದ ಮೇಲೆ ಕಾಂಟೆಕ್ಸ್ಟ್ ಏನು ಗೊತ್ತೇನೋ, ಹೆಂಗಸು ತನ್ನ ದೇಹದ ರಕ್ಷಣೆಗೆ ಎಂದೂ ಸ್ವತಂತ್ರಳಲ್ಲ. ಚಿಕ್ಕವಳಿದ್ದಾಗ ತಂದೆ ತಾಯಿ ಕಾಪಾಡಬೇಕು, ವಯಸ್ಸಿಗೆ ಬಂದಾಗ ಗಂಡ ಕಾಪಾಡಬೇಕು, ವೃದ್ಧಾಪ್ಯದಲ್ಲಿ ಮಕ್ಕಳು ಕಾಪಾಡಬೇಕು. ಒಬ್ಬ ಹೆಂಗಸಿಗೆ ತನ್ನನ್ನು ತಾನು ಕಾಪಾಡಿಕೊಳ್ಳತಕ್ಕಂತ ಶಕ್ತಿ ಇಲ್ಲ, ಅದ್ ಹೇಳ್ತಾರೆ ವೀಕರ್ ಸೆಕ್ಸ್ ಅಂತಾನೆ ಹೆಸರು ಅದಕ್ಕೆ. ಅಂದ್ರೆ ಹೆಂಗಸು ಸಾಮಾನ್ಯವಾಗಿ ದುರ್ಬಲದ ಅಬಲೆ ಅಂತಾನೆ ಸ್ತ್ರೀ ಹೆಸರು. ಇವತ್ತಿನ ಕಾಲಕ್ಕೂ ಅಷ್ಟೇನೆ, ಜನ ಸಾವಿರ ಮಾತಾಡ್ತಾರೆ ನೋಡಿ, ಏ ನಮಗೇನು ಕಡಿಮೆ ಆಗಿದ್ದಾರೆ, ನಾವು ಈಕ್ವಲ್ ಅಂತ ರೈಟ್ಸ್ ಅಂತ ಹೇಳ್ತಾರೆ. ಇಂಥ ಗಲಾಟೆ ಮಾಡಿ ಕ್ರಿಕೆಟ್ ಟೀಮ್ ನಲ್ಲಿ ಹೆಂಗಸರು ಸೇರಿಸ್ಕೋತಾರೆ ಕೇಳಿ ನೋಡಂತೀವ್ರು. ವರ್ಲ್ಡ್ ಕಪ್ ಅಲ್ಲಿ ಹೆಂಗಸರು ಸೇರ್ಕೊಂಡಿದ್ರ ಇಲ್ಲ ಇಲ್ಲ, ಈಗ ರ್ಯಾಕ್ ರೈಟ್ ಕ್ಲೇಮ್ ಮಾಡಬಾರಾಗಿದ್ರಿ ಇವರು, ನಮಗೊಂದು ಐದು ನೀವು ಒಂದು ಐದು, ಕ್ಯಾಪ್ಟನ್ ಬೇಕಾದ್ರೆ ಟಾಸ್ ಹಾಕಿ ಒಂದ್ಸರ್ತಿ ಅವರು ಒಂದ್ಸರ್ತಿ ಇವ್ರು ಹಾಕ್ಬಿಟ್ರೆ ಆಯ್ತು, ಐದು ಜನ ಗಂಡಸು ಐದು ಜನ ಹೆಂಗಸರು, ಒಬ್ಬ ಕ್ಯಾಪ್ಟನ್ ಒಂದ್ಸರ್ತಿ ಗಂಡಸು ಒಂದ್ಸರ್ತಿ ಹೆಂಗಸು ಕ್ಯಾಪ್ಟನ್, ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಯಾಕೆ ಅನ್ನೋದಿಲ್ಲ, ಚಪ್ಪ ಕೂತಿರ್ತಾರೆ ಬೇರೆ ಕಡೆ ಗಲಾಟೆ ಮಾಡ್ತಾರೆ ಅಷ್ಟೇ. ನಾವು ಏದಾವತ್ತು ಇಲ್ಲಿ ಗಲಾಟೆ ಮಾಡ್ತಾರೆ, ಕ್ರಿಕೆಟ್ ಆರ್ಜೆಂಟ್ ಗಲಾಟೆ ಮಾಡಬಾರದು ಇವರು, ನಮಗೂ ರೈಟ್ ಕೊಡಿ ಈಕ್ವಲ್ ರೈಟ್ ಕೊಡಿ ಅಂತ ಕೇಳಿದ್ರೆ ತಲೆ ಹೊಡೆದೇ ಇಲ್ಲ. ಫುಟ್ಬಾಲ್ ಅಲ್ಲಿ ಯಾರು ಸೇರಿಸ್ಕೋತಾರೆ, ಗಂಡಸರ ಟೀಮ್ ಬೇರೆ ಹೆಂಗಸರ ಟೀಮೇ ಬೇರೆ, ಯಾಕೆ ಗಲಾಟೆ ಯಾಕೆ ತಾರತಮ್ಯ ಅಂತ ಕೇಳಿ ನೋಡೋಣಂತೆ, ಕೇಳೋ ಧೈರ್ಯ ಇಲ್ಲ. ಯಾಕೆ ಅವ್ರಿಗೆ ಗೊತ್ತು ಅಲ್ಲಿ ರೀತಿ ರೀತಿಗಳು ಬೆಳೆಸಕ್ ಆಗೋದಿಲ್ಲ, ಗಂಡಸರ ಆಟದ ರೀತಿನೇ ಬೇರೆ ಹೆಂಗಸರ ಆಟದ ರೀತಿನೇ ಬೇರೆ. ಆದ್ರಿಂದ ಇವರಲ್ಲಿ ಹೋಗಿಬಿಟ್ರೆ ಇವರಿಗೆ ಎಂದೂ ಯಶಸ್ಸು ಸಿಗೋದಿಲ್ಲ, ತುಂಬಾ ಸಂಕಟ ಅನುಭವಿಸಬೇಕಾಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವೇದವ್ಯಾಸದವರು ಹೇಳಿದ ಮಾತು ಸ್ತ್ರೀ ಕುಲಕ್ಕೆ ಅವಮಾನ ಮಾಡಕ್ಕೆ ಹೇಳಿದ ಮಾತಲ್ಲ, ಅವರು ಪ್ರೊಟೆಕ್ಟ್ ಮಾಡಕ್ಕೆ ಹೇಳಿದ ಮಾತಿದು. ಸಂಬಳ ಅಬಲೆ ಎನ್ನುವ ಪದ ಸಾರ್ಥಕವಾದ ಪದ, ಅಬಲೆಯಾದ್ದರಿಂದ ಅವಳನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಬೇಕು. ಆದ್ದರಿಂದ ತಂದೆಯ ರಕ್ಷಣೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ, ಗಂಡನ ರಕ್ಷಣೆಯಲ್ಲಿ ತನ್ನ ಯೌವನದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕಾದ ಕರ್ತವ್ಯ. ನಾನು ಈ ಚಿಕ್ಕ ವಯಸ್ಸಲ್ಲಿ ಇದ್ದೇನೆ, ಮದುವೆ ಆಗಿದೆ, ತಂದೆಯ ರಕ್ಷಣೆಯ ಪ್ರಶ್ನೆ ಇಲ್ಲ, ನೀವು ಕಾಪಾಡಬೇಕು. ನೀವು ಹೋಗ್ಬಿಟ್ವಿ ಅಂದ್ರೆ ನಾನು ಮಕ್ಕಳನ್ನು ಹ್ಯಾಕ್ ಕಾಪಾಡ್ಲಿ, ನನ್ನನ್ನೇ ಕಾಪಾಡಿಕೊಳ್ಳಕ್ ಆಗೋದಿಲ್ಲ, ನನ್ನ ಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿದ್ನು. ಈ ಮಾತನ್ನು ಯೋಚನೆ ಮಾಡಿದರೆ ಸಮಾಜ ಎಷ್ಟು ವಿಚಿತ್ರವಾದ ರೀತಿಯಲ್ಲಿ ಹೆಂಗಸರನ್ನ ಶೋಷಣೆ ಮಾಡುತ್ತೆ, ಎಕ್ಸ್ಪ್ಲಾಯ್ಟ್ ಮಾಡುತ್ತೆ. ಅದಕ್ಕೆ ನಾನು ಬದುಕಿ ಏನು ಪ್ರಯೋಜನ ಇಲ್ಲ, ನೀವು ಬದುಕಿದರೆ ಸುರಕ್ಷಿತ ಮಕ್ಕಳು ಬರುತ್ತಾರೆ, ನೀವು ಬದುಕ್ತೀರಿ, ಆದ್ರಿಂದ ನಾನು ಹೋಗ್ತೇನೆ ಅಂತ ಅವಳಂದ್ಲಂತೆ. ಅಷ್ಟೊತ್ತಿಗೆ ಮಗಳಿದ್ಲಂತೆ, ಪಾಪ ಮಗಳು ಚಿಕ್ಕವಳು, ಪಾಪ ಅವಳು ಮದುವೆ ಆಗಿದ್ದಲ್ಲ, ಅದು ಹಿಂದಿನ ಕಾಲ ಚಿಕ್ಕವಳು ಅಂತ ಅಂಡರ್ಸ್ಟುಡ್ ಅಲ್ಲಿ, ಯಾಕೆಂದ್ರೆ ಆ ಕಾಲಕ್ಕೆ ಮದುವೆ ಗಂಡನ ಮನೇಲಿ ಇರಬೇಕು, ಅಂದ್ರೆ ಮನೇಲಿ ಇರಬೇಕಷ್ಟೇ. ಅವಳು ಹೇಳ್ತಾರೆ, ಅಪ್ಪ ನೀವು ಹೋಗಬೇಡಿ, ಅಮ್ಮ ನೀವು ಹೋಗೋದು ಬೇಡ, ನಾನು ಹೋಗ್ತೇನೆ ಅಂತ ಅವಳು ಹೇಳ್ತಾರೆ. ನಾನು ಒಬ್ಬ ಮನುಷ್ಯ ಆಗಬೇಕು, ನಾನು ಹೋಗ್ತೇನೆ. ಅದಕ್ಕೆ ನಾನು ಯಾತಕ್ಕೆ ಹೋಗ್ತೇನೆ ಗೊತ್ತೇನು, ತಂದೆ ತಾಯಿಗಳಿಗೆ ಆಪತ್ತಿನಲ್ಲಿ ಸಹಾಯ ಮಾಡಬೇಕಾದ ನನ್ನ ಕರ್ತವ್ಯ, ಇಂತ ಆಪತ್ತು ನಿಮಗೆ ಬಂದಿದೆ. ಮತ್ತೆ ಎರಡನೇದಾಗಿ ನೀವು ಹೋಗಿ ನಾನು ಉಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಆದರೆ ನೀವು ಹೋಗಿ ನಾನು ಉಳ್ಕೊಂಡು ಉಪಯೋಗ ಇಲ್ಲ, ನಾನು ಹೋಗ್ಬಿಟ್ರೆ ನೀವು ಭಾರಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಉಪಯೋಗ, ಇವತ್ತಂತೂ ನೀವು ಬದುಕ್ತೀರಿ, ಮೊದಲನೇ ಉಪಯೋಗ. ಆಮೇಲೆ ಮದುವೆ ಮಾಡಿಕೊಳ್ಳೋ ಜವಾಬ್ದಾರಿ ನಿಮಗಿರೋದಿಲ್ಲ. ನಹಿ ಕನ್ಯೆಯ ಅರ್ಥ ಆಚಾರ ಸಂಗ್ರಹ ಮಾಡ್ತಾರೆ. ಹೆಣ್ಣು ಮಗುವಿನ ಏನು ಉಪಯೋಗ ನಿಮಗೆ, ಏನು ಪ್ರಯೋಜನ ಇಲ್ಲ. ವರದಕ್ಷಿಣೆ ಮೂಲ ಅಂತಾರಲ್ಲ ಆ ಟೈಪ್, ಒಂದು ವರದಕ್ಷಿಣೆ ಇರೋದಷ್ಟೇ ಕಾಟ ತಪ್ಪು, ಈಗಲೇ ಎಲ್ಲ ಪರಿಹಾರ ಆಗೋ ಬಕಾಸುರ ತಿಂದಾಕಿಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ನನ್ನ ಮದುವೆ ಜವಾಬ್ದಾರಿ ನಿಮಗೆ ಇರೋದಿಲ್ಲ, ನಿಶ್ಚಿತಿಯಾಗಿರಬಹುದು, ಅದಕ್ಕೆ ನಾನೇ ಹೋಗ್ತೇನೆ ಅಂತ ಅವಳು ಹೇಳ್ತಾಳೆ. ಒಬ್ಬ ಕನ್ಯೆಯಾಗಿ ತನ್ನ ಪಾಲಿನ ಕರ್ತವ್ಯವನ್ನ ತನ್ನ ವಯಸ್ಸು ಮೊದಲಾದ ಹಿನ್ನೆಲೆಯಲ್ಲಿ ಮಾತಾಡಿಲ್ಲಂತೆ. ಆಗ ಬ್ರಾಹ್ಮಣ ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಬ್ರಾಹ್ಮಣ ಅಂಬುದು ಎಷ್ಟು ಮುಖ್ಯನೋ, ಆಚಾರ್ಯ ಹೇಗೆ ಸಂಗ್ರಹ ಮಾಡ್ತಾರ ಅದನ್ನು. ತಕ್ಷ್ಣ ಧಿಕಿತಿಸ್ಮ ವಿಪ್ರವರಿಯಹ, ಬಾಯಿ ಮುಚ್ಚು, ಬೈದ್ಬಿಟ್ಲ ತಕ್ಷಣ, ಆ ಮಾತಾಡಬೇಡ ಸುಮ್ಮನೆ ಬಾಯಿ ಮುಚ್ಚು ಅಂತ ಹೇಳ್ತಾನೆ. ಏನಂತ ಹೇಳಿದೀನಿ ನೀನೀಗ, ನಾನು ಒಬ್ಬ ಹೆಣ್ಣು, ಒಬ್ಬ ಕನ್ಯೆ, ನನ್ನಿಂದ ಏನು ಪ್ರಯೋಜನ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ, ನೀನು ಯಾರು ಹೇಳಿದ್ರು ಅಂತ ಕೇಳ್ತಾರೆ ಬ್ರಾಹ್ಮಣ. ಅಂತ ಸಮಯದೊಳಗೆ ಒಳ್ಳೆ ತತ್ವದ ವಿಚಾರ ಮಾತಾಡ್ತಾನೆ, ನೀ ತಪ್ಪು ತಿಳ್ಕೊಂಡಿದ್ದಿ, ನಹಿ ಕನ್ಯೆಯ ಅರ್ಥ, ಹೆಂಗಸಿನಿಂದ ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಗಂಡಸಿಗಿಂತ ಎಷ್ಟು ಬೆಲೆ ಇದೆಯೋ ಹೆಂಗಸಿಗೆ ಅಷ್ಟೇ ಬೆಲೆ ಇದೆ, ಅಲ್ಲ ಒಂದು ತೂಕ ಜಾಸ್ತಿ ಇದೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಇದು ನಮ್ಮ ಸಮಾಜ ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬಾ ಮಹಾಭಾರತದ ಉಪಯೋಗ ಭಾರಿ ದೊಡ್ಡದು. ಹೆಂಗಸಿಗೆ ತುಂಬಾ ಬೆಲೆ ಇದೆ ಅಂತ ಆಚಾರ್ಯ ಹಾಗೆ ಸಂಗ್ರಹ ಮಾಡ್ತಾರೆ. ನೋಡು, ಒಬ್ಬ ಗಂಡಸು ಚೆನ್ನಾಗಿ ಬದುಕಿದ ಅಂದ್ರೆ ವಂಶೋದ್ಧಾರಕನಾಗ್ತಾನೆ, ಹೌದಲ್ಲೋ? ಅದು ಸರಿ. ಆದ್ರೆ ಒಬ್ಬ ಹೆಂಗಸು ಚೆನ್ನಾಗಿದ್ಲು ಅಂತ ಕೇಳಿದ್ರೆ ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ ಆಚಾರ್ಯರ ಮಾತು. ಒಬ್ಬ ಕನ್ಯೆ ಎರಡು ಮನೆಯನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳ್ತಾರೆ. ತಾನು ಹುಟ್ಟಿದ ಮನೆ, ತಾನು ಸೇರಿದ ಮನೆ, ಎರಡು ಮನೆಯನ್ನು ಉದ್ಧಾರ ಮಾಡೋ ಶಕ್ತಿ ಹೆಂಗಸಿಗಿರೋದ್ರಿಂದ ಗಂಡು ಮಗ ಬದುಕೋದಕ್ಕಿಂತ ಹೆಣ್ಮಗ ಮಗಳು ಬದುಕಬೇಕಾದ ಭಾರಿ ಮುಖ್ಯ. ಹೆಂಗಸಿನಿಂದ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ, ನಿನ್ನಿಂದ ದೊಡ್ಡ ಪ್ರಯೋಜನ ಇದೆ, ನಾನು ನಿನ್ನ ಕಳಿಸೋದಿಲ್ಲ ಅಂತ ಹೇಳಿದ್ರು. ಈ ಮಾತನ್ನ ಓದಿದ ಮೇಲೆ ತಗಲೆಲ್ಲ ಹೇಳ್ತಾ ಇರ್ತೇನೆ. ಇಡೀ ನಮ್ಮ ವಿಶ್ವದ ಇತಿಹಾಸದೊಳಗೆ ಸ್ತ್ರೀ ಕುಲಕ್ಕೆ, ಮಹಿಳಾ ಸಮುದಾಯಕ್ಕೆ ನ್ಯಾಯ ಸಲ್ಲಿಸಿದ ಒಬ್ಬೇ ಒಬ್ಬ ಆಚಾರ್ಯ ಅಂದ್ರೆ ಮಧ್ವಾಚಾರ್ಯರಷ್ಟೇ, ಉಳಿದವರು ಯಾರು ನ್ಯಾಯ ಸಲ್ಲಿಸಲಿಲ್ಲ. ಅವ್ರೇನ್ ಮಾಡಿದ್ರು ಗೊತ್ತೇ, ಹೆಂಗಸರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳಿದವರಿದ್ದಾರೆ. ಹೆಂಗಸರಿಗೆ ಮೋಕ್ಷನೇ ಇಲ್ಲ, ಹೆಂಗಸರಿಗೆ ಜ್ಞಾನವೇ ಬೇಕಾಗಿಲ್ಲ, ಹೆಂಗಸರ ಮೂಲೆ ಗುಂಪು ಮಾಡಿದ ಜನ ಇದ್ದಾರೆ. ಎಷ್ಟೋ ಜನದಲ್ಲಿ ಹೆಂಗಸಲ್ಲಿ ಒಂದು ಮತ ಉಂಟು, ಆ ಮತದ ಪ್ರಕಾರ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ, ಹೆಂಗಸ ಸನ್ಯಾಸ ತಗೊಳ್ಳೇಬಾರದು, ಮುಗಿತಲ್ಲ ಕತೆ, ಮೋಕ್ಷ ಇಲ್ಲ. ಉಪಾಯವಾಗಿ ಅವಾಯ್ಡ್ ಮಾಡಿದ ಪ್ರಸಂಗ, ಅಡಿಗೆ ಊಟ ಮಾಡ್ಕೊಂಡಿರಿ, ನಾವು ಮೋಕ್ಷಕ್ಕೆ ಹೋಗ್ತೇವೆ ನೋಡ್ಕೊತ ಕೂತಿರಿ ಅಂತ ಅಷ್ಟೇ. ನಾವು ಮೋಕ್ಷಕ್ಕೆ ಹೋಗ್ತೇವೆ, ನೀವು ನೋಡ್ಕೊತ ಕೂತಿರ್ಬೇಕಾದ್ರೆ ನೀವು ಮೋಕ್ಷಕ್ಕೆ ಬರಬಾರದು. ಇಂಥ ಮತಗಳು ಎಷ್ಟಿವೆ ಗೊತ್ತೇನು? ಆಚಾರ ಸಿದ್ಧಾಂತ ಒಂದನ್ನು ಬಿಟ್ಟರೆ ಬೇರೆ ಯಾವ ಸಿದ್ಧಾಂತವೂ ಕೂಡ ಸ್ತ್ರೀಯ ಸ್ಥಾನಮಾನಗಳನ್ನ ವಿವೇಚನೆ ಮಾಡಲಿಲ್ಲ, ನ್ಯಾಯವನ್ನು ದರ್ಶಿಸಿಕೊಡ್ಲಿಲ್ಲ. ಆಚಾರ ಸ್ಪಷ್ಟ ಬರೀತಾರೆ, ಕನ್ಯೋದಿತಾಪತ ಕುಲದ್ವಯ ತಾರಿಡೀತಿ. ಒಬ್ಬ ಹೆಣ್ಣು ಎರಡು ಕುಲಗಳನ್ನು ಉದ್ಧಾರ ಮಾಡ್ತಾಳಾದ್ರಿಂದ ನಿನ್ನಿಂದ ಪ್ರಯೋಜನ ಇಲ್ಲ ಅಂತ ಹೇಳಬೇಡ, ನಿನ್ನ ಕಳಿಸೋದಿಲ್ಲ ಅಂತ ಹೇಳಿದ್ರು. ಹೆಂಗಸರಿ ಭಾರಿ ಖುಷಿಯಾಗ್ತಕ್ಕಂಥ ಮಾತಿದ್ರು, ಭಾರಿ ಹುಷಾರಾಗಿರಬೇಕು. ಹೆಂಗಸು ಒಳ್ಳೆಯವಳಾಗಿದ್ರೆ ಎರಡು ಮನೆ ಉಳಿಸ್ತಾಳೆ, ಏಕಾಶಿ ಉಪವಾಸ ಮಾಡಿಕೊಂಡು, ತುಳಸಿ ಪೂಜೆ ಮಾಡಿಕೊಂಡು, ಗೌರಿ ಪೂಜೆ ಮಾಡಿಕೊಂಡು, ತಾಯಿ ಮಾತೃದೇವೋ ಹೋವ ಪಿತೃದೇವೋ ಹೋವ ಗಂಡಸರಿಗೆ ಅಷ್ಟೇ ಹೇಳಿದ್ದಲ್ಲ, ಅದನ್ನ ಎಲ್ಲರಿಗೂ ಹೇಳಿ. ಕಾಡಿದ್ದು ಸರಿಯಾಗಿ ಬದುಕಿದರೆ ತಾನು ಹುಟ್ಟಿದ ಮನೆಯನ್ನು ಉಳಿಸ್ತಾಳೆ, ತಾನು ಸೇರೋ ಮನೆಯನ್ನು ಉಳಿಸ್ತಾಳೆ, ಅಷ್ಟು ಹೆಮ್ಮೆಯಿಂದ ಬದುಕ್ತಾಳೆ. ಇದು ಸ್ತ್ರೀಗೆ ಸಲ್ಲಬೇಕಾದ ದೊಡ್ಡ ಗೌರವ ಇದು. ಆಚಾರ್ಯ ಹೇಳ್ತಾರೆ, ಎಚ್ಚರಿಕೆಯಿಂದ ಹೇಳ್ತಾರೆ, ಹುಷಾರಾಗಿರಿ ಹೆಂಗಸು, ಎರಡು ಮನೆ ಉಳಿಸ್ತಾಳೆ ಒಳ್ಳೆಯವಳಾಗಿದ್ರೆ, ಕೆಟ್ಟರೆ ಎರಡು ಮನೆ ಹಾಳು ಮಾಡ್ತಾಳೆ, ಆದ್ರಿಂದ ಹುಷಾರಾಗಿರಿ ಅಂತ ಹೇಳ್ತಾರೆ. ಒಬ್ಬ ಗಂಡು ತಾನು ಹುಟ್ಟಿದ ಮನೆ ಮಾತ್ರ ಹಾಳು ಮಾಡಿದರೆ, ಹೆಂಗಸು ಎರಡು ಮನೆ ಹಾಳು ಮಾಡ್ತಾಳಾದ್ರಿಂದ ಭಾರಿ ಹುಷಾರಾಗಿರಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೇನೆ ಸ್ತ್ರೀಯರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ ಜಾತಕ್ಕೆ ಅಂದ್ರೆ ಎರಡು ಮನೆ ಉಳಿಸ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ, ಅದಕ್ಕೆ ವೇದಾಧಿಕಾರ ಹೆಂಗಸರಿ ಯಾತಕ್ಕಿಲ್ಲ ಅಂದ್ರೂ ತುಂಬಾ ಜವಾಬ್ದಾರಿ ಇದೆಯಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರಷ್ಟೇ. ಆದ್ರಿಂದ ನೀವು ಜಾಸ್ತಿ ಈ ಕಡೆ ಗಮನ ಕೊಡಿ ಅಂತ ಅವ್ರಿಗೆ ಅನುಗ್ರಹ ಮಾಡಿದ್ದೆ ಹೊರತು ನಿಂದೆ ಮಾಡಿದ್ದಲ್ಲ. ಅದನ್ನ ಅನುಗ್ರಹ ಪ್ರಿನ್ಸಿಪಾಲ್ ವರ್ಕ್ ಲೋಡ್ ಸ್ವಲ್ಪ ಕಡಿಮೆ, ಯಾಕೆ ಗೊತ್ತೇನು, ಅಡ್ಮಿನಿಸ್ಟ್ರೇಷನ್ ಇರ್ತದಲ್ಲ,
ವರ್ಕ್ ಲೋಡ್ ಕಡಿಮೆ ಮಾಡ್ತಾರೆ. ಹೆಂಗಸರಿಗೆ ವರ್ಕ್ ಲೋಡ್ ಜಾಸ್ತಿ ಸ್ವಲ್ಪ, ಗಂಡ ಮಕ್ಳು ಯೋಗಕ್ಷೇಮ ನೋಡಬೇಕು, ಅಡಿಗೆ ಗಿಡಿಗೆ ಎಲ್ಲ ಮಾಡಬೇಕು, ಅದಕ್ಕೆ ಓದೋದು ವೇದ ಓದಬೇಕಾಗಿಲ್ಲ ಅಂತ ಹೇಳಿದ್ರಷ್ಟೇ. ಇವ್ರೇನ್ ತಿಳ್ಕೊಂಡ್ಬಿಟ್ರು, ಓದಲೇಬೇಕಾಗಿಲ್ಲ, ಏನು ಓದಬೇಕಾಗಿಲ್ಲ ಅಂತ ತಿಳ್ಕೊಂಡ್ರು, ಏನು ಓದಬೇಕಾಗಿಲ್ಲ, ವೇದ ಓದಬೇಕಾಗಿಲ್ಲ, ನೀವು ಜವಾಬ್ದಾರಿ ಜಾಸ್ತಿ ಆದ್ದರಿಂದ ಈ ರೀತಿ ಮಾಡಿ ಅಂತ ಹೇಳಿ. ಇದು ಸ್ತ್ರೀಯರ ಬಗ್ಗೆ ಕೊಟ್ಟ ಎಚ್ಚರದ ಮಾತು. ನಿನ್ನ ನಾನು ಕಳಿಸೋದಿಲ್ಲ. ಇನ್ನೊಂದು ಮಾತನ್ನು ಹೇಳ್ತಾನೆ ಆ ಬ್ರಾಹ್ಮಣ, ನಿನ್ನ ಕಳಿಸೋ ಬಿಡಿಸೋ ಪ್ರಶ್ನೆ ನನಗೆ ಬರೋದೇ ಇಲ್ಲ, ನಿನ್ನ ನನ್ನ ಮೇಲೆ ಹಕ್ಕೇ ಇಲ್ಲ ಅಂತ ಹೇಳ್ತಾನೆ. ಎಷ್ಟು ಒಳ್ಳೆ ಮಾತಿದೆ! ಒಬ್ಬ ಕನ್ಯೆಯ ಮೇಲೆ ತಂದೆ ತಾಯಿಗಳಿಗೆ ಹಾಗೆ ಮಾಡೋ ಹಕ್ಕು ಇಲ್ಲವೇ ಇಲ್ಲ. ಯಾತಕ್ಕೆ ಅಂದ್ರೆ ಅವಳು ಇನ್ನೊಬ್ಬನ ಸೊತ್ತವಳು. ನಾವು ಮದುವೆ ಮಾಡಿ ಕೊಟ್ಟ ನಮ್ಮ ಜವಾಬ್ದಾರಿ ಮುಗೀತದೆ ಹೊರತು ನಮ್ಮ ಮನೆಯ ವಸ್ತು ಅಲ್ಲ ಅದು, ಇನ್ನೊಬ್ಬರ ಮನೆಯ ವಸ್ತು ಅದು. ಆ ವಸ್ತುವನ್ನು ಒಪ್ಪಿಸ್ಬೇಕಷ್ಟೇ. ನಾವು ಬಸ್ ಅಲ್ಲಿ ಯಾರು ಬಿಟ್ಟೋಗ್ರೆ ಬ್ರೀಫ್ಕೇಸ್ ಬಿಟ್ಬಿಟ್ಟಿರ್ತಾರೆ ನೋಡಿ, ಎಲ್ಲ ಹೋಗ್ಬಿಡ್ತಾರೆ ಇಟ್ಕೊಂಡು ಇಳಿತೀರಾ ಅಂತ ಕೇಳ್ತಾರೆ, ಇಳಿಯೋದಿಲ್ಲ ಅಂತ ಹೇಳ್ತೇವಲ್ಲ, ನೋಡ್ಕೋತ ಕೂಡಿ ಅಂತ ಬಿಟ್ಬಿಡ್ತಾನಪ್ಪ. ಬಿಟ್ಟು ಕೊಡ್ಕೋತಾರೆ ಎಷ್ಟು ಜವಾಬ್ದಾರಿ ಅಂದ್ರೆ ಅವ್ನು ಹೋದ ನಿಧಾನ ಬರ್ತಾನೆ ಪಾಪ, ಬಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಒದರ್ತಿರ್ಬೇಕು ಎಲ್ಲಿ ಎಲ್ಲಿ ಅಂತ ಹೇಳಿಬಿಟ್ಟು ಅವ್ನು ನಿಧಾನ ಬರ್ತಾನೆ. ಒಪ್ಸೋ ಬಿಟ್ಟಿರ್ತಾರಲ್ಲ, ಯಾರಿಗಿದು ಒಳ್ಳೆಯವರಿಗೆ, ಕೆಟ್ಟವರ ದೂಷಿಸ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಯೋಚನೆ ಇಲ್ಲ, ಆ ಬರೋಕೆ ಇವರೇ ಹೋಗ್ಬಿಟ್ಟಿರ್ತಾರೆ. ಜವಾಬ್ದಾರಿಯವರಿಗೆ ಭಾರಿ ರಿಸ್ಕ್ ಅದು. ಒಂದು ಆರಾಮ ಕೊಡೋಗಿಲ್ಲ ಅವನೀಗ, ಏನು ಇಟ್ಟೋಗ್ಬಿಟ್ಟಿದ್ದಾರೆ ಪದಾರ್ಥನ, ಅವ್ನು ಕೊಡೋವರೆಗೂ ನನಗೆ ನನ್ಗತಿ ಮರ್ಯಾದೆ ಪ್ರಶ್ನೆ. ಯಾರೋ ಒಯ್ದುಬಿಟ್ರೆ ನೀನೇ ಒಯ್ದಿದ್ದಿ ಅಂತ ಹೇಳ್ತಾನೆ, ಮರ್ಯಾದೆ ಹೋಗುತ್ತೆ. ದುಡ್ಡು ಹೋಯ್ತು ಮರ್ಯಾದೆನೇ ಹೋಯ್ತು. ಮರ್ಯಾದಸ್ಥ ಬಹಳ ಹೆದರ್ತಾನೆ. ಒಬ್ಬ ಹೆಂಗಸು ಅಂದ್ರೆ ಒಂದು ರಕ್ಷಣೆ ಕೊಟ್ಟ ಪದಾರ್ಥ ಇದ್ದಾಗ, ಗಂಡ ಮದುವೆ ಮಾಡಿಕೊಳ್ಳೋ ಓನರು, ಇವನು ಬರೀ ನೋಡ್ಬೇಕಷ್ಟೇ. ಆದ್ರಿಂದ ನಿನ್ನ ಕೊಡೋ ಹಕ್ಕು ನನಗಿಲ್ಲ, ನಿನ್ನ ಕಳಿಸೋ ಹಕ್ಕು ನನಗಿಲ್ಲ, ನಿನ್ನ ಗಂಡನ ಸ್ವತ್ತು, ಆದ್ರಿಂದ ನಿನ್ನನ್ನು ಕಾಪಾಡಬೇಕು, ನಾನು ಮದುವೆ ಮಾಡಿಕೊಟ್ಟು ಒಪ್ಪಿಸಿಬಿಡಬೇಕು, ಆದ್ರಿಂದ ನಿನ್ನ ಕಳಿಸೋ ಯೋಚನೆ ಮಾಡಲೇಬೇಡ ಅಂತ ಹೇಳಿದ್ರು. ಇದೇ ಮಾತನ್ನ ಇಲ್ಲಿ ಮಾತನ್ನ ಕಾಳಿದಾಸ ಅಭಿಜ್ಞಾನ ಶಾಕುಂತರದಲ್ಲಿ ಹಾಗೆ ಉಪಯೋಗ ಮಾಡಿಕೊಡ್ತಾನೆ ಈ ಮಾತನ್ನು. ಅರ್ಥೋ ಹಿ ಕನ್ಯಾ ಪರಕೀಯ ಏವ, ಕಣ್ಣರ ಬಾಯಲ್ಲಿ ಕಾಳಿದಾಸ ಮಹಾಭಾರತ ವೇದವ್ಯಾಸರ ಮಾತನ್ನು ಆಡಿಸ್ತಾನೆ. ಅರ್ಥೋ ಹಿ ಕನ್ಯಾ ಪರಕೀಯ ಏವ, ಕನ್ಯಾ ಪರಕೀಯ ಅರ್ಥ ಏವ, ಹೆಂಗಸು ಎಂದೂ ಕೂಡ ಗಂಡನಿಗೆ ಸೇರ್ತಕ್ಕಂಥವಳೆ ಹೊರತು ತಂದೆ ತಾಯಿಗಳ ಸ್ವತ್ತಲ್ಲ. ಕಣ್ಣುವರಿ ಮಾತನ್ನು ಹೇಳ್ತಾರೆ ಶಕುಂತಲೆ, ನೀನು ಮದುವೆ ಮಾಡಿಕೊಡ್ಬೇಕಾದ ನನ್ನ ಜವಾಬ್ದಾರಿ ಮದುವೆ ಆಗಿದೆ ನಿನಗೀಗ, ಆದರೆ ಗಂಡನ ಮನೆ ಸುರಕ್ಷಿತ ಕಳಿಸಿಕೊಡ್ಬೇಕಾದ ನನ್ನ ಜವಾಬ್ದಾರಿ ಕಳಿಸಿಕೊಡ್ತಾ ಇದ್ದೇನೆ, ಕಳಿಸಿಕೊಟ್ಟ ಮೇಲೆ ನನ್ನ ಜೀವನ ನೆಮ್ಮದಿ ಸಿಗ್ತದೆ, ನನಗೆ ನೆಮ್ಮದಿ ಸಿಗೋದಿಲ್ಲ ಅಂತ ಹೇಳ್ತಾರೆ. ಇದು ಮಹಾಭಾರತದ ಮಾತನ್ನು ಹಾಗೆ ಅನುಕರಣೆ ಮಾಡಿದ್ದು, ಉಪಯೋಗ ಮಾಡಿಕೊಂಡಿತ್ತು. ನೀನು ಮಾತಾಡಬೇಡ ಸುಮ್ಮನೆ ಆಗು ಅಂತ ಹೇಳಿಬಿಟ್ಟು ಹೇಳ್ತೀನಿ, ನಾನು ಹೋಗ್ತೇನೆ ಅಂತ ಹೇಳಿಲ್ಲಲ್ಲ, ನಿನ್ನ ಕಳಿಸೋ ಹಕ್ಕು ನನಗಿಲ್ಲ ಅಂತ ಹೇಳ್ತಾನೆ ಗಂಡ. ಆಚಾರ್ಯರ ಮಾತನ್ನು ಓದಿದರೆ ಸಂಸಾರದ ಜವಾಬ್ದಾರಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಮಗಳನ್ನು ಕಳಿಸೋ ಹಕ್ಕಿಲ್ಲ, ಆ ಮಗಳು ನನಗೆ ಸೇರಿದವಳೇ ಅಲ್ಲ, ಇನ್ನು ಹೆಂಡತಿ ಕಳಿಸೋ ಹಕ್ಕಿಲ್ಲ. ಜಾಯ ಸಖೇತಿ ವಚನಂ ಶ್ರುತಿಗಹ ಶ್ರುತಿಗಂ ಅಂತ ಆಚಾರ್ಯರ ಮಾತು. ಹೆಂಡತಿ ಅಂದ್ರೆ ಸ್ನೇಹಿತಳಿದ್ದಾಳೆ, ಅವಳ ಮೇಲೆ ನಾ ರಕ್ಷಣೆ ಮಾಡ್ತೇನೆ ಅಂತ ಮದುವೆ ಆಗಿರ್ತಾರೆ. ಮದುವೆ ಮಂಟಪದಲ್ಲಿ ಕೂತಾಗ ಕೈ ಯಾಕೋತಾನು ಕೈಲಿ ಇಡೋದು, ಇವಳ ಯೋಗಕ್ಷೇಮ ನಿನ್ನದು ಅಂತ ಒಪ್ಪಿಸೋದು ಅಂತ ಅರ್ಥ. ಅದಕ್ಕೆ ಇವಳ ಯೋಗಕ್ಷೇಮ ನಿನಗೆ ಪಾಣಿಗ್ರಹಣ ಅಂತ ಅದಕ್ಕೆ ಕರೀತಾರೆ. ಕೈ ಹಿಡಿದು ಕಾಪಾಡು ಅಂತ ಹೇಳ್ತಾರಲ್ಲ ಹಾಗೆ, ನಾನು ಕೈ ಹಿಡಿದಿರೋದು ಕಾಪಾಡಲಿಕ್ಕೆ ಹೊರತು ರಾಕ್ಷಸರ ಬಾಯಿಕೊಳ್ಳಕ್ಕಲ್ಲ. ನಿನ್ನ ಕಳಿಸೋ ಹಕ್ಕ ನನಗಿಲ್ಲ, ಮದುವೆ ಆಗೋ ಮಂತ್ರ ಇರೋದೇ ಹಾಗೆ, ಆದ್ರಿಂದ ನಿನ್ನ ಕಳಿಸೋದಿಲ್ಲ, ಅವಳನ್ನು ಕಳಿಸೋದಿಲ್ಲ, ನಾನೇ ಹೋಗ್ತೇನೆ ಅಂತ ಹೇಳಿ ಬ್ರಾಹ್ಮಣ ಮತ್ತೆ ತಯಾರಾದನಂತೆ. ಅಷ್ಟೊತ್ತಿಗೂ ಸಣ್ಣ ಮಗ ಇದ್ದಾನೆ, ಇನ್ನು ಚಿಕ್ಕ ಹುಡುಗ ಅವನು, ಮಗು ಅವನು ಪಾಪ, ಎಲ್ಲ ಮಾತು ಕೇಳಿಸ್ಕೊತಾ ಇದ್ದಾನೆ. ಅವನಿಗೇನು ಹೊಡಿತಂತೆ ಪಾಪ ಇದ್ದಕ್ಕಿದ್ದಾಗೆ, ಅಪ್ಪ ನೀನ್ಯಾಕೆ ಹೋಗ್ತೀಯಾ, ಹೋಗ್ಬೇಡ ಬಿಟ್ಬಿಡಿ, ಅಮ್ಮ ನೀನು ಹೋಗ್ಬೇಡ, ಅಕ್ಕ ನೀನು ಹೋಗ್ಬೇಡ, ಯಾರು ಹೋಗ್ಬೇಕಾಗಿಲ್ಲ. ಅಲ್ಲಿ ಒಂದು ಹುಲ್ಲಿತ್ತಂತ, ಒಂದು ಕಡ್ಡಿ ಹುಲ್ಲು ಕಡ್ಡಿ ಇತ್ತಂತ ತಗೊಂಡಂತೆ. ಅಮ್ಮ ಯೋಚನೆ ಮಾಡಿ, ಪ್ರಾಹ ಸ್ವಹಸ್ತಗತೃಣಂ ಪ್ರತಿದರ್ಶ ಚೈಷಾಂ, ಆ ಹುಲ್ಲು ಕಡ್ಡಿ ತೋರಿಸ್ತಾರೆ, ಇವು ಯಾರು ಹೋಗ್ಬೇಕಾಗಿಲ್ಲ. ಇಗೋ ಏತೇನ ರಾಕ್ಷಸಮಹಂ ನಿಹನಿಶ್ಚಯೇವ, ಇದನ್ನು ತಗೊಂಡು ಹೋಗ್ಬಿಟ್ಟು ರಾಕ್ಷಸರು ಕೊಂದು ಹಾಕ್ಬಿಡ್ತೇನೆ. ಮಕ್ಕಳ ಸೈಕಾಲಜಿ ಅವನಿಮ್ಮ ರಾಕ್ಷಸರು ಹತ್ತಿರ ಕೊಂದು ಹೊರದಾಕ್ ಹುಲಿ ಬಂದ್ರೆ ಹೊರದಾಕ್ ಬಿಡ್ತೇನೆ ಅಂತ ಹೇಳ್ತಿರ್ತಾರೆ ಪಾಪ. ಆ ಹುಲಿ ಕಲ್ಪನೆ ಇಲ್ಲ ಅವನಿಗೆ, ರಾಕ್ಷಸರ ಕಲ್ಪನೆ ಇಲ್ಲ, ಮಕ್ಕಳ ಸ್ವಭಾವ, ಈ ಹುಲಿ ಕಡ್ಡಿ ತಗೋತೇನೆ ರಾಕ್ಷಸರ ಹೊಡೆದಾಕ್ ಬಿಡ್ತೇನೆ, ಅದನ್ನ ಯಾರು ಹೋಗಬೇಡಿ ಅಂತ ಹೇಳಿದ್ನು. ಆಗ ತಂದೆ ತಾಯಿಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆದಾಗಾಯ್ತಂತೆ ಪಾಪ. ಒಂಥರ ದುಃಖದ ಮೂಡಿತ್ತಲ್ಲ, ಸ್ವಲ್ಪ ಅದು ಸಂತೋಷದ ಮೂಡಿ ಚೇಂಜ್ ಆಯ್ತು. ರಾಕ್ಷಸ ನಮ್ಮನ್ನು ಕೊಲ್ತಾನೆ ಕೊಲ್ತಾನೆ ಅಂತ ಕೊರಗ್ತಾ ಇದ್ರೆ, ನಾನು ಅವನು ಕೊಲ್ತೇನೆ ಅಂತ ಒಬ್ಬ ಒಂದು ವಾಯ್ಸ್ ಬಂತಲ್ಲ, ಭಾರಿ ಖುಷಿ ಆಯ್ತಂತೆ. ಅವ್ರು ನಕ್ಕರಂತಾನೆ, ಆ ದುಃಖದಲ್ಲೂ ನಕ್ಕರಂತೆ. ನಗ್ತಿರ್ಲಿಕ್ಕೇನೆ ಕುಂತಿ ಏನ್ ಮಾಡಿಲ್ಲಂತೆ, ಸುವಾಕ್ಯ ಮನುಸಾ ಪ್ರವಿವೇಶ ಕುಂತಿ, ಆಚಾರ ಬರೀತಾನೆ. ಓ ಒಳ್ಳೆ ಮೂಡಿದೆ, ಈಗ ಹೋಗೋಣ ಅಂತ ಒಂದು ನೋಡಿ, ಹೇಗೆ ಶಕರ ನೋಡಬೇಕು ಅಂತ ಹೇಳ್ತಾರೆ. ಒಂದು ಕೆಲಸ ಆಗಬೇಕು ಅಂತಿದ್ರೆ ಒಳ್ಳೆ ಮೂಡಲ್ಲಿ ಇದ್ದ ನಮಗೆ ಸಾಲ ಕೇಳಕ್ ಹೋದವನು ಏನಾದ್ರು ಅಳಬೇಕು ಹೇಳ್ಬಿಟ್ರೆ ಒದ್ದು ಕಳಿಸ್ತಾರೆ. ಸಾಲ ಕೊಡದಂದ್ರೆ ಪುಣ್ಯ, ನಾನಕ್ ಬಡದೆ ಹೋದ್ರೆ ಬಂದ್ರೆ ಲೀವ್ ಅಪ್ಲೈ ಮಾಡ್ಬೇಕಾದ್ರೆ ಮೂಡ್ ನೋಡ್ತಾರೆ, ಆಫೀಸರ್ ಮೂಡ್ ನೋಡ್ತಾನೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ಮೂಡ್ ನೋಡದೆ ಕೆಲಸ ಮಾಡಬಾರದು. ಶುಭ ಶಕರವನ್ನು ಅನುಸರಿಸಿ ಮುಂದೆ ಹೋದ್ಲಂತೆ, ಸುವಾಕ್ಯ ಮನುಸಾ ಪ್ರವಿವೇಶ ಕುಂತಿ. ಆಚಾರ ತಾತ್ಪರ್ಯ ನಿರ್ಣಯ ಅಂದ್ರೆ ಬೇರೆ ಯಾರಿಗೂ ಬರಲೇ ಸಾಧ್ಯವೇ ಇಲ್ಲ. ಆಜ್ಞಾಂ ಅನ್ನೈರಧಾರ್ಯ, ಯಾವ ಪದಗಳು, ಏನು ಶೈಲಿ, ಎಂಥ ಕಾಂಪ್ಯಾಕ್ಟ್ ಆಗಿ ಬರೀತಾರೆ, ಎಷ್ಟು ಸ್ಪಷ್ಟತೆ ಇದೆ, ಎಷ್ಟು ಧರ್ಮಸೂಕ್ಷ್ಮಗಳ ಒಂದು ಪ್ರವಾಹವನ್ನು ತುಂಬಿಸ್ತಾರೆ. ಮಧ್ವಾಚಾರ್ಯ ಮಧ್ವಾಚಾರ್ಯರೇ, ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮನಿ ಅಂತ ಹೇಳಲೇಬೇಕು ಸ್ಪಷ್ಟವಾಗಿ. ಸುವಾಕ್ಯ ಮನುಸಾ ಪ್ರವಿವೇಶ ಕುಂತಿ,
ಆ ಮಾತನ್ನು ಕೇಳಿದ ತಕ್ಷಣ ಕೊಂಚ ಸರಕ್ಕನ ಒಳಗೆ ಹೊಂದಂತೆ. ಅವ್ರು ನೋಡ್ತಾರೆ, ಈಗ ಬಂದಿದ್ದಾಳೆ ಹಸುಗಳೇನು ಹೆಂಗ ನೋಡ್ತಾನೆ ಇದ್ರು ಪಾಪ. ಒಳಗೆ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಸಂಕೋಚ ಅನಿಸ್ತು, ನಮ್ಮ ದುಃಖದ ಮಧ್ಯೆ ಪಾಪ ಬಂದಿದ್ದಾಳೆ. ಮಾತಾಡ್ತಕ್ಕೆ ಹೋಗ್ತಾರೆ, ಕೂತಿರ್ತಾರೆ, ಅಷ್ಟೊತ್ತು ಕೇಳ್ಕೊಂಡಿದ್ದನ್ನು ಹೇಳೋದಿಲ್ಲ. ಏನು ಬ್ರಾಹ್ಮಣ, ಏನು ಸಮಾಚಾರ, ಯಾಕೆ ದುಃಖ ಪಡ್ತಾ ಇದ್ದೀರಲ್ಲ ಅಂತ ಕೇಳಿದಂತೆ ಆ ಎಲ್ಲ ಕಥೆ ಹೇಳ್ತಾರೆ ಬ್ರಾಹ್ಮಣ. ಅಮ್ಮ, ಹೀಗಾಗಿದೆ, ಪ್ರಕಾಶರ ಅಂತ ಒಬ್ಬ ರಾಕ್ಷಸ ಕಟ್ಟಿಬಿಟ್ಟಿದ್ದಾನೆ, ಅವನಿಗೆ ನಾವು ಇಂಥ ಒಂದು ಕಾಣಿಕೆ ಕೊಡಬೇಕಾಗಿದೆ, ಇಲ್ದವ್ರು ಕೊಂದಾಕಿ ಬಿಡ್ತಾ ಊರೊಳಗೆ ಬಂದ್ಬಿಡ್ತಾನ ಅವನು, ಊರೊಳಗೆ ಬರಬಾರದು ಅಂತ ಇದ್ರೆ ನಾವು ಮನೆಗೊಬ್ಬರಂತ ಇರಿದ ಕಳಿಸ್ಬೇಕಾಗಿದೆ. ನಾಳೆ ನಮ್ಮ ಸರದಿ ಇದೆ, ಇವತ್ತು ಬೆಳಗಾಗ ಹೊತ್ತು ತಯಾರು ಮಾಡ್ಕೊಂಡು ಬೆಳಗ್ಗೆ ತಯಾರಿ ಆಹಾರ ತಯಾರಿರ್ಬೇಕು ಅವನಿಗೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇನೆ, ಒಬ್ಬ ಪುರುಷ ಮಾತ್ರ ಸಿಕ್ಕಿಲ್ಲ. ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಯಾರು ಹೋಗ್ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಯೋಚನೆ ಮಾಡ್ತೇವೆ ಹೊರತು ಇನ್ನೇನು ಸಮಸ್ಯೆ ಇಲ್ಲ, ಯಾರು ಹೋಗ್ಬೇಕು ಅಂತ ಅಷ್ಟೇ ಸಮಸ್ಯೆ ಅಂತ ಹೇಳಿದ್ರೆ. ಆಗ ಕುಂತಿ ಒಂದು ಮಾತಾಡ್ತಾಳೆ, ಬ್ರಾಹ್ಮಣ ಅಷ್ಟೇನ ಸಮಸ್ಯೆ, ಎಲ್ಲ ತಯಾರಿದೆ ತಾನೆ, ಒಬ್ಬ ಹುಡುಗ ಬೇಕು ತಾನೆ, ಹೋಗ್ಲಿಕ್ಕೆ ಪುರುಷ ಬೇಕು ತಾನೆ, ಯೋಚನೆ ಮಾಡಬೇಡ. ನೋಡು ಬ್ರಾಹ್ಮಣ, ನನಗೆ ಪಂಚಸುತ ಯತೋಮಿ, ನನಗೆ 5 ಜನ ಗಂಡಸು ಮಕ್ಕಳಿದ್ದಾರೆ, ತೇಷು ಏಕಏವ ನರವೈರಿ ಮುಖಾಯ ಯಾತು, ಒಬ್ಬನು ಕಳಿಸ್ಬಿಡ್ತೇನೆ ಬಿಡು ಅದಕ್ಕೆ ಯಾಕೆ ಅಂತ ಹೇಳಿಬಿಟ್ಟು. 5 ಜನ ಮಕ್ಕಳಿದ್ದಾರೆ ನನಗೆ, ಗಂಡು ಮಕ್ಕಳಿದ್ದಾರೆ, ಒಬ್ಬನು ಕಳಿಸಿಬಿಡ್ತೇನೆ, ಎಲ್ಲ ತಯಾರಿದೆ ತಾನೆ, ತಗೊಂಡು ಹೋಗ್ತಾಳೆ ಅಂತ ಹೇಳಿದ್ರೆ ಆ ಬ್ರಾಹ್ಮಣನ ಉಚ್ಚಾಪಟ್ಟೆ ಆಶ್ಚರ್ಯ ಆಗಿಬಿಡುತ್ತೆ. ಅಮ್ಮ ಏನ್ ಮಾತಾಡ್ತೀನಿ ಅಂತ ಕೇಳ್ತೀನಿ, ಏನ್ ಮಾತಾಡ್ತಿದ್ದಿ, ಎಲ್ಲಿಯೋ ಊರಿಗಿರಿ ಕಳಿಸೋದಲ್ಲ ಇದು, ಹೋಗೇ ಬಿಡ್ತಾರೋ ಅಂತಿಂತ ರಾಕ್ಷಸ, ಭಾರಿ ಭಯಂಕರ ರಾಕ್ಷಸ ಅವನು, ಬಕಾಸುರ ಅವನು, ರುದ್ರದೇವರ ವರ ಇದೆ ಅವನಿಗೆ, ನೀನು 5 ಜನ ಮಕ್ಕಳಿದ್ದಾರೆ ಒಬ್ಬನು ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ, ಎಂಥ ತಾಯಿ ಅಮ್ಮ ನೀನು ಅಂತ ಕೇಳ್ತಾನೆ. ಎಂಥ ತಾಯಿ, 5 ಜನ ಮಕ್ಕಳಿದ್ದಾರೆ ಒಬ್ಬನು ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ, ನೋಡೋದಕ್ಕೆ ಏನಿಸುತ್ತೆ, 5 ಜನ ಇದ್ದಾರೆ ಒಬ್ಬನು ಕಳಿಸಿಬಿಟ್ರಾಯ್ತು ಅಂತ ಹೇಳಿ. ಅದು ಸಾಧ್ಯ ಇಲ್ಲ, ನನಗೆ ತಾಯಿಯಂದ್ರೆ ಮನಸ್ಸು ಗೊತ್ತು ಅಂತ ಹೇಳ್ತಾನೆ. ತಂದೆ ತಾಯಿಗಳ ಮನಸ್ಸು ಎಷ್ಟು ಅಂತ ನನಗೆ ಗೊತ್ತಿದೆ. ನಿಜವಾಗ್ಲೂ ಆಶ್ಚರ್ಯ, ತಂದೆ ತಾಯಿಗಳ ಮನಸ್ಸು ಎಷ್ಟು ಗೊತ್ತಾ? ಇವತ್ತು ಅನೇಕರಿಗೆ ಗೊತ್ತಿಲ್ಲ, ಒಬ್ಬರಿಬ್ರು ಮಕ್ಕಳಿರ್ತಾರಷ್ಟೇನೆ, ಹಿಂದೆ ಹಾಗಿರಲಿಲ್ಲ. 10-15 ಜನ ಮಕ್ಕಳಿರೋ ಕಾಲ ಇತ್ತು, ಕೇವಲ ಒಂದು 50 ವರ್ಷ ಹಿಂದೆ ಹೋಗಿಬಿಟ್ರೆ ನಿಮಗೆ ತುಂಬಾ ಮಕ್ಕಳಿರೋ ಕಾಲ. ಒಂದು 10 ಮಕ್ಕಳಿದ್ರು ಕೂಡ ತಂದೆ ತಾಯಿಗಳು ಸ್ವಲ್ಪ ಬೇಜಾರು ಮಾಡ್ಕೊತಾ ಇದ್ದಿಲ್ಲ. ಪಾಪ, ತಮ್ಮ ಅನ್ನ ತ್ಯಾಗ ಮಾಡಿ, ತಮ್ಮ ಸುಖ ತ್ಯಾಗ ಮಾಡಿ 8 ಜನ ಮಕ್ಕಳನ್ನ ಬೆಳೆಸ್ತಾ ಇತ್ತು. 10 ಜನ ಮಕ್ಕಳು ಇಬ್ರು ತಂದೆ ತಾಯಿಗಳಿಗೆ ಭಾರ ಅಂತ ಅನ್ಕೋತಾನೆ ಇರಲಿಲ್ಲ, 8 ಚೆನ್ನಾಗಿ ಬೆಳೆಸ್ತಾ ಇತ್ತು. ಅಂದ್ರೆ ಎಂದೂ ಮಕ್ಕಳು ತಾಯಿಗೆ ಭಾರ ಆಗೋದಿಲ್ಲ, ತಂದೆ ತಾಯಿ ಭಾರ ಆಗೋದೇ ಇಲ್ಲ. ಆದರೆ ಅದೇ 10 ಮಕ್ಕಳಿಗೆ ಇಬ್ರು ತಂದೆ ತಾಯಿ ಭಾರ ಆಗಿಬಿಡ್ತಾರೆ. ಇದು ಆಶ್ಚರ್ಯ, 10 ಮಕ್ಕಳು ತಂದೆ ತಾಯಿ ಭಾರ ಅಲ್ಲ, 10 ಮಕ್ಕಳಿಗೆ ತಂದೆ ತಾಯಿ ಇಬ್ರು ಭಾರ ಆಗಿಬಿಡ್ತಾರೆ. ಎಷ್ಟು ಭಾರ ಆಗ್ತಾರೆ ಅಂದ್ರೆ ಮುಂದೆ ಭಾಗ ಆಗ್ತಾರಲ್ಲ, ಅವಾಗ ಹಂಚ್ಕೋತಾರಂತೆ. ಹೇಗೆ ಹಂಚ್ಕೋತಾರೆ ಗೊತ್ತಾರೆ, 10 ಜನ ಗಂಡು ಮಕ್ಕಳು ತಂದೆ ತಾಯಿಗಳನ್ನ 365 ದಿವಸ 36.5 ದಿವಸ ಒಬ್ರು ಮನೇಲಿ ಇರಬೇಕು. ಒಂದ್ ದಿವಸ ತಡ ಆದ್ರೆ ಸಾಧ್ಯ ಇಲ್ಲ, ಗಂಟು ಮೂಟೆಗಳು ಹೊರಗೆ ಕೂಡಿಸ್ಬಿಟ್ಟಿರ್ತಾರಂತೆ. ಆಗ್ಲೇ ಕರ್ಕೊಂಡು ಹೋದ್ರೆ ನಿನ್ ಪುಣ್ಯ ಇಲ್ಲೋ ಇಲ್ಲ ಕೂತಿರು, ಲೆಕ್ಕ ಹಾಕ್ತಾ ಕೂತಿರ್ತಾರೆ, ಎಣಿಸಿ ಅನ್ನ ಕೊಡ್ತಾರೆ, ಎಬ್ಬರು ಇಷ್ಟೇ ಜಾಸ್ತಿ ಊಟ ಮಾಡ್ತೀಯ ಯಾಕೆ ಇವತ್ತು ಅಂತ ಕೇಳೋ ಪೈಕಿ. ಅದೇ ತಾಯಿ ತಾನು ತನ್ನ ಊಟ ಬಿಟ್ಟು ಬದುಕಿರ್ತಾಳೆ, ಪಾಪ ನಿದ್ದೆ ಮಾಡದೆ ಪಕ್ಕದಲ್ಲಿದ್ದು ಮಕ್ಕಳನ್ನು ಬೆಳೆಸಿರ್ತಾಳೆ, ಅವು ಕ್ಲೀನ್ ಮಾಡಿರ್ತಾಳೆ. ಇಲ್ಲದವರು ಮಕ್ಕಳು ಮಲಮೂತ್ರ ತಾಯಿ ಶುದ್ಧಿ ಮಾಡದೆ ಹೋದರೆ ಆ ಕೊಳೆಯಲ್ಲಿ ಬಿದ್ದೆ ಸತ್ತು ಹೋಗ್ತಾರೆ. ಕೊನೆ ಎಷ್ಟು ಕಷ್ಟಪಟ್ಟಿರ್ತಾಳೆ, ಸ್ನಾನ ಮಾಡಿಸಿರ್ತಾಳೆ ಅಂತ ತಾಯಿ ತಂದೆ ಇವ್ರು ಎಷ್ಟು ಭಾರ ಆಗ್ತಾರೆ ಅಂದ್ರೆ ಏನು ನೋಡಕ್ ತಯಾರಿಲ್ಲ. ಅಂತ ಕಥೆಗಳು ಎಷ್ಟು ಕಾಣುತ್ತೋ. ಒಂದ್ ಕಡೆಗೆ ಅಣ್ಣ ತಮ್ಮ ಇಬ್ರು ಇದ್ರಂತೆ, ಈ ಕಡೆ ತಮ್ಮನ ಮನೆ, ಆ ಕಡೆ ಆ ಅಣ್ಣನ ಮನೆ, ಮಧ್ಯ ಗೋಡೆ. 6 ತಿಂಗಳು ಇಲ್ಲಿರಬೇಕು, 6 ತಿಂಗಳು ಅಲ್ಲಿರ್ಬೇಕು, 6 ತಿಂಗಳು ಇಲ್ಲಿರ್ಬೇಕು. ದಕ್ಷಿಣ ಕನ್ನಡದಲ್ಲಿ ನಡೆದ ಕಥೆ ಹೇಳಿದ್ ಹೇಳ್ತಾ ಇರೋ, ಈ ಕಡೆ ಆ ಕಡೆ 6 ತಿಂಗಳು ಸರಿಯಾಗಿ ಆ ಒಬ್ಬನು ಬರ್ತಿದ್ದ, ಆ ಗೋಡೆ ಮೇಲೆ ಕುಡಿಸ್ತಿದ್ದಂತ ಅವನು, ಅವ್ನು ಎತ್ಕೊಂಡು ಹೋಗ್ಬೇಕು ಬಂದು, 6 ತಿಂಗಳು ಮುಗಿತು ಅವನ ತಂದು ಗೋಡೆ ಮೇಲೆ ಕುಡಿಸ್ತೀವಿ, ಎತ್ಕೊಂಡ್ಬರ್ಬೇಕು. ಈ ರೀತಿ ವ್ಯಾಪಾರ ನಡೆದಿತ್ತಂತೆ. ಪಾಪ ಏನಾಗಿದೆ, ನನ್ನ ಗೋಡೆ ಮೇಲೆ ಕೂಡಿಸ್ಬಿಟ್ಟಿದ್ದಾರೆ. ಅವ್ನು ನೋಡಿದ್ರ ಪೋಸ್ಟ್ ಹಾಕಿದ್ದನ್ನ ಒಯ್ದ್ರಲ್ಲ ನೋಡ್ತಾನೆ, ಕೊನೆ ಪಕ್ಷ ನೋಡೋದೇ ಇಲ್ಲ, ಕೂಡಿಸಿದ ಬಂದ್ಬಿಟ್ಟ ಕಡೆ, ಒಳಗೆ ಹೋಗ್ಬಿಟ್ಟ ಆ ಕಡೆ. ಅವನು ಯಾವ್ದೋ ಕೆಲಸಕ್ಕೆ ಹೋಗಿದ್ದಾರೆ ಬೇರೆ ಊರಿಗೆ, ಬಳೆ ಹೆಲ್ಡಪ್ ಆಗಿದ್ದ ಊರಿಗೆ ಬಂದೇ ಇಲ್ಲ. ಅವನು ಅಣ್ಣ ಊರಿಗೆ ಬಂದೇ ಇಲ್ಲ, ತಮ್ಮ ಕೂಡಿಸಿ ಆಯ್ತು. ಇವನು ಬಳೆ ಸೇರ್ಕೊಂಡ್ಬಿಟ್ಟ, ಉಚ್ಚಾಬಟ್ಟೆ ಮಳೆ ಬೇರೆ, ನೋಡ್ಕೊಂಡೇ ಇಲ್ಲ. ಅವನು 2 ದಿವಸ ಬಿಟ್ಟು ಬಂದ, ಇಟ್ಟ ಮೇಲೆ ಬುದಿಗೆ ಎಷ್ಟೊತ್ತು ಕೂತಿರ್ತಾಳೆ, ಬಿದ್ದು ಬಿಡ್ಲಿ ಕೆಳಗೆ ಬಿದ್ಲು, ಒಂದು 3 ದಿವಸ ವಾಸರೆ ಸತ್ತ ಹೋಗ್ಬಿಟ್ಟು, ಕೊಳತು ಹೋಗ್ಬಿಟ್ಟಿದೆ ದೇಹ. ಅವೆಲ್ಲ ನೋಡ್ಕೊಂಡು ಕೊಳಸ್ ಹೋಗಿದ್ದೆ, ಕೇಳಿದೆ ನನ್ ಡ್ಯೂಟಿ ಮುಂದೆ ಆಯ್ತಲ್ಲ, ಬಿಟ್ಟು ಆ ಕಡೆಗೆ. ಫ್ಯಾಕ್ಟ್ರಿ ಶಿಫ್ಟ್ ನೋಡ್ಕೊಂಡು ಆ ರೀತಿ ಹೋಗೋದಿಲ್ಲ, ಇನ್ನೊಬ್ರು ರಿಲೀವ್ ಮಾಡ್ಕೊಂಡು ಹೋಗ್ತಾರೆ. ಕೊನೆ ಪಕ್ಷ ರಿಲೀವರ್ ಬಂದ್ರೆ ಬಿಟ್ಟು, ರಿಲೀವರೇ ಇಲ್ಲ ಇದಕ್ಕೆ, ಬಿಟ್ಟಿದ್ದು ಹೋಗಿದ್ದೆ ಕೆಲಸ. ಇದು ಒಂದ್ ದೃಷ್ಟಾಂತ ಅಲ್ಲ, ಎಷ್ಟಿರುತ್ತೆ ಇಂಥದ್ದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ದೃಷ್ಟಾಂತಗಳಷ್ಟೇ. ಅಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳು ಭಾರ ಅಲ್ಲ, ಮಕ್ಕಳಿಗೆ ತಂದೆ ತಾಯಿಗಳು ಭಾರ. 5 ಜನ ಮಕ್ಕಳಿದ್ದಾರೆ ಅಂತ ಹೇಳ್ತೀಯಲ್ಲ, ಎಂತ ತಾಯಿಯಮ್ಮ ನಿನೀಗ, ನೀ ಎಲ್ಲ ನೀನು ಪ್ರೀತಿಯಿಂದ ಹೇಳ್ತೀಯ ಹೊರತು ನೀವು ಸಹಾಯ ಮಾಡಬೇಕು ಅಂತ ಹೇಳ್ತೀಯ ಹೊರತು ನಿಜವಾಗ್ಲೂ ಇದು ಆಗ ಹೋಗೋ ಮಾತಲ್ಲ, ನಾನು ಒಪ್ಪೋದಿಲ್ಲ ಅಂತ ಹೇಳಿದೆ. ಇದು ಬ್ರಾಹ್ಮಣನ ಮಾತು. ಗೊತ್ತಾಗಿದೆ ನಾಳೆ ದಿವಸ ಕುಂತಿ ಏನಂತ ಹೇಳುತ್ತಾಳೆ ಅನ್ನೋದು ಭಾರಿ ಮುಖ್ಯ. ಈ ಪ್ರಕರಣ ಹೇಗೆ ಮುಂದುವರಿಯುತ್ತೆ, ಅತ್ಯದ್ಭುತವಾದಂತಹ ಒಂದು ದಿವ್ಯ ಸೃಷ್ಟಿಯನ್ನು ವೇದವ್ಯಾಸರು ಮಾಡಿದ್ದಾರೆ. ನಾಳೆ ಬಕಾಸುರನ ವಧೆ, ಭೀಮಸೇನ ಮಾಡೋ ರೀತಿ, ಅಲ್ಲಿ ಕಾಣತಕ್ಕಂಥ ತತ್ವ, ಮುಂದೆ ದ್ರೌಪದಿ ಸ್ವಯಂವರಕ್ಕೆ ಸಿದ್ಧತೆ, ಅವೆಲ್ಲ ಒಂದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ
ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು.
ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯಃ.